ಎಲ್ಲರಿಗೂ ಸ್ವಾಗತ. ಆತ್ಮೀಯ ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಮಾನಸ FM 89.6, ಕನಸುಗಳ ದಿಟ್ಟ ಹೆಜ್ಜೆ. ಇದು ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಸ್ತುತಿ.
ರೇಡಿಯೋ ಮಾನಸ 89.6 FM.
ಆತ್ಮೀಯ ರೇಡಿಯೋ ಮಾನಸ ಕೇಳುಗರಿಗೆಲ್ಲ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ರೇಡಿಯೋ ಮಾನಸ ಜೊತೆ ವಿಶೇಷ ಕಾರ್ಯಕ್ರಮದಲ್ಲಿ ಇಂದು ಮೈಸೂರು ವಿಶ್ವವಿದ್ಯಾನಿಲಯದ ಮನೋಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಮತ್ತು ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಜಿ ವೆಂಕಟೇಶ್ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ.
ನಮಸ್ಕಾರ.
ಪ್ರೊಫೆಸರ್ ಜಿ ವೆಂಕಟೇಶ್ ಕುಮಾರ್ ಅವರ ಕಿರುಪರಿಚಯ ನಮ್ಮ ರೇಡಿಯೋ ಮಾನಸ ಕೇಳುಗರಿಗಾಗಿ. ಪ್ರೊಫೆಸರ್ ಜಿ ವೆಂಕಟೇಶ್ ಕುಮಾರ್ ಅವರು ಬೋಧನೆಯಲ್ಲಿ ಸುಮಾರು 34 ವರ್ಷಗಳ ಸುದೀರ್ಘ ಅನುಭವವನ್ನು ಹೊಂದಿದ್ದು ಪ್ರಸ್ತುತ ಮೈಸೂರು ವಿಶ್ವವಿದ್ಯಾನಿಲಯದ ಮನೋಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು. ಇವರು ಬಿಒಎಸ್ ಬಿಒಇ ಸದಸ್ಯರಾಗಿ, ಅಧ್ಯಕ್ಷರಾಗಿ, ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಸದಸ್ಯರಾಗಿ, ಫ್ಯಾಕಲ್ಟಿ ಆಫ್ ಸೈನ್ಸ್ನ ಡೀನ್ ಆಗಿ ಸೇವೆ ಸಲ್ಲಿಸಿರುತ್ತಾರೆ. ಹೀಗೆ ಹಲವು ಜವಾಬ್ದಾರಿಗಳನ್ನು ನಿಭಾಯಿಸಿದ್ದು ಪ್ರಸ್ತುತ ಹಿರಿಯ ಶ್ರೇಣಿಯ ಪ್ರಾಧ್ಯಾಪಕರಾಗಿದ್ದಾರೆ. ಇವರು ಹಲವು ಸಂಶೋಧನಾ ಲೇಖನಗಳನ್ನು ಪ್ರಕಟಿಸಿದ್ದು ಹಲವು ಪಿಎಚ್ಡಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿರುತ್ತಾರೆ. ಇಂತಹ ಮಹನೀಯರು ನಮ್ಮ ರೇಡಿಯೋ ಮಾನ್ಸ ವಿಶೇಷ ಕಾರ್ಯಕ್ರಮದಲ್ಲಿಗೆ ಬಂದಿದ್ದು ನಮ್ಮೆಲ್ಲರಿಗೂ ಸಂತೋಷದ ಸುದ್ದಿ. ಸರ್, ಮತ್ತೊಮ್ಮೆ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
ಥ್ಯಾಂಕ್ ಯು ಮೇಡಮ್.
ಸರ್, ನಿಮ್ಮ ಬಾಲ್ಯ ಜೀವನ, ಕಾಲೇಜು, ಶಿಕ್ಷಣ ನಿಮ್ಮ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಸರ್.
ನಾನು ಮೂಲತಃ ಬಳ್ಳಾರಿಯವನು. ನನ್ನ ಶಾಲೆ, ಕಾಲೇಜು ಮತ್ತು ಪೋಸ್ಟ್ ಗ್ರಾಜುಯೇಷನ್ ಸ್ಟಡೀಸ್ ಎಲ್ಲ ಧಾರವಾಡದಲ್ಲಿ ಆಗಿರುವಂಥದ್ದು, ಕರ್ನಾಟಕ ಯೂನಿವರ್ಸಿಟಿಯಲ್ಲಿ. ಮೊದಲು ಕೆಲಸಕ್ಕೆ ಸೇರಿಕೊಂಡಿದ್ದು ಕೂಡ 85ರಲ್ಲಿ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಆಸ್ ಎ ಲೆಕ್ಚರರ್ ಸೇರಿಕೊಂಡೆ. ಮೈಸೂರಿಗೆ 91ರಲ್ಲಿ ಆಸ್ ಎ ರೀಡರ್ ಬಂದಿದ್ದು, 98ರಲ್ಲಿ ಪ್ರೊಫೆಸರ್ ಆದೆ. ಆನಂತರ ಮೈಸೂರಲ್ಲಿ ನನ್ನ ನೋಡ್ತಾ ಇದ್ರಿ ನೀವು, ಕಾರ್ಯಗತನಾಗಿದ್ದೇನೆ.
ಸರ್, ಈ ಸೈಕಾಲಜಿ ಡಿಪಾರ್ಟ್ಮೆಂಟ್ನ ಆರ್ ಸಬ್ಜೆಕ್ಟ್ನ ಏನಕ್ಕೆ ಚೂಸ್ ಮಾಡಬೇಕು ಅನ್ನಿಸ್ತು? ಏನಾದರೂ ಸ್ಪೆಸಿಫಿಕ್ ರೀಸನ್ ಇದೆಯಾ, ಇಲ್ಲ ಆಕ್ಸಿಡೆಂಟ್ ಆಗಿ ಚೂಸ್ ಮಾಡಿದ್ರ ಸರ್?
ನನಗೆ ಹೇಳಲೇಬೇಕು ಅನ್ನಂಗಿತ್ತು ಅಂತಂದ್ರೆ, ನನಗೆ ಸೈಕಾಲಜಿ ಸ್ಪೆಲ್ಲಿಂಗ್ ಸಹ ಗೊತ್ತಿರಲಿಲ್ಲ. ನಾನು ಅಧ್ಯಯನ ಮಾಡಬೇಕಾದ್ರೆ ಈ ಸಬ್ಜೆಕ್ಟ್ಗೆ ಉದ್ದೇಶಪೂರ್ವಕವಾಗಿ ಅಥವಾ ತಿಳಿದು ನಾನು ಜಾಯ್ನ್ ಆಗಿದ್ದಲ್ಲ. ನಾನು ಧಾರವಾಡದಲ್ಲಿ ಓದಬೇಕಾದ್ರೆ ಎಲ್ಲರೂ ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸು, ಜಾಗ್ರಫಿ ಈ ಥರ ಸಬ್ಜೆಕ್ಟ್ಸ್ ಅನ್ನ ನೋಡ್ತಾ ಇದ್ರು. ನಾನು ಒಂದು ಸ್ವಲ್ಪ ಯಾವುದಾದ್ರೂ ಯುನೀಕ್ ಸಬ್ಜೆಕ್ಟ್ಸನ್ನು ಕಲಿಯೋಣ ಅಂತ ಹೇಳುವಂಥದ್ದು ನನ್ನ ಮನಸ್ಸಲ್ಲಿ ಒಂದು ಇತ್ತು. ಹಾಗಾಗಿ ನಾನು ಆ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಆವಾಗಿನ ಕಾಲದಲ್ಲಿ ಕ್ರಿಮಿನಾಲಜಿ ಮತ್ತು ಸೈಕಾಲಜಿ ಕಾಂಬಿನೇಷನ್ ಇತ್ತು, ಕ್ರಿಮಿನಾಲಜಿ ಮತ್ತು ಸೋಷಿಯಾಲಜಿ ಕಾಂಬಿನೇಷನ್ ಇತ್ತು. ಆ ಕಾಂಬಿನೇಷನ್ ನನಗೆ ಅಟ್ರ್ಯಾಕ್ಟ್ ಮಾಡಿದ್ದೇನಪ್ಪ ಅಂತಂದರೆ, ಸೈಕಾಲಜಿ ಮತ್ತು ಕ್ರಿಮಿನಾಲಜಿ ಎರಡು ಒಂದು ಒಳ್ಳೆಯ ಕಾಂಬಿನೇಷನ್ ಆಗಬಹುದು ಅನ್ನೋ ದೃಷ್ಟಿಯಿಂದ ಸೈಕಾಲಜಿಗೆ ಕ್ರಿಮಿನಾಲಜಿ ಜೊತೆಗೆ ಸೇರಿಕೊಂಡೆ. ಅದು ಯು ಜಿಲಿ ಸೇರಿಕೊಂಡೆ. ಆನಂತರ ಆ ಎರಡೂ ಸಬ್ಜೆಕ್ಟನ್ನು ನಾನು ಕಲಿತಾ ಇದ್ದಾಗ ಸೈಕಾಲಜಿ ಕಡೆಗೆ ಹೆಚ್ಚು ಒಲವು ಬಂತು ನನಗೆ. ಅಂದರೆ ಒಬ್ಬ ವ್ಯಕ್ತಿಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ, ಒಂದು ಸಮಾಜವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ನಾನು ಪರಿಣಾಮಕಾರಿಯಾಗಿ ಬದುಕನ್ನು ನಿರ್ವಹಣೆ ಮಾಡಬೇಕಾಗಿತ್ತು ಅಂತಂದರೆ, ಬಹುಶಃ ಈ ಸೈಕಾಲಜಿ ಸಬ್ಜೆಕ್ಟನ್ನು ಓದಿದರೆ ಸ್ವಲ್ಪ ಹೆಚ್ಚಿನ ಮಟ್ಟಿಗೆ ನನಗೆ ಮಾಹಿತಿ ದೊರಕಬಹುದು ಅನ್ನೋ ದೃಷ್ಟಿಯಿಂದ ನಾನು ಪಿ ಜಿಯನ್ನು ಸೈಕಾಲಜಿಲೇ ಮಾಡಿದೆ ನಾನು.
ಸರ್, ಅವಾಗಿದ್ದ ಸೈಕಾಲಜಿ ಪೋಸ್ಟ್ ಗ್ರಾಜುಯೇಷನ್ ಸಬ್ಜೆಕ್ಟ್ಸ್ಗೂ ಈಗಿನ ಕಾಲದಕ್ಕೂ ಏನಾದರೂ ವ್ಯತ್ಯಾಸ ಇದೆಯಾ? ಇಲ್ಲ,
ಬಹಳಷ್ಟು ವ್ಯತ್ಯಾಸ ಇದೆ. ಆವಾಗ ನಾವು ಅಪ್ಲೈಡ್ ಆಸ್ಪೆಕ್ಟ್ಸ್ ಆಫ್ ಸೈಕಾಲಜಿ ಅಂತ ಕಲಿತಾ ಇರಲಿಲ್ಲ, ಟ್ರೆಡಿಷನಲ್ ಸೈಕಾಲಜಿ ಅಂತ ನಾನು ಓದ್ತಾ ಇದ್ದೆ. ಸೈಕಾಲಜಿ ಅಂತಂದರೆ ನೀವು ಈಗಾಗಲೇ ಕೇಳಿದ ಹಾಗೆ ವಾಟ್ ಈಸ್ ದಿ ಒರಿಜಿನ್ ಆಫ್ ಸೈಕಾಲಜಿ, ವಾಟ್ ಆರ್ ದಿ ಡಿಫ್ರೆಂಟ್ ಬ್ರಾಂಚಸ್ ಆಫ್ ಸೈಕಾಲಜಿ, ವೈ ಡ್ ಯು ವಾಂಟ್ ಟು ಸ್ಟಡಿ ಸೈಕಾಲಜಿ, ಹೀಗೆ ಕೆಲವು ಸಬ್ಜೆಕ್ಟ್ಗಳು ಕಂಪಲ್ಸರಿ ಸಬ್ಜೆಕ್ಟ್ಸ್ ಅಂತ ಇತ್ತು. ಸೈಕಾಲಜಿಲಿ ಅದನ್ನು ಕಲಿತಾ ಇದ್ವಿ, ಇನ್ಕ್ಲೂಡಿಂಗ್ ಬಯಾಲಜಿಕಲ್ ಪ್ರೊಸೆಸ್ ಕಲಿತೀವಿ. ಸೈಕಾಲಜಿಯಲ್ಲಿ ಈಗ ಸ್ವಲ್ಪ ನೀವು ಅಲ್ಲಿ ಮನಃಶಾಸ್ತ್ರ ಅದೇ, ನಾನು ಶಾಸ್ತ್ರ ಅನ್ನೋದಿಲ್ಲ ಅದನ್ನು, ಮನೋವಿಜ್ಞಾನ ಅಂತ ನಾವು ಹೇಳ್ತೀವಿ ಅದನ್ನು. ಮನೋವಿಜ್ಞಾನ ಅಂತ ನಾವು ಕಲಿಬೇಕಾದ್ರೆ ವಿಜ್ಞಾನದ ದೃಷ್ಟಿಕೋನದಲ್ಲಿ ನಾವು ಸೈಕಾಲಜಿಯನ್ನು ಹೇಗೆ ಅಧ್ಯಯನ ಮಾಡ್ಬೋದು ಅನ್ನೋ ದೃಷ್ಟಿಯಲ್ಲಿ ನಾವು ನೋಡಿದಾಗ ಅದು ಖಂಡಿತವಾಗ್ಲೂ ಕೂಡ ಅಧ್ಯಯನ ಮಾಡಲಿಕ್ಕೆ ತುಂಬ ಒಳ್ಳೆಯ ಸಬ್ಜೆಕ್ಟ್ ಅನ್ನೋದು ಮನವರಿಕೆ ಆಗ್ತದೆ.
ಸರ್, ಈ ಸಬ್ಜೆಕ್ಟ್ ಚೂಸ್ ಮಾಡಿ ಓದಿ 34 ವರ್ಷಗಳ ಕಾಲ ಟೀಚ್ ಮಾಡ್ತಾ ಬಂದಿದ್ದೀರ. ಒಬ್ಬ ಮನುಷ್ಯನ ಜೀವನದಲ್ಲಿ ಮನೋಶಾಸ್ತ್ರ ಅಥವಾ ನೀವು ಹೇಳ್ದಂಗೆ ಮನೋವಿಜ್ಞಾನ ಎಷ್ಟು ಮುಖ್ಯ ಸರ್?
ಮನೋವಿಜ್ಞಾನ ನಾನು ಹೇಳಿದ ಹಾಗೆ ನಾನು 36 ವರ್ಷ ಸರ್ವಿಸ್ ಮಾಡಿರ್ಬೋದು, ಅಧ್ಯಯನ ಮಾಡಿರ್ಬೋದು, ಅಥವಾ 40 ವರ್ಷನೂ ಮಾಡಬಹುದು, ಅದು ಬೇರೆ ವಿಷಯ. ಆದರೆ ಮನೋವಿಜ್ಞಾನ ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನಿಗೂ ಕೂಡ ತುಂಬ ವಿಷಯ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ಈ ಮನೋವಿಜ್ಞಾನದ ಮಾಹಿತಿ ನಿಮಗೆ ಬರೀ ಮಾಹಿತಿ ಸಾಕು, ಅದು ಏನು ಹೇಗೆ ಅದ ಒಬ್ಬ ಸಮಾಜದಲ್ಲಿ ಒಬ್ಬ ವ್ಯಕ್ತಿಯಾಗಿ ನೀನು ನಿನ್ನನ್ನು ನೀನು ನಿರ್ವಹಣೆ ಮಾಡಿಕೊಳ್ಬೋದು, ಗುರುತಿಸ್ಕೊಳ್ಬೋದು ಅಂತ ಏನಾದರೂ ನಿಮಗೆ ಆಸಕ್ತಿ ಇತ್ತು ಅಂತಂದರೆ ಮನೋವಿಜ್ಞಾನದಲ್ಲಿ ಬಹಳಷ್ಟು ಅವಕಾಶಗಳಿವೆ. ವೆರಿ ಪರ್ಟಿಕ್ಯುಲರ್ಲಿ ಟು ಬಿಕಮ್ ಅವೇರ್ ಆಫ್ ಯುವರ್ ಸೆಲ್ಫ್, ವಿಚ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ದಿ ಪ್ರೆಸೆಂಟ್ ಡೇ. ಅವಾಗೇನಿತ್ತು ಅಂತಂದರೆ ನಾವೆಲ್ಲ ಓದಬೇಕಾದ್ರೆ ದೇರ್ ಆಲ್ ಟ್ರೆಡಿಷ್ನಲ್ ಸಬ್ಜೆಕ್ಟ್ಸ್, ಅಂದರೆ ಸ್ಕೂಲ್ಸ್ ಆಫ್ ಸೈಕಾಲಜಿ, ಥಾಟ್ಸ್ ಆಫ್ ಸೈಕಾಲಜಿ, ಡಿಫ್ರೆಂಟ್ ಸ್ಕೂಲ್ಸ್ ಬರುವಂಥದ್ದು, ಅದರ ಥಾಟ್ಸ್ ಅಂತ ಓದ್ತಾ ಇದ್ವಿ. ಬಟ್ ಇತ್ತೀಚಿನ ದಿನಗಳಲ್ಲಿ ಅಲಾಂಗ್ ವಿತ್ ದಟ್ ಬೇಸಿಕ್ ನಾಲೆಜ್ ಆಫ್ ಸೈಕಾಲಜಿ, ವಿ ಹ್ಯಾವ್ ಟು ಸ್ಟಡಿ ವಿತ್ ಅಪ್ಲೈಡ್ ಆಸ್ಪೆಕ್ಟ್ಸ್ ಆಫ್ ದ್ಯಾಟ್. ಅಪ್ಲೈಡ್ ಆಸ್ಪೆಕ್ಟ್ಸ್ ಅಂತ ನೋಡಿ, ಈಗ ನಾನು ನನ್ನ ಮಾಸ್ಟರ್ ಡಿಗ್ರಿಯಲ್ಲಿ ಐ ಹ್ಯಾವ್ ಸ್ಟಡಿಡ್ ಜನರಿಕ್ ಕೋರ್ಸ್, ಬಟ್ ನಾವು ಅದು ನಿಧಾನವಾಗಿ ಕಲಿತಾ ಬಂದ ಹಾಗೆಲ್ಲ ವಿ ಡೆವಲಪ್ ದಿ ಸ್ಪೆಷಲೈಸ್ಡ್ ಫೀಲ್ಡ್ಸ್. ಫಾರ್ ಎಕ್ಸಾಂಪಲ್ ಕ್ಲಿನಿಕಲ್ ಸೈಕಾಲಜಿ ಅಂತ, ಕೌನ್ಸಿಲಿಂಗ್ ಸೈಕಾಲಜಿ ಅಂತ ಇದೆ, ಇಂಡಸ್ಟ್ರಿಯಲ್ ಸೈಕಾಲಜಿ ಅಂತ, ಹೀಗೆ ಬೇರೆ ಬೇರೆ ವಿಭಾಗಗಳನ್ನು ನಾವು ನೋಡಿದಾಗ ಸೈಕಾಲಜಿಯಲ್ಲಿ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ಸಲ್ಲಿ ನಾವು ನೋಡಲಿಕ್ಕೆ ಸಾಧ್ಯತೆ ಇದೆ. ಅಂದರೆ ಔದ್ಯೋಗೀಕರಣ ಕ್ಷೇತ್ರದಲ್ಲಿ ನಾವು ಸೈಕಾಲಜಿಯನ್ನು ಹೇಗೆ ಬಳಸ್ಕೊಳ್ಬೋದು, ಅಥವಾ ಈ ಆರೋಗ್ಯದ ಹೆಲ್ತ್ ಸೈಕಾಲಜಿ ಅಂತ ಹೇಳ್ತೀವಿ, ಆರೋಗ್ಯ ಕ್ಷೇತ್ರದಲ್ಲಿ ನಾವು ಸೈಕಾಲಜಿಯನ್ನು ಹೇಗೆ ಬಳಸ್ಕೊಳ್ಬೋದು ಅನ್ನುವಂಥದ್ದು, ಮಾನಸಿಕ ರೋಗಗಳಲ್ಲಿ ನಾವು ಹೇಗೆ ಸೈಕಾಲಜಿಯನ್ನು ಬಳಸ್ಕೊಳ್ಬೋದು, ಹೇಗೆ ಈ ಮಾಹಿತಿಯನ್ನು ಪಡೆದು ನಾವು ಈ ಸಮಸ್ಯೆಗಳಿಗೆ ನಾವು ಪರಿಹಾರಗಳನ್ನು ಕಂಡುಕೊಳ್ಬೋದು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮಗೆ ಇಲ್ಲಿ ಸಿಗಲಿಕ್ಕೆ ಸಾಧ್ಯತೆ ಇದೆ ಅಂತ. ಒಬ್ಬ ವ್ಯಕ್ತಿಯನ್ನು ಒಬ್ಬ ವ್ಯಕ್ತಿಯಾಗಿ ಅವನ ಜೀವನವನ್ನು ಹೇಗೆ ನಿರ್ವಹಣೆ ಮಾಡಬೇಕನ್ನೋದನ್ನ ತಿಳಿಸ್ಕೊಡ್ತದೆ ಅಂತ ಹೇಳೋಣ.
ಸರ್, ಇದ್ರ ಬಗ್ಗೆ ಮಾತಾಡಕ್ ಹೋದ್ರೆ ಖಂಡಿತ ಒಂದೆರಡು ಸಂಚಿಕೆಯಲ್ಲಿ ನಿಲ್ಲಲ್ಲ ಅನ್ಸುತ್ತೆ. ನಾವು ಇವಾಗಲೇ ಇನ್ವೈಟ್ ಮಾಡ್ತಿದೀವಿ ಇದ್ರ ಬಗ್ಗೆ ಸ್ಪೆಸಿಫಿಕ್ ಆಗಿ ಮಾತಾಡಕ್ಕೆ. ನೀವು ನಮ್ಮ ರೇಡಿಯೋ ಮಾನ್ಸ ಸ್ಟೇಷನ್ಗೆ ಬಂದು ಸೈಕಾಲಜಿ ಬಗ್ಗೆನೆ ಮಾತಾಡ್ಬೇಕು, ಇವತ್ತು ಬಂದಿರೋದು ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡಕ್ಕೆ. ಹಾಗಾಗಿ ವಿ ವುಡ್ ಲೈಕ್ ಟು ಹ್ಯಾವ್ ಯು ಟು ಟಾಕ್ ಅಬೌಟ್ ದ ಸೈಕಾಲಜಿ ಸಬ್ಜೆಕ್ಟ್ ಆಲ್ಸೋ. ಸರ್,
ನಾನು ಹೇಳಬೇಕಾಗಿತ್ತು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಸೈಕಾಲಜಿ ವಿಭಾಗದನ್ನ ಒಂದು ದೊಡ್ಡ ಇತಿಹಾಸ ಇದೆ ಅದಕ್ಕೆ. ಏನಾಗುತ್ತೆ ಅಂತಂದ್ರೆ ಮೈಸೂರು ವಿಶ್ವವಿದ್ಯಾಲಯ ಇಡೀ ಭಾರತ ದೇಶದಲ್ಲಿ ಎರಡನೇ ವಿಭಾಗ ತೆಗೆದಿರುವಂತದ್ದು. ಅಂದ್ರೆ 1924 1924 ಇದು ಡಿಪಾರ್ಟ್ಮೆಂಟ್ ವಾಸ್ ಸ್ಟಾರ್ಟೆಡ್. ಇದಕ್ಕಿಂತ ಮುಂಚೆ ಒಂದು 6 ಮುಂಚೆ ಬನಾರಸ್ ಹಿಂದೂ ಯೂನಿವರ್ಸಿಟಿಯಲ್ಲಿ ಫಸ್ಟ್ ಸೈಕಾಲಜಿ ಡಿಪಾರ್ಟ್ಮೆಂಟ್ ಸ್ಟಾರ್ಟ್ ಆಯಿತು. ಸೆಕೆಂಡ್ ಸ್ಟಾರ್ಟ್ ಆಗಿದ್ದೇ ನಮ್ಮ ಮೈಸೂರು ವಿಶ್ವವಿದ್ಯಾಲಯದಲ್ಲಿ. ಹಾಗಿರೋದ್ರಿಂದ ಇನ್ನು 2 ನಾವು 100 ಮಾಡ್ತೀವಿ ಮೈಸೂರು ವಿಶ್ವವಿದ್ಯಾಲಯ ತರನೇ. ನಾವು ಕೂಡ 1924 ಖಂಡಿತವಾಗ್ಲೂ ಕೂಡ ನಾವು ಕೂಡ 100 ಅನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಸೈಕಾಲಜಿ ಡಿಪಾರ್ಟ್ಮೆಂಟ್ ಅಲ್ಲಿ.
ಸರ್, ಮೈಸೂರು ವಿಶ್ವವಿದ್ಯಾಲಯ ಎಲ್ಲದರಲ್ಲೂ ಒಂದು ಮೈಲಿಗಲ್ಲು ಮತ್ತೆ ಮಾರ್ಕ್ ನ ಸೃಷ್ಟಿ ಮಾಡ್ತಾ ಇದೆ. ಐ ಮೀನ್ ತುಂಬಾ ಮುಂಚೆ 100 ಪೂರೈಸಿತು, ಈಗ ಡಿಪಾರ್ಟ್ಮೆಂಟ್ ಕೂಡ 100 ಪೂರೈಸುತ್ತೆ ಅನ್ನೋದು ಹೆಮ್ಮೆಯ ಸಂಗತಿ. ಸರ್, ಇನ್ನು ವಿಭಾಗದಕ್ಕೆ ಬಂದರದಾದ್ರೆ ಮನೋಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿ ನಿಮ್ಮ ವಿಭಾಗ ಬೆಳೆದು ಬಂದ ಹಾದಿಯನ್ನು ನಮ್ಮ ರೇಡಿಯೋ ಮಾನಸ ಕೇಳುಗರಿಗೆ ಚೂರು ತಿಳಿಸ್ಕೊಡಿ ಸರ್.
ಇದು ರೇಡಿಯೋ ಮಾನಸದಿಂದ ಪ್ರಶ್ನೆ ಬರ್ತಾರೆ, ಇದನ್ನು ನಾನು ಮೊದಲಿಗೆ ಹೇಳಬೇಕಾಗಿರೋದು ಏನಂತೆ, ನೀವೆಲ್ಲ ನಮ್ಮ ಆಲ್ ಇಂಡಿಯಾ ರೇಡಿಯೋದಲ್ಲಿ ಕೇಳಿರ್ಬೇಕು, ಒಂದು ಆಕಾಶವಾಣಿ ಅಂತ ಒಂದು ಪದಗಳನ್ನ ಕೇಳ್ತಾ ಇದೆ. ಇದು ರೇಡಿಯೋ ಆಕಾಶವಾಣಿ, ರೇಡಿಯೋ ಆಕಾಶವಾಣಿ ಅಂತ ಕೇಳ್ತಾರೆ. ಈ ಆಕಾಶವಾಣಿ ಅನ್ನುವ ಪದವನ್ನು ಫಸ್ಟ್ ಮೊಟ್ಟ ಮೊದಲಿಗೆ ಅದನ್ನು ಇಂಟ್ರೊಡ್ಯೂಸ್ ಮಾಡಿದರೆ ಗೋಪಾಲಸ್ವಾಮಿ ಅಂತ ನಮ್ಮ ಡಿಪಾರ್ಟ್ಮೆಂಟ್ನ ಪ್ರೊಫೆಸರ್ ಗೋಪಾಲಸ್ವಾಮಿ ಅಂತ ಪ್ರೊಫೆಸರ್ ಅವರು ನಮ್ಮ ದೇಶದಲ್ಲೇ ಮೊದಲನೇ ಪ್ರೊಫೆಸರ್, ಫಸ್ಟ್ ಪ್ರೊಫೆಸರ್ ಆಫ್ ಸೈಕಾಲಜಿ ಅಂತ ಹೇಳ್ತಾರೆ ಅವರಿಗೆ. ಸೊ ನಮ್ಮ ವಿಭಾಗಕ್ಕೆ ಬಹಳಷ್ಟು ಮೈಲಿಗಳಿವೆ. ಹಂತ ಹಂತದಲ್ಲೂ ಕೂಡ ಪ್ರತಿಯೊಂದು ಈಗ ನಾನು ಹೇಳಿದೆ ಎಸ್ಟಾಬ್ಲಿಷ್ ಆಗಿದ್ದು ಕೂಡ 1924 ಅಂತಂದ್ರೆ ಎರಡನೇ ಇತಿಹಾಸದಲ್ಲಿನೇ ಎರಡನೇ ವಿಭಾಗ ಅಂತ ಹೇಳ್ತೀವಿ. ಮೊದಲನೇ ಪ್ರೊಫೆಸರ್ ನಮಗೆ ಸಿಕ್ಕಿರುವ ದೇಶದಲ್ಲಿನೇ ಮೊದಲನೇ ಪ್ರೊಫೆಸರ್ ಸಿಕ್ಕಿರುವಂತಹದ್ದು. ಇಡೀ ದೇಶದಲ್ಲೇ ನಮ್ಮಲ್ಲಿಯೂ ಕೂಡ ಸ್ಪೆಷಲೈಸ್ಡ್ ಕೋರ್ಸಸ್ ಆಗ್ತಾ ಇದ್ದಿದ್ದು ಕೂಡ ಮೈಸೂರು ವಿಶ್ವವಿದ್ಯಾಲಯದಲ್ಲಿ. ಫಾರ್ ಎಕ್ಸಾಂಪಲ್, ನಮ್ಮ ಕರ್ನಾಟಕದಲ್ಲಿ ಎಲ್ಲೂ ಕೂಡ ಅನಿಮಲ್ ಬಿಹೇವಿಯರ್ ಕೋರ್ಸ್ ಇರಲಿಲ್ಲ. ಸೊ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಅನಿಮಲ್ ಬಿಹೇವಿಯರ್ ಸ್ಟಡೀಸ್ 1975 ಸ್ಟಾರ್ಟ್ ಆಗಿತ್ತು. ಸೊ ಹೀಗಿದ್ದಾಗ ನಮ್ಮಲ್ಲಿ ಯುನಿಕ್ ಕೋರ್ಸಸ್ ಇದೆ. ಅಂಡ್ ಮೈಸೂರು ವಿಶ್ವವಿದ್ಯಾಲಯದ ಈ ಕ್ಲಿನಿಕಲ್ ಸೈಕಾಲಜಿ ಮತ್ತು ಕೌನ್ಸಿಲಿಂಗ್ ಸೈಕಾಲಜಿಯನ್ನು ಕಲೀಲಿಕ್ಕೆ ತುಂಬಾ ದೂರ ದೂರದ ಪ್ರದೇಶಗಳಿಂದ ಬರ್ತಾರೆ. ಬರೀ ಕರ್ನಾಟಕ ರಾಜ್ಯದಿಂದ ಅಷ್ಟೇ ಅಲ್ಲ, ಹೊರ ರಾಜ್ಯಗಳಿಂದ ಬರ್ತಾರೆ, ಹೊರ ದೇಶಗಳಿಂದ ಕೂಡ ಬರ್ತಾರೆ. ಅದು ನಮ್ಮ ವಿಭಾಗ ಬಹಳಷ್ಟು ಅದು ಏನೇ ವಿ ಕಾಲ್ ಇಟ್ ಆಸ್ ಎ ಬ್ರ್ಯಾಂಡ್, ಆ ಬ್ರ್ಯಾಂಡ್ ತರ ಆಗಿರುವಂತಹದ್ದು ಈ ಸೈಕಾಲಜಿ ಡಿಪಾರ್ಟ್ಮೆಂಟ್.
ಸರ್, ಮೊದಲು ಸ್ಟಾರ್ಟ್ ಆದಾಗ ಇದ್ದಿದ್ದು ಮೈಸೂರು ಯೂನಿವರ್ಸಿಟಿಯ ಸೈಕಾಲಜಿ ವಿಭಾಗ, ಮತ್ ಇವಾಗ ಇರೋದಕ್ಕೂ ಬಂದ ಹಾದಿ ಹೇಗಿತ್ತು ಸರ್?
ಬಂದ ಹಾದಿ ತುಂಬಾ ಸುಗಮವಾಗಿದೆ ಇತ್ತು ಅನ್ನೋದಿಲ್ಲ, ನಾನು ಸುಗಮವಾಗಿ ಇದೆ ಅಂತ, ಐ ಟಾಕ್ ಇನ್ ಟರ್ಮ್ಸ್ ಆಫ್ ಪ್ರೆಸೆಂಟ್ ಇದೆ ಅಂತ ಹೇಳುವಂತಹದ್ದು. ಖಂಡಿತವಾಗ್ಲೂ ಕೂಡ ನಮ್ಮ ವಿಭಾಗ ಈಗಲೂ ಕೂಡ ಇಡೀ ರಾಷ್ಟ್ರದಲ್ಲಿ ಪ್ರತಿಯೊಂದು ವಿಭಾಗದಲ್ಲೂ ಕೂಡ ಎಲ್ಲೇ ಯಾವುದೇ ವಿಷಯದಲ್ಲಿ ಆದರೂ ಕೂಡ ಮೈಸೂರು ಯೂನಿವರ್ಸಿಟಿ ಸೈಕಾಲಜಿ ಅಂದ ತಕ್ಷಣ ಒಂದು ಸ್ವಲ್ಪ ಬೆರಗಾಗಿ ನೋಡುವಂತ ಗುರುತನ್ನು ನಾವು ಛಾಪನ್ನು ನಾವು ಮಾಡಿದ್ದೀವಿ ಅಂತ ಹೇಳಲಿಕ್ಕೆ ತುಂಬಾ ಸಂತೋಷ ಅನ್ನಿಸ್ತದೆ.
ಸರ್, ಈಗ ನೀವು ಇವಾಗ ರಾಜ್ಯ ಅಲ್ಲ ಹೊರ ರಾಜ್ಯದಿಂದನೂ ಬರ್ತಿದ್ದಾರೆ ಅಂತ ಹೇಳ್ತಿರಲ್ಲ, ಬಟ್ ಸ್ಟಾರ್ಟ್ ಆದಾಗ್ಲೂ ಇದೇ ತರ ಸಿಚುಯೇಷನ್ ಇತ್ತ ಸರ್?
ಸ್ಟಾರ್ಟ್ ಆದಾಗ ನನ್ಗನ್ಸೋ ಮಟ್ಟಿಗೆ ನಾನು ಮೈಸೂರು ಯೂನಿವರ್ಸಿಟಿ 91 ಬರ್ತಾ ಇದ್ದೀನಿ, ನಾನು 91 ಕೂಡ ಖಂಡಿತವಾಗ್ಲೂ ಕೂಡ ಈ ಟ್ರೆಂಡ್ ಇದೆ,
ಇದೆ ಇಂಪಾರ್ಟೆನ್ಸ್. 98 ವರ್ಷಗಳ ಕಾಲ ಮೈಸೂರು ಯೂನಿವರ್ಸಿಟಿಯ ಸೈಕಾಲಜಿ ವಿಭಾಗಕ್ಕೆ ಮಹತ್ವ ಇದೆ,
ತನ್ನದೇ ಆದ ಒಂದು ಗುರುತಿದೆ ಅದಕ್ಕೆ, ರೆಕಗ್ನಿಷನ್ ಇದೆ ಅದಕ್ಕೆ ಅಂತ.
ಸರ್, ಸ್ನಾತಕ ಮತ್ತು ಸ್ನಾತಕೋತ್ತರ ಪದವಿಗಳಲ್ಲಿ ಮನಃಶಾಸ್ತ್ರ ವಿಷಯವನ್ನು ಅಧ್ಯಯನ ಮಾಡಲು ಪ್ರವೇಶ ಪಡಿಬೇಕಾದ್ರೆ ಏನೇನ್ ಮಾನದಂಡಗಳಿದೆ ಸರ್?
ಒಂದು, ನಾವು ಅದರ್ ದನ್ ಯೂಜು ನಮ್ಮ ಯೂನಿವರ್ಸಿಟಿ ಪ್ರಿಸ್ಕ್ರೈಬ್ ಮಾಡಿದ ಬೇರೆ ಕೋರ್ಸ್ಗಳಿಗೆ ಬಿಟ್ಟು ನಾವಿಲ್ಲಿ ನೋಡೋದೇನಪ್ಪ ಅಂತಂದ್ರೆ ಅದು ನಾ ಅದ್ರ ಬಗ್ಗೆ ಮಾತ್ರ ಎಂಟ್ರೆನ್ಸ್ ಎಕ್ಸಾಮ್ ಅದು ಇದು ಎಲ್ಲ ಏನು ಮಾತಾಡೋದಿಲ್ಲ, ಅದೇಕೆಂದ್ರೆ ಎಲ್ಲ ಕಡೆ ಇದ್ದ ಹಾಗೆ ಇರ್ತದೆ. ಆದರೆ ಒಂದೇನು ಯುನಿಕ್ ಅಂತಂದ್ರೆ ಇಲ್ಲಿ ಅಧ್ಯಯನ ಮಾಡಬೇಕಾಗಿತ್ತು ಅಂತಂದ್ರೆ ಅವರು ಪಿ ಜಿಗೆ ಬರಬೇಕಾಗಿತ್ತು ಅಂತಂದ್ರೆ ಯು ಜಿದಲ್ಲಿ ಕಂಪಲ್ಸರಿಯಾಗಿ ಸೈಕಾಲಜಿ ಓದಿರಲೇಬೇಕು, ಹಾಗಿದ್ರೆ ಮಾತ್ರ ಅವ್ರಿಗೆ ಪಿ ಜಿದಲ್ಲಿ ಸೀಟ್ ಸಿಗ್ಲಿಕ್ಕೆ ಸಾಧ್ಯತೆ. ಸೈಕಾಲಜಿ ಯು ಜಿದಲ್ಲಿ ಓದಿಲ್ಲ ಅಂತಂದ್ರೆ ವೆದರ್ ಇಟ್ ಈಸ್ ಸೈನ್ಸ್ ಆರ್ ಆರ್ಟ್ಸ್ ಫ್ಯಾಕಲ್ಟಿಲಿ ಎಲ್ಲೇ ಇದ್ರು ಕೂಡ ಬಿ ಎಸ್ ಸಿ ಸೈಕಾಲಜಿನೂ ಬರ್ಬೋದು, ಬಿ ಎ ಸೈಕಾಲಜಿ ಕೂಡ ಬರ್ಲಿಕ್ಕೆ ಅವಕಾಶ ಇದೆ. ಅಲ್ಲಿ ಓದಿದ್ರೆ ಮಾತ್ರ ಇಲ್ಲಿ ಅವ್ರಿಗೆ ಪಿ ಜಿ ಮಾಡ್ಲಿಕ್ಕೆ ಅವಕಾಶ ಇದೆ. ಇನ್ನು ಬಿ ಎ ಸೈಕಾಲಜಿ ಮಾಡಬೇಕಾಗಿತ್ತು ಅಥವಾ ಅಂಡರ್ ಗ್ರಾಜ್ಯುಯೇಟ್ ಅಲ್ಲಿ ಸೈಕಾಲಜಿ ಮಾಡಬೇಕಾಗಿತ್ತು ಅಂತಂದ್ರೆ ಪಿ ಯು ಸಿದಲ್ಲಿ ಸೈಕಾಲಜಿ ಇದೆ, ಬಟ್ ಇಟ್ಸ್ ನಾಟ್ ಕಂಪಲ್ಸರಿ ದಟ್ ಒನ್ ಹ್ಯಾಸ್ ಟು ಸ್ಟಡಿ ಸೈಕಾಲಜಿ ಅಟ್ ದಿ ಪಿ ಯು ಸಿ ಲೆವೆಲ್ ಅಂತೇನಿಲ್ಲ, ಯಾರು ಬೇಕಾದರೂ ಕೂಡ ಪಿ ಯು ಸಿಲಿ ಜಾಯ್ನ್ ಆಗ್ಬೋದು. ಅದಕ್ಕೆ ಹೇಳಿದ್ದು ನಾನು, ಬಿ ಎಸ್ ಸಿ ಸೈಕಾಲಜಿ ಕೂಡ ಇದೆ, ಬಿ ಎ ಸೈಕಾಲಜಿನೂ ಇದೆ. ಸೊ ಬೋತ್ ಆಫ್ ದಮ್ ಕ್ಯಾನ್ ಕಮ್ ಥ್ರೂ ಕಮ್ ಫ್ರಮ್ ಎನಿ ಬ್ಯಾಕ್ಗ್ರೌಂಡ್. ಬಟ್ ಮೈಸೂರು ಯೂನಿವರ್ಸಿಟಿ ಸೇರಿದಾಗ, ಪಿ ಜಿಗೆ ಅಂತ ಸೇರಿದಾಗ, ನಾವು 98 ಕೂಡ ಮೈಸೂರು ಯೂನಿವರ್ಸಿಟಿಯಲ್ಲಿ ಇದು ಮಾಸ್ಟರ್ ಡಿಗ್ರಿ ಇನ್ ಆರ್ಟ್ಸ್ ಅಂತಲೇ ಇತ್ತು. 98 ನಂತರ ಇಲ್ಲಿ ಇರ್ತಕ್ಕಂಥ ವೈಜ್ಞಾನಿಕ ಅಪ್ರೋಚನ್ನ ನಾವು ನೋಡಿಕೊಂಡು ನಾವು ಯು ಜಿ ಸಿಗೆ ಮತ್ತು ನಮ್ಮ ಅಕಾಡೆಮಿಕ್ ಕೌನ್ಸಿಲ್ಗೆ ಆಗಲಿ ಸಿಂಡಿಕೇಟ್ಗೆ ಮನವರಿಕೆ ಮಾಡಿದ್ವಿ. ಇಲ್ಲಿ ಸಾಕಷ್ಟು ಸೈನ್ಸ್ ರಿಲೇಟೆಡ್ ವರ್ಕ್ ಆಗ್ತದೆ, ಮನೋವಿಜ್ಞಾನ ಅಧ್ಯಯನ ಅನ್ನುವಂಥದ್ದು. ಅದಕ್ಕೆ ನಾವು ನಿಮಗೆ ಕರೆಕ್ಷನ್ ಮಾಡಿದ್ದು, ಶಾಸ್ತ್ರ ಅಲ್ಲ ಇದು, ವಿಜ್ಞಾನ ಅಂತ ನಾನು ಅದಕ್ಕೆ ಹೇಳಿದ್ದು. ಹಾಗಾಗಿ ನಾವು 98 ನಂತರ ಇದನ್ನ ಒಂದು ಎಂ ಎಸ್ ಸಿ ಡಿಗ್ರಿಯನ್ನು ಕೊಡ್ತಾ ಇದ್ದೆ, ಅದಕ್ಕಿಂತ ಮೊದಲು ಮಾಸ್ಟರ್ ಡಿಗ್ರಿ ಎಂ ಎ ಅಂತಲೇ ಕೊಡ್ತಾ ಇದ್ದಿದ್ದು. ಇಲ್ಲಿ ಬಹಳಷ್ಟು ವೈಜ್ಞಾನಿಕವಾಗಿ ನಾವು ಕಲಿತಾ ಇರೋದ್ರಿಂದ ಅದು ಲ್ಯಾಬ್ಸ್, ನಮ್ಮಲ್ಲಿ ಸ್ಪೆಸಿಫಿಕ್ ಲ್ಯಾಬ್ಸ್ ಇದೆ. ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಲ್ಯಾಬ್. ನಮ್ಮಲ್ಲಿ ನಿಮ್ಗೆ ಗೊತ್ತಿದ್ದಾಗೆ ಮಾನಸ ಅಂತ ಮಾಡ್ತೀವಿ ನಾವು, ಇದರಲ್ಲಿ 2-3 ವರ್ಷಗಳ ಹಿಂದೆ ನಾವು ಮಾಡ್ತಾ ಇದ್ವಲ್ಲ, ಆ ಮಾನಸ ಎಕ್ಸಿಬಿಷನ್ ಅಂತ ನಾವು ಮಾಡಿದಾಗ ಸೈಕಾಲಜಿ ಡಿಪಾರ್ಟ್ಮೆಂಟ್ಗೆ ಪುರುಸತ್ತೆ ಇಲ್ಲದಾಗೆ ನಮ್ಮ ಸ್ಪೆಷಲಿ ಸ್ಕೂಲ್ ಸ್ಟೂಡೆಂಟ್ಸ್ ದೇರ್ ಇಸ್ ಸಮಥಿಂಗ್ ಯುನೀಕ್ ಅಂತ ನಾವು ಪ್ರತಿಯೊಂದನ್ನು ಕೂಡ ಪ್ರಾಕ್ಟಿಕಲ್ ಆಗಿ ಮಾಡಿ ಅವರಿಗೆ ವಿದ್ಯಾರ್ಥಿಗಳಿಗೆ ಅಥವಾ ಬಂದ ಇವರುಗಳಿಗೆ ಎಕ್ಸಿಬಿಷನ್ಗೆ ಬಂದವರಿಗೆಲ್ಲ ಬಹಳ ಯುನೀಕ್ ಆಗಿ ಮಾಡಿ ತೋರಿಸಿದ್ದುಂಟು. ಅಂದ್ರೆ ಅವರಿಗೆ ಮನವರಿಕೆ ಮಾಡಿದ್ರು ಹೇಗೆ ಅಧ್ಯಯನ ಮಾಡ್ತದೆ ಇದು ಅನ್ನುವಂಥದ್ದನ್ನು ಅವರಿಗೆ ಮನವರಿಕೆ
ಮಾಡಿ ತೋರಿಸಿದ್ದಾರೆ. ಅಂದ್ರೆ ಪಿ ಜಿ ಸೈಕಾಲಜಿ ಮಾಡ್ಬೇಕಂದ್ರೆ ಯು ಜಿ ಸೈಕಾಲಜಿ
ಓದಿರ್ಲೇಬೇಕು.
ಸರ್, ಮನೋಶಾಸ್ತ್ರ ಅಥವಾ ಮನೋವಿಜ್ಞಾನ ನೀವು ಹೇಳಿದಾಗೆ ಸಬ್ಜೆಕ್ಟ್ ನ ಪ್ರಾಮುಖ್ಯತೆ ಮತ್ತು ಉಪಯೋಗಗಳ ಬಗ್ಗೆ ನಮಗೆ ತಿಳಿಸ್ಕೊಡಿ ಸರ್.
ನಾನು ಈಗ ಹೇಳಿದೆ ನಿಮಗೆ ಮೂರು ಕ್ಷೇತ್ರಗಳನ್ನು ಹೇಳಿದ್ದೇನೆ. ಒಂದು ಕ್ಲಿನಿಕಲ್ ಸೈಕಾಲಜಿ ಅಂತ, ಇನ್ನೊಂದು ಇಂಡಸ್ಟ್ರಿಯಲ್ ಸೈಕಾಲಜಿ ಅಂತ, ಇನ್ನೊಂದು ಅನಿಮಲ್ ಬಿಹೇವಿಯರ್. ನಮ್ಮಲ್ಲಿ ಈಗ ಇಲ್ಲಿ ಇರತಕ್ಕಂತಹದ್ದು ಮೂರು, ಅನಿಮಲ್ ಬಿಹೇವಿಯರ್ ಬಿಕಾಸ್ ದಟ್ಸ್ ಅ ವೆರಿ ಸ್ಪೆಷಲೈಸ್ಡ್ ಕೋರ್ಸ್, ಸೂಪರ್ ಸ್ಪೆಷಲೈಸ್ ಅಂತ ಹೇಳ್ತೀನಿ. ಅದಕ್ಕೆ ಅಲ್ಲಿ ಮೊದಲು ಪ್ರೊಫೆಸರ್ ಮೇವಸಿಂಗ್ ಅಂತ ಒಬ್ರು ಇದ್ರು, ಅವರು ರಿಟೈರ್ಡ್ ಆದ್ರೆ ಈಗ, ಬಟ್ ಅವರು ಲೈಫ್ ಟೈಮ್ ಪ್ರೊಫೆಸರ್ ಅಂತ ಇದ್ದಾರೆ, ಇಲ್ಲ ಅಂತಲ್ಲ. ಬಟ್ ವಿಭಾಗದಲ್ಲಿ ಅವರಿದ್ದಾಗ ವಿ ಹ್ಯಾಡ್ ಅ ವೆರಿ ಯುನೀಕ್ ಆನಿಮಲ್ ಲ್ಯಾಬ್ ಫ್ರಮ್ ದ ಇದು ಕಂಟ್ರಿ. ನಮ್ಮ ದೇಶದಲ್ಲೇ ಅತ್ಯಂತ ಯುನೀಕ್ ಲ್ಯಾಬೊರೇಟರಿ ನಮ್ಮಲ್ಲಿ ಇತ್ತು. ನಮ್ಮಲ್ಲಿ ತುಂಬ ಎಕ್ಸ್ಪೆರಿಮೆಂಟ್ಸ್ ಆನ್ ಒರಿಜಿನಲ್ ಎಕ್ಸ್ಪೆರಿಮೆಂಟ್ಸ್ ಕೂಡ ಆನಿಮಲ್ ಬಿಹೇವಿಯರ್ದಲ್ಲಿ ಮಾಡಿದ್ದುಂಟು. ಅವ್ರು ರಿಟೈರ್ ಆದಮೇಲೆ ಬಹುಶಃ ನಮ್ಮ ಆನಿಮಲ್ ಬಿಹೇವಿಯರ್ ಕೋರ್ಸ್ನ ಒಂದು ಸ್ವಲ್ಪ ಸ್ಥಗಿತ ಆಗಿದೆ. ಬಟ್ ಅದು ಬಿಟ್ಟರೆ ಇಂಡಸ್ಟ್ರಿಯಲ್ ಸೈಕಾಲಜಿ ಮತ್ತು ಕ್ಲಿನಿಕಲ್ ಸೈಕಾಲಜಿ, ವಿದ್ಯಾರ್ಥಿಗಳು ಇತ್ತೀಚಿನ ದಿನಗಳಲ್ಲಿ ಕ್ಲಿನಿಕಲ್ ಸೈಕಾಲಜಿ ಅನ್ನುವ ಒಂದು ಸ್ಪೆಷಲೈಸೇಷನ್ನ ತುಂಬ ಜನ ತಗೊಳ್ತಾ ಇದ್ದಾರೆ. ಅಲ್ಲಿ ಕ್ಲಿನಿಕಲ್ ಸೈಕಾಲಜಿ ತಗೊಂಡಾಗ ನಾವು ಅವರಿಗೆ ಕೊಡುವಂಥ ಮಾಹಿತಿ ಏನಪ್ಪ ಅಂತಂದರೆ, ಒಂದು ಮಾನಸಿಕ ಆರೋಗ್ಯಗಳಿಗೆ ಸಂಬಂಧಪಟ್ಟಂತೆ ಯಾವ್ಯಾವ ಸಮಸ್ಯೆಗಳನ್ನು ಒಬ್ಬ ವ್ಯಕ್ತಿ ಎದುರಿಸ್ಬೋದು, ಆ ಸಮಸ್ಯೆಗಳನ್ನು ಹೇಗೆ ಪರಿಹಾರ ಕಂಡುಕೊಳ್ಬೋದು, ಅದರ ಜೊತೆಗೆ ಅವನಿಗೆ ಪರಿಹಾರಗಳ ಜೊತೆಗೆ ಆಪ್ತ ಸಲಹೆಯನ್ನು ನೀಡುವುದು ಕೂಡ ಹೇಗೆ ಮಾಡಬೇಕು ಅನ್ನೋಂಥ ಆ ಸ್ಕಿಲ್ಸನ್ನು ನಾವು ಕಲಿಸ್ತಾ ಇದ್ವಿ ಕೌನ್ಸಿಲಿಂಗ್ ಅಲ್ಲಿ. ಸೊ ಕೌನ್ಸಿಲಿಂಗ್ ಸ್ಕಿಲ್ಸ್ ಆಗಿರ್ಬೋದು, ಕ್ಲಿನಿಕಲಿ ಡಯಾಗ್ನೋಸಿಸ್ ಮಾಡುವಂತಹದ್ದು ಕೂಡ, ಎವ್ರಿಥಿಂಗ್ ಥೆರಪೀಸ್ ಕೊಡುವಂತಹದ್ದು, ಇವೆಲ್ಲವನ್ನು ಕೂಡ ನಾವಲ್ಲಿ ಅಧ್ಯಯನ ಮಾಡ್ತೀವಿ ಮಾಸ್ಟರ್ ಡಿಗ್ರಿಯಲ್ಲಿ. ಯು ಜಿದಲ್ಲಿ ಸಾಧಾರಣವಾಗಿ ವರ್ತನೆ ಅಂದ್ರೇನು, ಒಬ್ಬ ವ್ಯಕ್ತಿ ಯಾಕೆ ಈ ಥರ ವರ್ತನೆ ಮಾಡ್ತಾನೆ, ಅವ್ ನಮ್ಮಲ್ಲಿ ಹೊರಸೂಚುವಂಥ ವ್ಯಕ್ತಿತ್ವ ಏನು, ಒಳಗಿರುವಂತಹ ವ್ಯಕ್ತಿತ್ವ ಏನು, ಅವನ ದೇಹದ ಒಳಗಡೆ ಅಂದರೆ ಬಯಾಲಜಿ ಹೇಗೆ ವರ್ಕ್ ಮಾಡ್ತದೆ, ಇವೆಲ್ಲವನ್ನು ಕೂಡ ಅಂಡರ್ ಗ್ರಾಜುಯೇಟ್ ಲೆವೆಲಲ್ಲಿ ಕಲಿತೇವೆ. ಇದ್ರ ಜೊತೆಗೆ ಔದ್ಯೋಗಿಕರಣದಲ್ಲಿ ಸೈಕಾಲಜಿಯನ್ನು ಹೇಗೆ ಬಳಸ್ಕೊಳ್ತೀವಿ ಅಂತಂದರೆ, ಈಗ ಉದಾಹರಣೆಗಾಗಿ ಒಬ್ಬ ವ್ಯಕ್ತಿ ವೆದರ್ ಹಿ ಫಿಟ್ಸ್ ಇನ್ ಟು ದಿಸ್ ಜಾಬ್ ಆರ್ ನಾಟ್ ಅಂತ ನೋಡುವಂಥದ್ದು ಅವನಿಗೆ. ಈಗ ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳಬೇಕು ಅಂತಂದ್ರೆ, ಜೆ ಕೆ ವಿಕ್ರಾಂತ್ ಟೈರ್ಸ್ ನೀವೆಲ್ಲರೂ ಹೆಸರು ಕೇಳಿದ್ದಾರೆ. ಆ ವಿಕ್ರಾಂತ್ ಟೈರ್ಸ್ ಅಲ್ಲಿ ನಮ್ಮ ವಿಭಾಗದಿಂದ ನಾವು ಹಿಂದೆ ಮೊದಲು ಒಂದೇ ಇತ್ತು, ರೆಗ್ಯುಲರ್ ಟೈರ್ಸ್ ಅಂತ ಇತ್ತು. ಅದರ ನಂತರ ಎಸ್ಟಾಬ್ಲಿಷ್ ಆಗಿದ್ದು ರೇಡಿಯಲ್ ಟೈರ್ಸ್ ಅಂತ ಇನ್ನೊಂದು ಅದ್ರ ಹಿಂಭಾಗದಲ್ಲಿ ಆಗಿದೆ, ನಿಮ್ಗೆ ಗೊತ್ತಿರ್ಬೋದು. ಆ ಹಿಂಭಾಗದಲ್ಲಿ ಆಗಿರ್ತಕ್ಕಂತಹ ರೇಡಿಯಲ್ ಟೈರ್ಸ್ಗೆ ಕಂಪ್ಲೀಟ್ ರಿಕ್ರೂಟ್ಮೆಂಟ್ ಮಾಡಿದ್ದೀವಿ ನಾವು. ಆ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಅಲ್ಲಿ ನಮ್ಮ ವಿಭಾಗ ಇನ್ವಾಲ್ವ್ ಆಗಿ ಹೇಗೆ ಯಾವ ವ್ಯಕ್ತಿಯನ್ನು ನಾವು ಆಯ್ಕೆ ಮಾಡಿಕೊಂಡ್ರೆ ಅವನು ಹೆಚ್ಚು ಪರಿಣಾಮಕಾರಿಯಾಗಿ ಇಲ್ಲಿ ಕೆಲಸ ಮಾಡ್ಬೋದು ಅನ್ನೋ ದೃಷ್ಟಿಯಿಂದ ಮಾಡೋದು. ಹೀಗೆ ನಾವು ತುಂಬ ಕೆಲಸಗಳನ್ನು ಔದ್ಯೋಗೀಕರಣ ಕ್ಷೇತ್ರದಲ್ಲಿ ಭಾಳಷ್ಟು ಇನ್ವಾಲ್ವ್ಮೆಂಟ್ ಮಾಡಿದ್ದಿದೆ. ಅದರೊಂದೇ ಅಲ್ಲ, ಇವನ್ ನಂಜನಗೂಡಿನಲ್ಲಿ ರೀಡ್ ಅಂಡ್ ಟೈಲರ್ ನೀವು ಕೇಳಿರ್ಬೋದು,
ಸೈಕಾಲಜಿ ಟೆಸ್ಟ್ ಅಂತ ಬರುತ್ತೆ.
ಹೌದು ಹೌದು, ಸೈಕೋಮೆಟ್ರಿಕ್ಸ್,
ಸೈಕೋಮೆಟ್ರಿಕ್ಸ್
ಅಂತ. ಆ ಸೈಕೋಮೆಟ್ರಿಕ್ಸ್ ಅಲ್ಲಿ ನಾವು ಅಗತ್ಯಕ್ಕೆ ಅನುಗುಣವಾಗಿ ಯಾವ್ಯಾವ ಇಂಡಸ್ಟ್ರಿಗೆ ಏನು ಅಗತ್ಯ ಇದೆ ಅವುಗಳ ಅನುಗುಣವಾಗಿ ಅವ್ರ ಹತ್ರ ಕೇಳಿಕೊಂಡು ಸ್ಕಿಲ್ಸ್ ಇದೆಯೋ ಇಲ್ವೋ ಅಂತ ನಾವು ಮಾಪನ ಮಾಡಲಿಕ್ಕೆ ನಮ್ಮದೇ ಆದ ಕೆಲವು ವಿಶೇಷ ಟೆಸ್ಟ್ಸ್ ಅನ್ನು ನಾವು ರೆಡಿ ಮಾಡ್ತೀವಿ. ಅದನ್ನು ನಾವು ಅವ್ರಿಗೆ ಕೊಟ್ಟು ದೆನ್ ವಿ ಹ್ಯಾವ್ ಸೀನ್, ವಿ ಹ್ಯಾವ್ ಇವನ್ ಟೇಕನ್ ದಿ ಫೀಡ್ಬ್ಯಾಕ್ ಆಲ್ಸೋ, ಇವನ್ ಎಂಪ್ಲಾಯಿ ರಿಟೆನ್ಷನ್, ಎಂಪ್ಲಾಯಿ ಟರ್ನ್ ಓವರ್, ಅದಕ್ಕೂ ಕೂಡ ನಾವು ಭಾಳಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀವಿ. ಆ್ಯಂಡ್ ವಿ ಹ್ಯಾವ್ ಡನ್ ಗುಡ್ ವರ್ಕ್ ಇನ್ ಇಂಡಸ್ಟ್ರಿಯಲ್ ಸೈಕಾಲಜಿ ಆಲ್ಸೋ. ಅಟ್ ದ ಸೇಮ್ ಟೈಮ್ ಕ್ಲಿನಿಕಲ್ ಸೈಕಾಲಜಿ, ಇತ್ತೀಚಿನ ಟ್ರೆಂಡ್ ಏನಂತಂದರೆ ಕ್ಲಿನಿಕಲ್ ಸೈಕಾಲಜಿ ತುಂಬ ಇದೆ. ಕೆಲವು ಸಿಟಿಗಳಿದೆ, ನಮ್ಮ ವಿಭಾಗ ಹೆಸರುವಾಸಿಯಾಗಿರೋದು ಕ್ಲಿನಿಕಲ್ ಮತ್ತು ಕೌನ್ಸಿಲಿಂಗಲ್ಲಿ, ಬೆಂಗಳೂರು ಯೂನಿವರ್ಸಿಟಿ ಆಗಿರುವಂಥದ್ದು ಇಂಡಸ್ಟ್ರಿಯಲ್ ಸೈಕಾಲಜಿ. ಹೀಗೆ ಕೆಲವು ಸೈಕಾಲಜಿಯಲ್ಲೂ ಕೂಡ ಕೆಲವು ವಿಭಾಗಗಳು ಕೆಲವು ಗುರುತಕ್ಕೆ ಐಡೆಂಟಿಫಿಕೇಶನನ್ನು ಮಾಡಿಕೊಂಡಿದ್ದಾವೆ. ನಮ್ಮ ಯೂನಿವರ್ಸಿಟಿಗೆ ಬಂದ್ವಿ ಅಂತಂದರೆ ನಮ್ಮ ವಿಭಾಗ ಕ್ಲಿನಿಕಲ್ ಸೈಕಾಲಜಿಗೆ ಹೆಚ್ಚು ಒತ್ತನ್ನು ಕೊಟ್ಟು ಅಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಅನ್ನು ಕೊಡ್ತಾ ಇದ್ದೀವಿ.
ಸರ್, ಮನೋವಿಜ್ಞಾನ ಓದಿದ ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಜಾಬ್ ಸಿಗುತ್ತೆ ಸರ್?
ಈಗ ನಾನು ಹೇಳಿದ್ದು ಈಗ ಕ್ಲಿನಿಕಲ್ ಸೈಕಾಲಜಿ ಅಂತ ಹೇಳಿದ್ರೆ, ನಮ್ಮಲ್ಲಿ ಈಗ ಕರ್ನಾಟಕದಲ್ಲಿ ನೀವು ಯಾವುದೇ ಹಾಸ್ಪಿಟಲ್ಗೆ ಹೋದ್ರು ಕೂಡ, ಎನಿ ಗೌರ್ಮೆಂಟ್ ಹಾಸ್ಪಿಟಲ್, ಐ ಆಮ್ ವೆರಿ ಸ್ಪೆಸಿಫಿಕ್ಲಿ ರೆಫರಿಂಗ್ ಯು, ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋದ್ರಿ ಅಂತಂದ್ರೆ ಕನಿಷ್ಠ 3 ಜನ ಮನೋವಿಜ್ಞಾನ ವಿಭಾಗದ ನಮ್ಮ ವಿದ್ಯಾರ್ಥಿಗಳು ನೀವು ಅಲ್ಲಿ ಕಂಡುಬರಲಿಕ್ಕೆ ಸಾಧ್ಯತೆ ಇದೆ. ಅಂದ್ರೆ ಸೈಕಾಲಜಿ ಓದ್ದವರು ಹೇಗೆ ಅಂತಂದ್ರೆ, ಒಂದು ನಮ್ಮಲ್ಲಿ ನಿಮಗೆ ಈಗಾಗಲೇ ಕೆಲವು ಪ್ರಾಜೆಕ್ಟ್ಸ್ ಗೊತ್ತಿರಬೇಕು, ಎ ಆರ್ ಟಿ ಸಿ ಮತ್ತು ಏಡ್ಸ್ ಇಂದ ಈ ಥರ ಎಲ್ಲ ಪ್ರೋಗ್ರಾಮ್ಸ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ನಡೀತಾ ಇದೆಯಲ್ಲ, ಅಲ್ಲೆಲ್ಲವೂ ಕೂಡ ಅಲ್ಲೆಲ್ಲ ಸ್ಥಳದಲ್ಲೂ ಕೂಡ ಕೌನ್ಸಿಲರ್ಸ್ ಅಂತ ತಗೊಳ್ತಾರೆ, ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ ಅಂತ ತಗೊಳ್ತಾರೆ. ಆ ಕೌನ್ಸಿಲಿಂಗ್ ಸೈಕಾಲಜಿಸ್ಟು ಆಗಬೇಕಾಗಿತ್ತು ಅಂತಂದರೆ ನಮ್ಮ ವಿಭಾಗದ ಅಂದರೆ ಕ್ಲಿನಿಕಲ್ ಸೈಕಾಲಜಿಯ ಮಾಹಿತಿ ಅಥವಾ ಜ್ಞಾನ ಅಥವಾ ಡಿಗ್ರಿ ಇರುವಂಥದ್ದು ಬಹಳ ಮುಖ್ಯ. ಅದರಿಂದ ಇಲ್ಲಿಗೆ ನೇರವಾಗಿ ಅವರಿಗೆ ಮತ್ತಿನ್ಯಾವುದೇ ಇಂಟ್ರೀಸ್ ಇಲ್ಲ ಏನೂ ಇಲ್ಲ, ನೇರವಾಗಿ ಅವರಿಗೆ ಹಾಸ್ಪಿಟಲ್ಸಲ್ಲಿ ಕೆಲಸಗಳು ಸಿಗ್ತದೆ. ಇದು ಒಂದು ಹಾಸ್ಪಿಟಲ್ ಮೇಲೆ ಮಾಡುವಂಥದ್ದು ಒಂದು. ಎರಡನೇದು, ಅವರು ತಾವಾಗೇ ಇಂಡಿವಿಜುವಲ್ ಪ್ರಾಕ್ಟೀಸ್ ಮಾಡಬೇಕಂತಂತಿದ್ರು ಕೂಡ ಒಳ್ಳೆ ಅವಕಾಶಗಳಿರುವಂಥದ್ದು. ಹೇಗೆ ಅಂತಂದರೆ, ನಮ್ಮಲ್ಲಿ ತುಂಬ ಜನ ಹಾಗೆ ಮಾಡಿದ್ದಾರೆ, ಎಷ್ಟೋ ಜನ ಟೀಚರ್ಸು ಆಫ್ಟರ್ ಸರ್ಟನ್ ನಂಬರ್ ಆಫ್ ಇಯರ್ಸ್ ಆಫ್ ಎಕ್ಸ್ಪೀರಿಯೆನ್ಸ್ ಅವರು ಕೆಲವರು ಟೀಚಿಂಗಲ್ಲಿ ಇಂಟ್ರೆಸ್ಟ್ ಇಲ್ಲದವರು ಅಪ್ಲೈಡ್ ಆಸ್ಪೆಕ್ಟನ್ನು ತೊಗೊಂಡು ಸೈಕಾಲಜಿಯಲ್ಲಿ ಈ ಥರ ಟೆಸ್ಟ್ಸನ್ನು ರಿಕ್ವೈರ್ಡ್ ಟೆಸ್ಟ್ಸನ್ನು ಮಾಡಿಕೊಂಡು ಕೆಲವು ಹಾಸ್ಪಿಟಲ್ಸ್ಗೇನೆ ಅಪಾಯಿಂಟ್ಮೆಂಟ್ ಆಗಿರುವಂಥದ್ದು, ಇನ್ನು ಕೆಲವರು ಎನ್ ಜಿ ಒಸ್ಗಳಿಗೆ ಹೋಗುವಂಥದ್ದು, ಇನ್ನು ಕೆಲವರು ಇಂಡಸ್ಟ್ರೀಸಲ್ಲಿ ಸೇರಿಕೊಳ್ಳುವಂಥದ್ದು. ಹೀಗೆ ಅವಕಾಶ ಜಾಬ್ ಆಪರ್ಚುನಿಟೀಸ್ ತುಂಬ ಇದೆ. ಬಟ್ ಈಗ ಸದ್ಯಕ್ಕೆ ಸರ್ಕಾರಿ ನೌಕರನ ಏನಾದರೂ ಹೇಳಿದ್ವಿ ಅಂತಂದರೆ ಹಾಸ್ಪಿಟಲ್ಸ್ ಇದೆ, ಆಮೇಲೆ ಜೈಲ್ ಸೂಪರಿಂಟೆಂಡ್ಸ್ ಅಂತ ಇದೆ, ಆನಂತರ ನಮಗೆ ಹಾಸ್ಪಿಟ್ಲು, ಜೈಲ್ ಸೂಪರಿಂಟೆಂಡ್ಸು, ದೆನ್ ಸ್ಕೂಲ್ ಕೌನ್ಸಿಲಿಂಗ್, ಅದು ಕೌನ್ಸಿಲಿಂಗ್ ಏರಿಯಾದಲ್ಲೇ ಬಂತು, ಅದು ಕ್ಲಿನಿಕಲ್ ಸೈಕಾಲಜಿ ಬಂದಾಗ ಸ್ಕೂಲ್ಸ್ ಕೌನ್ಸಿಲರ್ಸ್ ಅಂತ ತಗೊಳ್ತಾರೆ. ಅಂಡ್ ಅಡ್ವರ್ಟೈಸ್ ಮಾಡಬೇಕಾದ್ರೆ ಅವರು ಕೌನ್ಸಿಲರ್ಸ್ ಅಂತಲೇ ಕೇಳ್ತಾರೆ, ಕೌನ್ಸಿಲಿಂಗ್ ಬ್ಯಾಕ್ಗ್ರೌಂಡ್ ಇದ್ದವ್ರು ಅಂತಲೇ ಕೇಳ್ತಾರೆ, ವಿತ್ ಸೈಕಾಲಜಿ ಅಂತಲೇ ಕೇಳ್ತಾರೆ. ಇದಲ್ಲವೇ ಸರ್ಕಾರಿ ನೌಕರರಲ್ಲಿ ಕೆಲವು, ಈಗ ಫಾರ್ ಎಕ್ಸಾಂಪಲ್ ಈಗ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಅಲ್ಲೂ ಕೂಡ ದೇ ವೆರಿ ಸ್ಪೆಸಿಫಿಕಲಿ ಆಸ್ಕ್ ಕೌನ್ಸಿಲಿಂಗ್ ಸೈಕಾಲಜಿ ಮಾಡಿರಬೇಕು ಅಂತ. ಪೊಲೀಸ್ ಡಿಪಾರ್ಟ್ಮೆಂಟ್ಗಳೆಲ್ಲ ಈಗ ಇನ್ವೆಸ್ಟಿಗೇಷನ್ ಆಫೀಸರ್ ಅಂತ ತಗೊಳ್ತಾ ಇದ್ದಾರೆ. ವೆರಿ ರೀಸೆಂಟ್ಲಿ ದೇವ್ ಸ್ಟಾರ್ಟ್, ಈಗ ಒಂದು 2 ವರ್ಷದಿಂದ ಅದು ಸ್ಪೆಷಲ್ ಆಗಿ ತಗೊಳ್ತಾ ಇದ್ದಾರೆ. ಅದಲ್ಲದೇ ಕೆಲವು ಲ್ಯಾಬೊರೇಟ್ರೀಸ್ ಅಲ್ಲೂ ಕೂಡ ಸೈಕಾಲಜಿ ಅವ್ರನ್ನ ತಗೊಳ್ತಾ ಇದ್ದಾರೆ. ಫಾರೆನ್ಸಿಕ್ ಲ್ಯಾಬ್ ಅಂತ ಮಾಡ್ತಾ ಇದಾರಲ್ಲ, ಫಾರೆನ್ಸಿಕ್ ಸೈಕಾಲಜಿ ಅಂತ ಹೇಳಿ ಅವ್ರು ಸ್ಪೆಷಲೈಸ್ಡ್ ಕೋರ್ಸ್ ಅನ್ನ ಮಾಡ್ಕೊಂಡವ್ರಿಗೆ ದೇರ್ ಇಸ್ ಅನ್ ಆಪರ್ಚುನಿಟಿ. ಜಾಬ್ ಆಪರ್ಚುನಿಟೀಸ್ ಮಾತ್ರ ತುಂಬಾ ಇದೆ, ತುಂಬಾ ಜಾಬ್ ಆಪರ್ಚುನಿಟೀಸ್ ಇದೆ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಅವಕಾಶಗಳು ಸಿಗ್ತಾ ಇದೆ. ಅದಕ್ಕೆ ಮುಂಚೆ ನೀವು ಹೇಳಿದಾಗೆ ನಾವು ಓದಿದಾಗ ನಮಗೆ ಆಕ್ಚುಲಿ ಟೀಚಿಂಗ್ ಬಿಟ್ಟರೆ ಬೇರೆ ಇನ್ಯಾವುದು ನಮ್ಗೆ ಅವಕಾಶ ಇರಲಿಲ್ಲ ಅಂತ ಹೇಳ್ತೀವಿ. ಬಟ್ ಆಸ್ ಐ ಟೋಲ್ಡ್ ಯು, ಈಗ ಅಪ್ಲೈಡ್ ಸೈಕಾಲಜಿಗೆ ಸ್ವಲ್ಪ ಜಾಸ್ತಿ ಹೊತ್ತು ಇರೋದ್ರಿಂದ ಈ ಫೀಲ್ಡ್ಗಳಲ್ಲಿ ಹೆಚ್ಚು ಜಾಬ್ ಅವಕಾಶ ಸಿಗ್ತಾ ಇದೆ ಸರ್ ವಿದ್ಯಾರ್ಥಿಗಳಿಗೆ.
ಸರ್, ಇಷ್ಟೆಲ್ಲ ಡಿಪಾರ್ಟ್ಮೆಂಟ್ಸ್ ಹೇಳಿದ್ರೆ ಈಗ ಐ ಟಿ ಸೆಕ್ಟರ್ ತುಂಬಾ ಬೆಳೆದಿದೆ, ಸೈಕಾಲಜಿ ಡಿಪಾರ್ಟ್ಮೆಂಟ್ಗೂ ಐ ಟಿ ಸೆಕ್ಟರ್ಗೂ ಏನಾದರೂ ಕನೆಕ್ಷನ್ ಇದೆಯಾ?
ನೇರ ಕನೆಕ್ಷನ್ ಇದೆ. ಐ ಟಿ ಸೆಕ್ಟರಲ್ಲಿ 2 ತರದ ಕನೆಕ್ಷನ್ಸ್ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು, ನೀವು ಯಾವುದೇ ಐ ಟಿ ಸೆಕ್ಟರ್ ತಗೊಂಡ್ರು ಕೂಡ ಅಲ್ಲಿ ಅವರಿಗೆ ಮೊದಲು ಎಂಟ್ರೆನ್ಸ್, ಈಗ ನಾನು ಕೂಡ ಟಿ ಸಿ ಎಸ್ ಎಲ್ 5 ವರ್ಷ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡಿರುವಂತಹದ್ದು, ನಾನು ಹೇಳೋ ಪ್ರಕಾರ ನಾವು ರಿಕ್ರೂಟ್ಮೆಂಟ್ ಪ್ರೊಸೆಸ್ ಅಲ್ಲಿ ತುಂಬಾ ಅವರಿಗೆ ಹೆಲ್ಪ್ ಮಾಡುವಂತಹದ್ದು. ಅಂದ್ರೆ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಅನ್ನು ಹೇಗೆ ಅಂದ್ರೆ ಅವರು ಎರಡು ಮೂರು ಹಂತಗಳಲ್ಲಿ ಮಾಡ್ತಾರೆ. ಒಂದು, ಅವರು ಆ ಪರೀಕ್ಷೆಗಳನ್ನು ಮಾಡಿಕೊಂಡು ಆ ಗ್ರೂಪ್ ಡಿಸ್ಕಷನ್ ಮಾಡಿ ಫೈನಲಿ ಬರುವಂತದ್ದು ಏನಂದ್ರೆ ಪರ್ಸನಾಲಿಟಿ ಡೆವಲಪ್ಮೆಂಟ್, ಪರ್ಸನಾಲಿಟಿ ಅಚೀವ್ಮೆಂಟ್ ಅಂತ ಅಸೆಸ್ಮೆಂಟ್ ಅಂತ ಮಾಡ್ತಾರೆ. ಈ ಪರ್ಸನಾಲಿಟಿ ಅಸೆಸ್ಮೆಂಟ್ ಮಾಡುವಾಗ ಅಲ್ಲಿ ನಮ್ಮ ಮಹತ್ವ ಬಹಳ ಇರ್ತದೆ. ಪರ್ಸನಾಲಿಟಿ ಅಸೆಸ್ಮೆಂಟ್ ಮಾಡಬೇಕಾದ್ರೆ ಯಾವ, ಅದನ್ನೇ ನಾನು ಹೇಳಿದ್ರೆ ಅಧ್ಯಯನ ಮಾಡುವಂಥದ್ದು ನೀವು ಕೇಳಿದ್ರೆ ಸೈಕಾಲಜಿ ಅಂದ್ರೆ ಏನು ಅಂತ ಕೇಳಿದ್ರೆ, ಸೈಕಾಲಜಿಯಲ್ಲಿ ಒಬ್ಬ ವ್ಯಕ್ತಿ ತನ್ನ ವರ್ತನೆಯ ಮೂಲಕ ಹೇಗೆ ತನ್ನನ್ನು ತಾನು ತೋರ್ಪಡಿಸುತ್ತಾನೆ ಅಥವಾ ವ್ಯಕ್ತಪಡಿಸುತ್ತಾನೆ ಅನ್ನುವಂಥದ್ದನ್ನು ಅಧ್ಯಯನ ಮಾಡುವಂಥದ್ದು. ಒಬ್ಬ ವಿದ್ಯಾರ್ಥಿ, ನಾನು ಹೇಳಬೇಕಂತ ಜೆ ಸಿ ವಿದ್ಯಾರ್ಥಿ ಆಗಿರ್ಬೋದು, ನಾನು ಇಂಟರ್ವ್ಯೂ ಮಾಡಿರುವಂಥದ್ರೆ ಹೇಳ್ತಾ ಇರೋದು ಥ್ರೂ ಟಿ ಸಿ ಎಸ್ ಅಥವಾ ಎನ್ ಐ, ಹೀಗೆ ಲೋಕಲ್ ತುಂಬ ಇಂಜಿನಿಯರಿಂಗ್ ಕಾಲೇಜಸ್ಗೆ ನಾವು ಇಂಟರ್ವ್ಯೂವನ್ನು ಮಾಡಿದ್ದೇವೆ. ನಮ್ಮ ವಿಭಾಗದ ಮುಖಾಂತರನೇ ಮಾಡಿರುವಂಥದ್ದು. ಅಲ್ಲಿಗೆ ಬಂದಾಗ ವಿದ್ಯಾರ್ಥಿಗಳು, ಅವರು ಇಂಟರ್ವ್ಯೂಗೆ ಬಂದಾಗ ನಿಮ್ಗೆ ಗೊತ್ತಿದೆ ತುಂಬ ಟೆನ್ಷನ್ನಲ್ಲಿ ಬಂದಿರ್ತಾರೆ, ಹಾಗೆ ಬಂದಿರ್ತಾರೆ. ಬಟ್ ನಾವು ಇಂಟರ್ವ್ಯೂ ಮಾಡಬೇಕಾದ್ರೆ ವೆದರ್ ಹೀ ಕಮ್ಸ್ ವಿತ್ ಟೆನ್ಷನ್ ಆರ್ ದೀಸ್ ಆರ್ ನಾಟ್, ವಿ ಅಲ್ಟಿಮೇಟ್ಲಿ ಅಸೆಸ್ ವೆದರ್ ಹೀ ಫಿಟ್ಸ್ ಇನ್ ಟು ದಿಸ್ ಆರ್ಗನೈಸೇಷನ್ ಆರ್ ನಾಟ್, ಅದನ್ನು ನಾವು ಅಸೆಸ್ ಮಾಡುವಂತಹದ್ದು ಇರೋದ್ರಿಂದ. ಅಂಡ್ ವಿ ಹ್ಯಾವ್ ಡನ್ ಗುಡ್ ನಂಬರ್ ಆಫ್ ಇದು ವರ್ಕ್ ಈ ಥರ ಮಾಡಿರೋದ್ರಿಂದ ವಿ ಹ್ಯಾವ್ ಗಾಟ್ ಗುಡ್ ಫೀಡ್ಬ್ಯಾಕ್ ಆಲ್ಸೋ ಫ್ರಮ್ ದಿ ಆರ್ಗನೈಸೇಷನ್ಸ್ ಇಂಡಸ್ಟ್ರೀಸಿಂದ. ನೀವು ಈ ಥರ ಸೆಲೆಕ್ಟ್ ಮಾಡಿದ್ರು, ರಿಕ್ರೂಟ್ ಮಾಡಿದ್ರು, ಇವರು ಪರ್ಫಾರ್ಮೆನ್ಸ್ ಚೆನ್ನಾಗಿ ಆಗ್ತಾ ಇದೆ, ಡ್ರಾಪ್ಔಟ್ಸ್ ಇಲ್ಲ, ಆಮೇಲೆ ಎಂಪ್ಲಾಯಿ ರಿಟೈನಿಂಗ್ ತುಂಬ ಚೆನ್ನಾಗಿದೆ, ಹೈ ರೇಟಲ್ಲಿ ಇದೆ, ಈ ಥರ ಎಲ್ಲ ಫೀಡ್ಬ್ಯಾಕ್ ಬಂದಿದೆ ನಮಗೆ. ಸೊ ಹೀಗಾಗಿ ಒಂದು ಸಮಾಧಾನ ಇದೆ ನಮಗೆ ಸೈಕಾಲಜಿ ಈ ವಿಷಯದಲ್ಲಿ, ಐ ಟಿದಲ್ಲಿ, ಪೇಟೆಗಟ್ಟಲಲ್ಲಿ ಐ ಟಿ ಕೋರ್ಸ್ಗೆ. ಇಲ್ಲಿ ನಮ್ಮಲ್ಲಿ ಜೆ ಸಿ ಎಲ್ಲಿ ಮತ್ತು ಎನ್ ಐದಲ್ಲಿ ನಾವು ಮಾಡಿದಾಗ 150 ವಿದ್ಯಾರ್ಥಿಗಳನ್ನು ನಾವು ಸ್ಕ್ರೀನ್ ಮಾಡಿದ್ದೇವೆ. ಅದರಲ್ಲಿ ನಮ್ಗೆ ಬೇಕಾಗಿದ್ದು ಬರೀ 11 ಸೀಟ್ ಮಾತ್ರ. ಸೊ ಯು ಅಂಡರ್ಸ್ಟ್ಯಾಂಡ್ ದ ಡಿಫಿಕಲ್ಟೀಸ್. ನಾವು 11 ವಿದ್ಯಾರ್ಥಿಗಳನ್ನು 150 ಜನರಲ್ಲಿ ನಾವು ಸ್ಕ್ರೀನ್ ಮಾಡಿ ತಗೊಳ್ಬೇಕು ಅಂತಂದ್ರೆ ವಿ ನೀಡ್ ಟು ಬಿ ವೆರಿ ವೆರಿ ಕೇರ್ಫುಲ್ ಅಬೌಟ್ ರಿಜೆಕ್ಟಿಂಗ್ ಎ ಪರ್ಸನ್. ಸೊ ನಾವು, ನೀವೆಲ್ಲ ಸಾಧಾರಣವಾಗಿ ಸೆಲೆಕ್ಷನ್ ಅಂತ ಕರಿತೀರಿ, ಸೆಲೆಕ್ಟ್ ಆದ ಅಂತ, ನಾವೆಲ್ಲ ರಿಜೆಕ್ಟ್ ಆಗಿದ್ದು ನೋಡ್ತಾ ಇದ್ದೀವಿ. ಇಟ್ಸ್ ಎ ರಿಜೆಕ್ಷನ್ ಪ್ರೊಸೆಸ್. ಆಫ್ಟರ್ ರಿಜೆಕ್ಟಿಂಗ್ ಎವ್ರಿಬಡಿ, ದೀಸ್ ಆರ್ ದ ಪೀಪಲ್ ಹೂ ಆರ್ ಸೆಲೆಕ್ಟೆಡ್ ಅಂತ ಬರ್ತದೆ.
ಅಂದ್ರೆ ಸೈಕಾಲಜಿ ಓದಿದ ಸ್ಟೂಡೆಂಟ್ಸ್ಗೆ ಐ ಟಿ ಸೆಕ್ಟರ್ ಅಲ್ಲೂ ಖಂಡಿತ
ಖಂಡಿತ ಅವಕಾಶಗಳು. ಈಗ ನನ್ನದೇ ಆದ 3-4 ವಿದ್ಯಾರ್ಥಿಗಳು ದೇ ಆರ್ ಟ್ರೈನರ್ಸ್ ಇನ್ ಇನ್ಫೋಸಿಸ್.
ಓಕೆ ಓಕೆ.
ನನ್ನ ಪಿ ಎಚ್ ಡಿ ವಿದ್ಯಾರ್ಥಿಗಳೇ. ಡಿಪೆಂಡ್ಸ್ ಆನ್ ದೇರ್ ಏರಿಯಾ ಆಫ್ ಇಂಟ್ರೆಸ್ಟ್.
ಇಂಟ್ರೆಸ್ಟ್, ಹೌದು.
ಅವ್ರ ಐ ಟಿ ಸೆಕ್ಟರ್ ಅಲ್ಲಿ ಹೋಗ್ಬೇಕಂದ್ರೆ ಅಲ್ಲಿ ಹೋಗ್ಲಿಕ್ಕೆ ಅವಕಾಶ ಇದೆ.
ಒಟ್ಟಿನಲ್ಲಿ ಎಲ್ಲಾ ಕ್ಷೇತ್ರದಲ್ಲೂ ಸೈಕಾಲಜಿ ಓದಿದ ಮಕ್ಕಳಿಗೆ ಅವಕಾಶಗಳಂತೂ ಇದ್ದೇ ಇದೆ ಅಂತ ಹೇಳ್ತಿದ್ದಾರೆ. ಓಕೆ ಸರ್, ನೀವೇ ಈಗ ಸ್ವಲ್ಪ ಹೊತ್ತಿನ ಮುಂಚೆ ಹೇಳಿದ್ರೆ ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಕೌನ್ಸಿಲಿಂಗ್ ಸೆಂಟರ್ ಇದೆ ಅಂತ, ಅದ್ರ ಬಗ್ಗೆ ನಮಗೆ ಸ್ವಲ್ಪ ತಿಳಿಸ್ಕೊಡಿ ಸರ್.
ನಮ್ಮಲ್ಲಿ ನಮ್ಮ ವಿದ್ಯಾರ್ಥಿಗಳು ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಕೆಲವೊಂದು ಬೇಕಾಗ್ತದೆ.
ಓಕೆ.
ಈಗ ನಾವು ಮುಂಚೆ ಏನ್ ಮಾಡ್ತೀವಿ ಅಂದ್ರೆ ಸಮ್ ಥಿಯರಟಿಕಲ್ ಇದು ಹೇಳಿ, ಇದು ಹೀಗೆ ಮಾಡಬೇಕು, ಥೆರಪಿ ಹೀಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂತ ಹೇಳುವಂತದ್ದಿತ್ತು. ನಮ್ಮಲ್ಲಿ ಈಗ ನಾವು ವಿ ಹ್ಯಾವ್ ಕೌನ್ಸಿಲಿಂಗ್ ಸ್ಪೆಸಿಫಿಕ್ ಲ್ಯಾಬ್ ಇದೆ. ಅಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ 1-to-1 ಕೌನ್ಸಿಲಿಂಗ್ ಮಾಡಬೇಕಾದ್ರೆ ಆ ಸ್ಕಿಲ್ಸ್ ಅನ್ನ ನಾವು ವಿದ್ಯಾರ್ಥಿಗಳಿಗೆ ತಿಳಿಸಬೇಕಾಗ್ತದೆ. ಆ ತಿಳಿಸಬೇಕಾದ್ರೆ ಈಗ ನೀವೇನ್ ಈ ತರ ಸ್ಕ್ರೀನ್ ಇಟ್ಕೊಂಡಿದ್ರಿ, ಇದು ಕಾಣ್ತಾ ಇದೆಯಲ್ಲ. ಈಗ ನೀವು ನಾನು ಕೂತ್ಕೊಂಡ, ಫಾರ್ ಎಕ್ಸಾಂಪಲ್ ಯುವರ್ ಕೌನ್ಸಿಲರ್, ಐ ಮೇ ಬಿ ಎ ಕ್ಲೈಂಟ್, ನನ್ನ ಜೊತೆಗೆ ನೀವು ಮಾತನಾಡ್ತಾ ಇದ್ದೀರಿ, ನನ್ನ ನನಗೆ ನೀವು ಸಲಹೆಗಳನ್ನು ಕೊಡ್ತಾ ಇದ್ದೀರಿ. ದೇರ್ ಇಸ್ ಅ ಮಿರರ್ ಹಿಯರ್, ಇಟ್ಸ್ ಅ ಸೀತ್ರು ಮಿರರ್, ಒನ್ ಸೈಡ್ ಮಿರರ್ ಅಂತ ಹೇಳ್ತೀನಿ. ಅದನ್ನು ನಾವಿಬ್ರು ಇಲ್ಲಿ ಕೂತ್ಕೊಂಡಿರೋದು ಅವರಿಗೆ ಕಾಣ್ತಾ ಇರ್ತದೆ, ಬಟ್ ಇಲ್ಲಿ ಕೂತ್ಕೊಂಡು ನಾವು ಅವ್ರನ್ನ ನೋಡ್ಬೇಕಂದ್ರೆ ಅವ್ರು ಕಾಣೋದಿಲ್ಲ. ಸೊ ಬಟ್ ಕ್ಲೈಂಟ್ ಅಂಡ್ ಕೌನ್ಸಿಲರ್ ಮಾತ್ರ ಇಂಟ್ರಾಕ್ಷನ್ ಆಗ್ತಾ ಇದೆ ಅಂತ. ಬಟ್ ಇಲ್ಲಿ ನಾವು ಏನು ಸ್ಕಿಲ್ಸ್ ಕಲಿಸ್ತೀವಿ ಅಂತಂದ್ರೆ ದಿ ಬಾಡಿ ಲ್ಯಾಂಗ್ವೇಜ್ ದಟ್ ಯು ಯೂಸ್, ದಿ ವೇ ಆಫ್ ಕಮ್ಯುನಿಕೇಶನ್, ಹೌ ಡು ಯು ಇಂಟ್ರಾಕ್ಟ್ ವಿತ್ ದಿ ಕ್ಲೈಂಟ್, ಇವೆಲ್ಲವನ್ನು ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ಬೆನಿಫಿಟ್ ಆಗಬೇಕು, ಅವ್ರು ನೇರವಾಗಿ ತಿಳ್ಕೊಳ್ಳುವಂಥದ್ದು ಬೇಕು ಅಂತ ಹೇಳುವಂಥದ್ದು. ಇದು ನಾವು ಒಂದು ಲ್ಯಾಬ್
ವಿದ್ಯಾರ್ಥಿಗಳಿಗೆ. ಸರ್, ಇಂದಿನ ಯುವ ಪೀಳಿಗೆಗೆ ಕಾನ್ಸಂಟ್ರೇಷನ್ ಅನ್ನೋದು ತುಂಬಾ ದೊಡ್ಡ ಪ್ರಾಬ್ಲಮ್. ಯುವ ಪೀಳಿಗೆಗೆ ಅನ್ನೋದಕ್ಕಿಂತ ಎಲ್ಲರಿಗೂ
ಮೆಜಾರಿಟಿ ಆಫ್ ದ ಕೇಸಸ್ ಬರದೇ ಇದರಲ್ಲಿ.
ಸರ್, ಏನಕ್ಕೆ ಸರ್
ಇದು? ನೌ ದೇರ್ ಇಸ್ ಅ ಲಾಟ್ ಆಫ್ ಸ್ಕೋಪ್ ಫಾರ್ ಡಿಸ್ಟ್ರಾಕ್ಷನ್.
ಹೌದಾ?
ದೇರ್ ಇಸ್ ಅ ಲಾಟ್ ಆಫ್ ಸ್ಕೋಪ್ ಫಾರ್ ಡಿಸ್ಟ್ರಾಕ್ಷನ್, ಅದರಲ್ಲೂ ಈಗ ಕೈಯಲ್ಲಿ ಮೊಬೈಲ್ ಬಂದಲ್ಲಂತೂ ಹೆಚ್ಚಿನ ಡಿಸ್ಟ್ರಾಕ್ಷನ್ ನಿಮಗೆ ವಿದ್ಯಾರ್ಥಿಗಳಲ್ಲಿ ಕಂಡು ಬರುತ್ತೆ. ವಿದ್ಯಾರ್ಥಿಗಳಿಗಂತ ನಾನು ಅಷ್ಟೇ ಹೇಳೋದಿಲ್ಲ, ನಮ್ಮ ನಿಮ್ಮಲ್ಲೂ ಕೂಡ ದಿಸ್ ಇಸ್ ಫಾರ್ಮಿಂಗ್ ಆಗ ಡಿಸಾರ್ಡರ್ ತರ ಆಗ್ತಾ
ಇದೆ.
ಅಡಿಕ್ಷನ್ ನಾನು ಪದ ಬಳಸಲ್ಲ, ಯಾಕಂದ್ರೆ ಇಟ್ ಸೌಂಡ್ ಸಮಥಿಂಗ್ ಡಿಫರೆಂಟ್, ಬಟ್ ವಿ ಆರ್ ಬಿಕಮಿಂಗ್ ಡಿಪೆಂಡೆಂಟ್ಸ್ ಆನ್ ದಟ್.
ಎಸ್ ಸರ್, ಅಂದ್ರೆ ಈಗ ಫ್ಯಾಮಿಲೀಸ್ ಬಿಟ್ಟಿರ್ತೀವಿ ಎಲ್ಲರೂ, ಬಟ್ ಮೊಬೈಲ್ ನ ಬಿಟ್ಟಿರೋದು ತುಂಬಾ ಯಾರು ಇರಲ್ಲ.
ನಮ್ಮ ಕೂಸನ್ನ ಕೂಸಿದ್ರೆ ನಾವು ಅಷ್ಟು ಎತ್ಕೊಳ್ತೀವಿ ಗೊತ್ತಿಲ್ಲ, ಬಟ್ ಮೊಬೈಲ್ ಮಾತ್ರ ಬಿಟ್ಟಿರ್ಲಿಕ್ಕೆ ನಾವು ಸಿದ್ಧರಿಲ್ಲ ಅನ್ನುವಂಥದ್ದು. ಹಾಗಾಗಿ ನೀವು ಅಡಿಕ್ಟ್ ಅಂತೀರಿ, ನಾನು ಡಿಪೆಂಡೆನ್ಸಿ ಅಂತ ಹೇಳ್ತಾ ಇದ್ದೀನಿ. ದಟ್ ಈಸ್ ಅಡಿಕ್ಷನ್ ಇಸ್ ಅ ನೆಗೆಟಿವ್ ವರ್ಡ್ ಅಂತ. ಇನ್ ಸೈಕಾಲಜಿ ವಿ ಟಾಕ್ ಅಬೌಟ್ ಲಾಟ್ ಅಬೌಟ್ ಯೂಸಿಂಗ್ ವರ್ಡ್ಸ್ ಆಲ್ಸೋ. ಪದಗಳನ್ನು ಬಳಸಬೇಕಾದ್ರೆ ಯಾವ್ದು ನೆಗೆಟಿವ್ ಪದ ಯಾವ್ದು ಪಾಸಿಟಿವ್ ಪದ ಅನ್ನುವಂಥದ್ದು ಕೂಡ ಬಹಳ ಮುಖ್ಯ. ಕಮ್ಯುನಿಕೇಶನ್ ಸ್ಕಿಲ್ಸ್ ಅಲ್ಲಿ, ಕೌನ್ಸಿಲಿಂಗ್ ಪ್ರೋಸೆಸ್ ಅಲ್ಲಿ ನಾವು ಯಾವ ಪದಗಳನ್ನು ಬಳಸಿ ನಾವು ಕ್ಲೈಂಟ್ ಗೆ ನಾವು ಮಾತನಾಡ್ತೀವಿ ಅನ್ನೋದು ಬಹಳ.
ಸೈಕಾಲಜಿ ಪ್ರಕಾರ ಅಡಿಕ್ಷನ್ ಅನ್ನೋದು ನೆಗೆಟಿವ್
ವರ್ಡ್.
ನೆಗೆಟಿವ್ ವರ್ಡ್. ಓಕೆ ಸರ್, ಅಂದ್ರೆ ಎಲ್ಲರಿಗೂ ಡಿಪೆಂಡೆನ್ಸಿ.
ಈಗ ಉದಾಹರಣೆಗೆ ನಿಮಗೆ ಅದನ್ನ ಇನ್ನು ಸ್ವಲ್ಪ ಸ್ಪಷ್ಟ ಮಾಡಬೇಕಾಗಿತ್ತು ಅಂತಂದ್ರೆ, ಐ ಜಸ್ಟ್ ಆಸ್ಕ್ ಯು ಟು ಟಾಕ್ ಅಬೌಟ್ ಫ್ಯೂ ವರ್ಡ್ಸ್ ಆಯ್ತಾ ನಿಮ್ಮ ಇದರಿಂದ. ಯು ವಾಟ್ ಎವರ್ ವರ್ಡ್ ಐ ಸೇ ಯು ವಿಲ್ ಹ್ಯಾವ್ ಟು ಟೆಲ್ ದ ಆಪೋಸಿಟ್ ಆಫ್ ಇಟ್. ಓಕೆ, ಗುಡ್,
ಬ್ಯಾಡ್,
ಬ್ಯೂಟಿಫುಲ್,
ಅಗ್ಲಿ
ಅಲ್ವಾ ನೀವು ಹೇಳಿದ್ರೆ ತಾನೆ ಎರಡು ಶಬ್ದಗಳು ಹೇಳ್ತಾ ಇರೋದು. ಗುಡ್ ಅನ್ನೋದಕ್ಕೆ ಏನು ಹೇಳಿದ್ರಿ?
ಬ್ಯಾಡ್.
ಇಲ್ಲ, ಅದು ನೆಗೆಟಿವ್ ವರ್ಡ್, ನಾಟ್ ಗುಡ್.
ಓಕೆ ಓಕೆ,
ಇಟ್ಸ್ ವೆರಿ ಸಿಂಪಲ್ ಅಲ್ವಾ, ಇಟ್ಸ್ ನಾಟ್ ಗುಡ್. ಇನ್ನೊಂದು ಏನು ಕೇಳಿದೆ ನಾನು?
ಬ್ಯೂಟಿಫುಲ್.
ಏನು ಹೇಳಿದ್ರಿ?
ಅಗ್ಲಿ
ಅಂತ. ಇಟ್ಸ್ ನಾಟ್ ಬ್ಯೂಟಿಫುಲ್.
ಓಕೆ, that can be also called as like that ಅಂತ ಹೇಳ್ತಿದ್ರು.
ಸೋ ಈ ಕೌನ್ಸಿಲಿಂಗ್ ಪ್ರೋಸೆಸ್ ಅಲ್ಲಿ ನಾವು ಹೀಗೆ ಮಾತನಾಡುವಾಗ ಆ ಕ್ಲೈಂಟ್ ಎಷ್ಟೊಂದು ನೆಗೆಟಿವ್ ಪದಗಳನ್ನು ಇಟ್ಕೊಂಡು ತಲೆಯಲ್ಲಿ ನೆಗೆಟಿವ್ ಥಾಟ್ಸ್ ಅನ್ನು ಇಟ್ಕೊಂಡು ಬಂದಿರ್ತಾನೆ, ಅವುಗಳಲ್ಲಿ ಬದಲಾವಣೆ ತರುವಂತಹದ್ದು, ಅವನ ವಿಚಾರಗಳಲ್ಲಿ ಬದಲಾವಣೆ ತರುವಂತಹದ್ದು, ಅದಕ್ಕೆ ನಾವು ಆಪ್ತ ಸಲಹೆ ಅಂತ ಅದಕ್ಕಾಗಿನೇ ಕೌನ್ಸಿಲಿಂಗ್ ಸ್ಕಿಲ್ಸ್ ಅನ್ನು ನಾವು ಕಲಿಸುವಂತಹದ್ದು. ದಿಸ್ ಕೌನ್ಸಿಲಿಂಗ್ ಏನಿದೆಯಲ್ಲ, ದಿಸ್ ಈಸ್ ಪ್ಯೂರ್ಲಿ ಟಾಕಿಂಗ್ ಕ್ಯೂರ್ ಅಂತ ಹೇಳ್ತೀವಿ ನಾವು. ಮಾತನಾಡುವ ಮೂಲಕ ಆ ವ್ಯಕ್ತಿಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳೋದು ಅಂತ.
ಓಕೆ ಸರ್, ಇಷ್ಟೊಂದು ಎಲ್ಲ ಡಿಪೆಂಡೆನ್ಸಿ ಸೈಕಾಲಜಿ ಮೇಲಿದೆ. ಈಗ ನಮ್ಮ ಯೂನಿವರ್ಸಿಟಿ ಮಕ್ಕಳೇ ಒಂದು ಎಕ್ಸಾಮ್ ಅನ್ನೋದಾದ್ರೆ ಹೆದರ್ಕೊಳ್ಳೋದು, ಡಿಪ್ರೆಷನು ಈಗ ಕಾಮನ್ ಆಗಿಬಿಡಿದೆ ಸರ್ ಡಿಪ್ರೆಷನು. ನೀವು ಸೈಕಾಲಜಿ ಡಿಪಾರ್ಟ್ಮೆಂಟಿಂದ ಏನಾದರೂ ಅದನ್ನು ಐಡೆಂಟಿಫೈ ಮಾಡಿ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಏನಾದರೂ ಒಂದು ಪ್ರೋಗ್ರಾಮ್ ಮಾಡ್ತಿದ್ದೀರಾ ಸರ್?
ನಮ್ಮ ವಿಭಾಗದಲ್ಲಿ ನನಗೆ ತಿಳಿದ ಹಾಗೆ ಸುಮಾರು ಪ್ರತಿ ಇವೆರಡು ನ್ಯಾಷನಲ್ ಪ್ರೋಗ್ರಾಮ್, ಇಂಟರ್ನ್ಯಾಷನಲ್ ಪ್ರೋಗ್ರಾಮ್ಸ್ ಏನು ಅಂತಂದರೆ ವರ್ಲ್ಡ್ ಮೆಂಟಲ್ ಹೆಲ್ತ್ ಡೇ ಮತ್ತು ವರ್ಲ್ಡ್ ಸೂಸೈಡ್ ಪ್ರಿವೆನ್ಷನ್ ಡೇ ಅಂತ. ಈ ಎರಡು ಕಾರ್ಯಕ್ರಮಗಳನ್ನು ಮಾತ್ರ ನಾವು ಪ್ರತಿ ವರ್ಷ ಕ್ಯಾಂಪಸ್ಸಲ್ಲಿ ಇಡೀ ಕ್ಯಾಂಪಸ್ಗೆ ನಾವು ಒಂದು ನಮ್ಮ ವಾಕ್ಥಾನ್ ಮಾಡ್ತೀವಿ ನಾವು. ಎಲ್ಲ ನಮ್ಮ ವಿದ್ಯಾರ್ಥಿಗಳು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ರಿಸರ್ಚ್ ಕಾಲೇಜ್ ಎಲ್ಲ ಸೇರಿ ಕ್ಯಾಂಪಸ್ ತುಂಬ ಅದರ ಅವೇರ್ನೆಸ್ ಸಲುವಾಗಿ ಪ್ಲಕಾರ್ಡ್ಸ್ ಹಿಡ್ಕೊಂಡು ಸ್ಲೋಗನ್ಸ್ ಹೇಳಿ ಆಮೇಲೆ ಸ್ಟ್ರೀಟ್ ಡ್ರಾಮಾಸ್ ಮಾಡಿ ನಮ್ಮ ಗಡಿಯಾರ ಇದೆಯಲ್ಲ ಅಲ್ಲಿ ಸ್ಟ್ರೀಟ್ ಡ್ರಾಮಾ ಮಾಡುವಂಥದ್ದು. ಗಡಿಯಾರ ಇರೋದಕ್ಕಿಂತ ಮುಂಚೆಯಿಂದನೂ ಕೂಡ ಆ ಸರ್ಕಲಲ್ಲಿ ಬಂದು ನಮ್ಮ ವಿದ್ಯಾರ್ಥಿಗಳು ಬೀದಿ ನಾಟಕಗಳ ಮೂಲಕ ನಮ್ಮ ಕ್ಯಾಂಪಸ್ ವಿದ್ಯಾರ್ಥಿಗಳು ಅವೇರ್ನೆಸ್ ಕೊಡುವುದನ್ನು ಮಾಡ್ತಾ ಇದ್ದೀವಿ, ಈಗಲೂ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಇದು ನೀವು ಹೇಳಿದಾಗ ಅವೇರ್ನೆಸ್ ಪ್ರೋಗ್ರಾಮ್ ಕೊಡೋದಕ್ಕಾಯಿತು, ಬಟ್ ಇನ್ನು ವಿದ್ಯಾರ್ಥಿಗಳ ಸಮಸ್ಯೆಗೆ ಸ್ಪಂದಿಸಲಿಕ್ಕೆ ನೇರವಾಗಿ ವಿದ್ಯಾರ್ಥಿಗಳ ಸಮಸ್ಯೆಗಳು ತುಂಬ ಇದೆ. ನೀವು ಹೇಳಿದಂಗೆ ಬರೀ ಕಾನ್ಸಂಟ್ರೇಷನ್ ಅಷ್ಟೇ ಅಲ್ಲ, ಬಟ್ ಡಿಪ್ರೆಷನ್ ಅಂತ ನಾವು ಪದಗಳನ್ನು ಬಳಸ್ತಾ ಇದ್ರೆ ಡಿಪ್ರೆಷನ್ ಇಸ್ ಅ ಫ್ಯಾಷನ್ ವರ್ಡ್ ನೌ. ಡಿಪ್ರೆಷನ್, ದರ್ ಇಸ್ ನಥಿಂಗ್ ಕಾಲ್ ಡಿಪ್ರೆಷನ್ ಫಾರ್ ದ ಪ್ರೆಸೆಂಟ್ ಜನರೇಷನ್. ಹಿಂಗೆ ಡಿಪ್ರೆಷನ್ ಇದೆ ಡೈರೆಕ್ಟ್ ಅಂತ ಹೇಳಿಕ್ಕೆ, ಡಿಪ್ರೆಷನ್ ಇಸ್ ನಾಟ್ ಕಾಸ್ಡ್ ಆಲ್ ಆಫ್ ಅ ಸಡನ್. ಬಹಳಷ್ಟು ಜನ ಅದು ತಪ್ಪು ತಿಳುವಳಿಕೆ ಇದೆ, ಏನೋ ಸ್ವಲ್ಪ ಒಂದು ಎರಡು ದಿವಸ ಅವನು ಒಂದು ಸ್ವಲ್ಪ ಏನೋ ಮಾನಸಿಕವಾಗಿ ಬೇಜಾರಾಗಿದ್ದ ಅಂತಂದ್ರೆ ಓ ಈಸ್ ಇನ್ ಟು ಡಿಪ್ರೆಷನ್ ಅಂತ ಅಂದ್ಬಿಡ್ತೀವಿ. ಅದು ಕ್ಲಿನಿಕಲಿ ಇಟ್ ಈಸ್ ರಾಂಗ್. ನಾವು ಆ ಥರ ಹೇಳಬಾರ್ದು, ಯಾಕಂದ್ರೆ ಅದು ಹೇಳೋದ್ರಿಂದ ಇನ್ನೂ ಹೆಚ್ಚು ಅವನಿಗೆ ಮನಸ್ಸಿಗೆ ನೋವುಗುವಂಥ ಸಮಸ್ಯೆಗಳು ಸಾಧಾರಣವಾಗಿ ಆಗ್ತಾ ಇರ್ತದೆ. ಸೊ ಡಿಪ್ರೆಷನ್ ಈಸ್ ನಾಟ್ ಕಾಸ್ಡ್ ಆಲ್ ಆಫ್ ಅ ಸಡನ್, ಇಟ್ ಇಟ್ಸ್ ಅ ಕ್ರಾನಿಕ್, ಅದು ಆ ಕಷ್ಟವನ್ನು ಅನುಭವಿಸಿ 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 ಅವನಿಗೆ ತಾನು ಸೋತು ಹೋಗಿದ್ದೇನೆ ಅಂತ ಅಂದಾಗ ಅಲ್ಲಿಗೆ ಅವನು ಡಿಪ್ರೆಷನ್ಗೆ ಹೋಗುವಂಥ. ಇಟ್ಸ್ ನಾಟ್ ದ್ಯಾಟ್ ಬೆಳಗ್ಗೆ ಏನೋ ಸಹ ಇನ್ಸಿಡೆಂಟ್ ಆಯಿತು ಸಾಯಂಕಾಲಕ್ಕೆ ನಾನು ಡಿಪ್ರೆಷನ್ಗೆ ಹೋದೆ ಅಂತ ಹೇಳುವಂಥದ್ದಲ್ಲ, ಹಾಗಿಲ್ಲ ಅದು. ಆದರೆ ಅದೇ ಹೇಳಿದ್ನಲ್ಲ, ಈಗ ಒಂದು ಫ್ಯಾಷನ್ ಕಾಯಿನ್ ವರ್ಡ್, ಏನಾದ್ರು ಮಾತಾಡಿದ ತಕ್ಷಣ ಈ ಜನರ ಟ್ರೆಂಡ್ ಏನಿದೆ, ಓ ಈಸ್ ಇನ್ ಟು ಡಿಪ್ರೆಷನ್ ಅಂತ ಹೇಳುವಂಥದ್ದು ಹಾಗಲ್ಲ. ಭಾಳಷ್ಟು ಜನ ಇದೆ ಈ ಡಿಪ್ರೆಷನನ್ನು ರಾಂಗ್ಲಿ ಡಿಫೈನ್ ಮಾಡಿ ಕೆಲವರು ಅದನ್ನ ದುರುಪಯೋಗ ಕೂಡ ಮಾಡ್ಕೊಳ್ತಾ ಇದ್ದಾರೆ.
ಹೌದು ಸರ್, ಈಗ ಎಲ್ಲದಕ್ಕೂ ಏನಂತಾರೆ ಅಂದ್ರೆ ಕೌನ್ಸಿಲಿಂಗ್ ಹೋಗಿ ಅಂತ ಹೇಳ್ತಾರೆ. ಈಗ ಒಂದು ಪೇರೆಂಟ್ಸ್ ಮಗು ಸರಿಯಾಗಿ ಓದ್ಲಿಲ್ಲ ಅಂದ್ರೆ ಕೌನ್ಸಿಲಿಂಗ್ ಕರ್ಕೊಂಡು ಹೋಗೋಣ, ಈಗ ಎಲ್ಲರಿಗೂ ಆ ಥಾಟ್ ಬಂದ್ಬಿಡಿದೆ ಸರ್ ಕೌನ್ಸಿಲಿಂಗ್ ಏನೋ.
ಅವೇರ್ನೆಸ್, ದಟ್ ಇಸ್ ವಾಟ್ ಯು ಆರ್ ರೈಟ್.
ಎಲ್ಲರಿಗೂ ಈಗ ಒಂದು ಮಕ್ಕಳನ್ನ ಬೆಳೆಸಬೇಕಾದ್ರೆ ಪೇರೆಂಟ್ಸ್ದು ಪಾತ್ರ ತುಂಬಾನೇ ಮುಖ್ಯ ಇರುತ್ತೆ. ಬಟ್ ಸಣ್ಣ ಪುಟ್ಟದಕ್ಕೂ ಯಾವ್ದೆಲ್ಲ ನಾರ್ಮಲ್ ಸರ್, ಯಾವ್ದಕ್ಕೆಲ್ಲ ಕೌನ್ಸಿಲಿಂಗ್ ಅವಶ್ಯಕತೆ ಇದೆ ಅದ್ರ ಬಗ್ಗೆ ಮತ್ತೆ ಹೇಳ.
ಕೌನ್ಸಿಲಿಂಗ್, ನೋಬಡಿ ಈಸ್ ಫ್ರೀ ಫ್ರಮ್ ದಿಸ್. ಯಾರು ಮನುಷ್ಯ ಅಂತ ಹೇಳ್ತಿರೋ ಅವರೆಲ್ಲರಿಗೂ ಕೂಡ ಕೌನ್ಸಿಲಿಂಗ್ ಅಗತ್ಯ ಇದೆ. ಆದ್ರೆ ನಾವು ಯಾವಾಗ ತಿಳ್ಕೊಳ್ಳೋದು, ಇಟ್ ಇಸ್ ನಾಟ್ ದಟ್ ನೌ ದ ಕ್ಲೈಂಟ್ ಹ್ಯಾಸ್ ಟು ಫೀಲ್, ದಿ ಸ್ಟೂಡೆಂಟ್ ಹ್ಯಾಸ್ ಟು ಫೀಲ್ ನನಗೆ ಸಹಾಯ ಹಸ್ತ ಬೇಕಿದೆ ಇಲ್ಲಿ ಅಂತ. ಐ ಆಮ್ ಕನ್ಫ್ಯೂಸ್ಡ್, ಐ ಆಮ್ ಬ್ಲಾಕ್ಡ್, ನನಗೆ ಮುಂದೆ ಏನು ಕಾಣ್ತಾ ಇಲ್ಲ ಅಂದಾಗ ನನಗೆ ಸಹಾಯ ಬೇಕಿದೆ. ಯಾರಿಂದ ನಾನು ಸಹಾಯ ಪಡಿಬಹುದು? ಯಾಕಂದ್ರೆ ಅಣ್ಣನಿಂದ ಕೊಡ್ಲಿಕ್ಕೆ ಆಗೋದಿಲ್ಲ, ಅಕ್ಕ ಹೇಳಲಿಕ್ಕೆ ಆಗೋದಿಲ್ಲ, ಅಪ್ಪ ಅಮ್ಮ ಕಡೆ ನಾನು ಹೇಳ್ಕೊಳ್ಲಿಕ್ಕೆ ಆಗೋದಿಲ್ಲ. ಹಾಗಿದ್ದಾಗ ಸ್ನೇಹಿತರು ಕೆಲವೊಂದು ವಿಷಯಗಳನ್ನ ಸ್ನೇಹಿತರಲ್ಲೂ ಕೂಡ ಹಂಚ್ಕೊಳ್ಲಿಕ್ಕೆ ಆಗೋದಿಲ್ಲ. ಆದರೆ ನಾನು ಈ ವಿಷಯವನ್ನು ಹೊರಗೆ ಹಾಕಬೇಕು, ಎಲ್ಲಿ ಹಾಕಬೇಕು, ಯಾರಿಗೆ ಹಾಕಬೇಕು, ಯಾರ ಮುಂದೆ ಹೇಳ್ಕೋ, ಎಷ್ಟೋ ವಿಷಯಗಳು ಮಾನಸಿಕವಾಗಿ ಇನ್ನೊಬ್ಬರಿಗೆ ಹೇಳಿ ಹಂಚಿಕೊಳ್ಳೋದ್ರಿಂದನೇ ಸಮಸ್ಯೆಗಳು ಬಗೆಹರುವಂಥದ್ದು ಇರ್ತದೆ. ಆದರೆ ಯಾರ ಹತ್ರ ಹಂಚಿಕೊಳ್ಬೇಕು ನಾನು ಅಂತ ಹೇಳುವಂಥದ್ದು ಈಗಿನ ಜನರೇಷನ್ ಎಲ್ಲದು ದೊಡ್ಡ ಸಮಸ್ಯೆ ಇದೆ. ಮೊದಲೆಲ್ಲ ನಮಗೆ ನಾವೆಲ್ಲ ಓದಬೇಕಾದ್ರೆ ನಿಮ್ಗೆ ಗೊತ್ತಿದೆ ನಮ್ಮ ಸ್ಕೂಲ್ಗಳಲ್ಲಿ ಹೇಗೆ ನಮ್ಮನ್ನ ಬೆಳೆ ಫ್ಯಾಮಿಲಿ, ಸ್ಪೆಷಲಿ ದಿ ಫಸ್ಟ್ ರೋಲ್ ಇದ್ದಿದ್ದೆ ಫ್ಯಾಮಿಲಿ. ನಾವೇನೇ ಏನು ಮಾಡಿದ್ರು ಕೂಡ ಏನೇ ಇದ್ರು ಕೂಡ ಇಮಿಡಿಯೇಟ್ ಆಗಿ ಹೋಗಿ ಪೇರೆಂಟ್ಸ್ಗೆ ಅದು ಹೇಳ್ತಿದ್ವಿ, ಅಥವಾ ಪೇರೆಂಟ್ಸ್ ಹೇಗೋ ತಿಳ್ಕೊಂಡು ನಮಗೆ ಹೇಳ್ತಾ ಇದ್ರು ಹಾಗೆ ಮಾಡಬಾರ್ದು ಹೀಗೆ ಮಾಡಬಾರ್ದು ಅಂತ. ಈಗ ನಾವು ವಿ ಆರ್ ಮೋಸ್ಟ್ ಆಫ್ ಅಸ್ ನಮ್ಮ ಸ್ಟೂಡೆಂಟ್ ಡೇಸಲ್ಲಿ ವಿ ಆರ್ ಅವೇ ಫ್ರಮ್ ಹೋಮ್. ಹಾಗಿದ್ದಾಗ ಹೆಚ್ಚು ಸಮಸ್ಯೆಗಳು ಬಂದಾಗ ನಮಗೆ ಎಲ್ಲ ಅತಿರೇಕಕ್ಕೆ ಮುಟ್ಟಿದಾಗ ನಮ್ಮ ಫ್ಯಾಮಿಲಿ ಗೊತ್ತಾಗಿರ್ತದೆ. ಅಲ್ಲಿವರೆಗೂ ಇಲ್ಲಿದ್ದಾಗ ಕಾಲೇಜ್ ಕ್ಯಾಂಪಸ್ಸಲ್ಲಿ ಅವನು ಏನೇ ಸಮಸ್ಯೆಗಳು ಬಂದಾಗ ಯಾರ ಮುಂದೆ ಹೇಳ್ಕೊಳ್ಬೇಕು ಅಂತ ಅಂದಾಗ ಒಂದು ಒಂದು ಅವನಿಗೆ ಬೇಕಾದಂಥ ಸಹಾಯ ಹಸ್ತ ನೀಡುವಂಥ ಒಂದು ಆರ್ಗನೈಸೇಷನ್ ಬೇಕು. ಹಾಗಾಗಿ ನಾವು ನಮ್ಮ ವಿಭಾಗದಲ್ಲಿ ನಾವು ಭಾಳಷ್ಟು ನೋಡಿದ್ದೇವೆ. ಅಂದರೆ ಕ್ಲೈಂಟ್ಸ್ ಬರ್ತಾರೆ ನಮ್ಮಲ್ಲಿ, ನಮ್ಮ ಕ್ಯಾಂಪಸ್ ಹುಡುಗರು ಬರ್ತಾರೆ, ಹೊರಗಡೆ ವಿದ್ಯಾರ್ಥಿಗಳು ಬರ್ತಾರೆ, ಫ್ಯಾಮಿಲೀಸ್ ಕೂಡ ಬರ್ತವೆ. ಬಟ್ ನಾವು ಸ್ಪೆಸಿಫಿಕ್ ಆಗಿ ನಮ್ಮ ವಿದ್ಯಾರ್ಥಿಗಳನ್ನು ಅಟೆಂಡ್ ಮಾಡಬೇಕಾಗಿತ್ತು ಅಂತಂದರೆ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಕಮ್ ಫ್ರಮ್ ಆಸ್ ಯು ಸೆಡ್ ಕಾನ್ಸಂಟ್ರೇಷನ್ ಪ್ರಾಬ್ಲಮ್. ಈ ಕಾನ್ಸಂಟ್ರೇಷನ್ ಪ್ರಾಬ್ಲಮ್ ಇರೋದು ಸಿಂಪಲ್ ಬಿಕಾಸ್ ದೇ ಗೆಟ್ ಈಸಿಲಿ ಡಿಸ್ಟ್ರಾಕ್ಟೆಡ್ ಫಾರ್ ದಿ ಡಿಸ್ಟ್ರಾಕ್ಟಿವ್ ಫೋರ್ಸಸ್.
ಈಗ ಅದೇ ನಾನು ಹೇಳಿದ ಪ್ರಕಾರ ಪೇರೆಂಟ್ಸ್ಗೆ ಮಕ್ಕಳದು ಏನೇ ಚೇಂಜಸ್ ಆದರೂ ಕೌನ್ಸಿಲಿಂಗ್ ಬೇಕು ಅಂತಾರೆ. ಒಂದು ಮಾರ್ಕ್ಸ್ ಕಮ್ಮಿ ಬರೋದಾಗಲಿ, ತುಂಬ ಅಳೋದಾಗಲಿ, ತುಂಬ ಬೇಜಾರು ಮಾಡ್ಕೊಳ್ಳೋದಾಗಲಿ, ಇಂತಹ ಪೇರೆಂಟ್ಸ್ಗೆ ಪೋಷಕರಿಗೆ ಏನು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀರಾ?
ಖಂಡಿತವಾಗ್ಲೂ ಕೂಡ ನೀವು ಯು ಶುಡ್, ನೀವು ಏನು ಹೇಳ್ತೀನಿ ಅಂತಂದರೆ ನಿಮ್ಮ ನೋಕಿಯಾ ಇದು ಸ್ಲೋಗನ್ ಇದೆ ಗೊತ್ತಿದೆ ನಿಮಗೆ, ಕನೆಕ್ಟಿಂಗ್ ಪೀಪಲ್ ಅಂತ. ಸೊ ಕನೆಕ್ಟಿಂಗ್ ಪೀಪಲ್ ಅಂತ ಅದು ನೋಕಿಯಾದವರು ಜನರಲ್ ಆಗಿ ಹೇಳ್ತಾ ಇದ್ರು. ನಾನು ಹೇಳ್ತಾ ಇದ್ದೀನಿ ಫ್ಯಾಮಿಲೀಸ್ಗೆ, ಗೆಟ್ ಕನೆಕ್ಟೆಡ್ ಟು ಯುವರ್ ಚಿಲ್ಡ್ರನ್. ಅಪ್ಪ ಅಮ್ಮಂಗೆ ಹೇಳುವಂಥದ್ದು ಗೆಟ್ ಕನೆಕ್ಟೆಡ್ ಟು ಯುವರ್ ಚಿಲ್ಡ್ರನ್. ಭಾಳಷ್ಟು ಏನಾಗ್ಬಿಟ್ಟಿದೆ ನಮ್ಮಲ್ಲಿ, ಐ ಡೋಂಟ್ ನೋ, ದಿಸ್ ಇಸ್ ಅನದರ್ ಪ್ರಾಬ್ಲಮ್, ಬೋತ್ ಡ್ಯುಯಲ್ ಕೆರಿಯರ್ ಫ್ಯಾಮಿಲಿ ಅಂತ ನಾವು ಹೇಳ್ತೀವಿ. ಅಪ್ಪನೂ ಕೆಲಸ ಮಾಡ್ತಾ ಇರ್ತಾರೆ, ಅಮ್ಮನೂ ಕೆಲಸ ಮಾಡ್ತಾರೆ, ಈ ಮಗು ಓದ್ತಾ ಇರ್ತದೆ ಅಥವಾ ಇನ್ನು ಸ್ಕೂಲ್ಗೆ ಹೋಗ್ತಾ ಇರ್ತದೆ, ಇವರಿಬ್ಬರು ಕೆಲಸಕ್ಕೆ ಹೋದ ಹೋಗ್ಬಾರ್ದು. ಮಕ್ಕಳಿಗೆ ಸ್ಕೂಲ್ ಈ ಲೆವೆಲಲ್ಲಿ ಅಂದರೆ 5th-6th ವರ್ಗೂ ಕೂಡ, ಈವನ್ ಸಮಟೈಮ್ಸ್ ಅದಕ್ಕಿಂತ ಮೀರಿದ್ರು ಕೂಡ ಹಾಫ್ ಡೇ ಸ್ಕೂಲ್ಸ್ ಇರ್ತವೆ ನಿಮ್ಗೆ ಗೊತ್ತಿದ್ದ ಹಾಗೆ. ಹಾಫ್ ಡೇ ಸ್ಕೂಲ್ ಮಕ್ಕಳು ಮನೆಗೆ ಬಂದ್ವು ಅಂತಂದರೆ ಎಲ್ಲಿರಬೇಕು, ಏನು ಮಾಡಬೇಕು, ದೇರ್ ಇಸ್ ನೋ ಸೂಪರ್ವಿಷನ್. ಮೊದಲಿನ ಥರ ನಮ್ಮಲ್ಲಿ ಆ ಮನೆಯಲ್ಲಿ ವಿ ಆರ್ ಆಲ್ ಈಗ ಬರೀ ಗಂಡ ಹೆಂಡತಿ ಮಕ್ಕಳು ಅಷ್ಟು ಮಾತ್ರ ಕುಟುಂಬ ಇರುವಂತಹದ್ದು. ವಿ ಹ್ಯಾವ್ ಕಮ್ ಟು ದಿಸ್ ಲೆವೆಲ್. ಅದೇ ನಾವು ಹೇಳ್ತಾ ಇರೋದು, ಅದನ್ನೇ ಯಾವಾಗ ನಾವು ಸಿ ನಾ ವೆನ್ ವಿ ಹ್ಯಾವ್ ಕಮ್ ಔಟ್ ವಿತ್ ಕಾನ್ಸೆಪ್ಟ್ ಆಫ್ ಜಾಯಿಂಟ್ ಫ್ಯಾಮಿಲಿ. ಜಾಯಿಂಟ್ ಫ್ಯಾಮಿಲಿ ಇದ್ದಾಗ ಇವು ಯಾವ ಥರದ ಹೆಚ್ಚು ಸಮಸ್ಯೆಗಳು ಇರಲಿಲ್ಲ, ಜಾಯಿಂಟ್ ಫ್ಯಾಮಿಲಿಯ ಸಮಸ್ಯೆಗಳು ಬೇರೆ ಥರ ಇರ್ತಿತ್ತು. ಬಟ್ ಯಾರು ಮಾನಸಿಕವಾಗಿ ನೊಂದುಕೊಳ್ಳುವಂಥ ಸಮಸ್ಯೆಗಳು ಕಡಿಮೆ ಇತ್ತು ಅವಾಗ. ಈಗ ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳು ನಾವು ಇದನ್ನು ಯಾಕೆ ನೋಡ್ತಾ ಇದ್ದೀವಿ ಅಂತಂದರೆ ಅವರಿಗೆ ತಮ್ಗೆ ಆದಂತಹ ಅನುಭವಗಳನ್ನು ಹೊರಗೆ ಹಾಕ್ಲಿಕ್ಕೆ ಅಥವಾ ಔಟ್ಲೆಟ್ ದೇ ಡೋಂಟ್ ಹ್ಯಾವ್. ಅಪ್ಪನ ಹತ್ರ ಹೇಳುವಂಥ ಸಮಸ್ಯೆಗಳು ಕೆಳಗಿದ್ದಾಗ ಹೇಳಲಿಕ್ಕೆ ಆಗ್ತಾ ಇಲ್ಲ, ಅಮ್ಮನ ಹತ್ರ ಹೇಳುವ ಕೆಲವು ಸಮಸ್ಯೆಗಳಿದೆ ಹೇಳಲಿಕ್ಕೆ ಆಗ್ತಾ ಇಲ್ಲ, ಅಥವಾ ಹೆಣ್ಣು ಅಥವಾ ಗಂಡು ಇದು ಸಮಸ್ಯೆಗಳು ಬೇಕಾದಷ್ಟಿದೆ, ಯಾರೊಂದಿಗೂ ಹಂಚ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಸೊ ಅಂಥ ಸಂದರ್ಭಗಳಲ್ಲಿ ದೆನ್ ದಿ ಗೋ ಫಾರ್ ದಿಸ್ ಕೈಂಡ್ ಆಫ್ ಈ ಡಿಸ್ಟ್ರಾಕ್ಷನ್ಸ್ ಏನಿದ್ದಾವಲ್ಲ, ಅಂಡ್ ದೀಸ್ ಆರ್ ಆಲ್ ನೆಗೆಟಿವ್ ಫೋರ್ಸಸ್, ದೇ ವಿಲ್ ಬಿ ವೇಟಿಂಗ್ ಫಾರ್ ಸಚ್ ಕ್ಲೈಂಟ್ಸ್.
ಸರ್, ಮೊದಲು ಜನರೇಷನ್ಗೂ ಕಂಪೇರ್ ಮಾಡಿದ್ರೆ, ಇವಾಗಿನ ಜನರೇಷನ್ಗೆ ಕಂಪೇರ್ ಮಾಡಿದ್ರೆ, ಮೆಂಟಲಿ ಮತ್ತು ಫಿಸಿಕಲಿ ಮೊದಲು ಅವ್ರಿಗಿಂತ ಇವಾಗ ವೀಕ್ ಆಗ್ತಿದ್ದಾರೆ. ಸ್ಟ್ರೆಂತ್ ವೈಸ್ ಆಗಲಿ, ಕೆಲಸ ಮಾಡೋದಾಗಲಿ, ಕಷ್ಟನ ಈಸಿಯಾಗಿ ಎಕ್ಸೆಪ್ಟ್ ಮಾಡೋದ್ರಾಗಲಿ. ಈಗ ಸ್ಟೂಡೆಂಟ್ಸೇ ತಗೊಳ್ಳಿ ಸರ್, ಫೇಲ್ ಆದರೆ ಎಷ್ಟೋ ಜನ ಸೂಸೈಡು, ಅದು ಇದು. ಈಗಿನ ಯಂಗ್ ಜನ್ರೇಷನ್ ಏನಕ್ಕೆ ಈ ರೀತಿ ಹಾದಿ ತಪ್ತಾ ಇದ್ದಾರೆ ಸರ್?
ಹಾದಿ ತಪ್ಪುದಿಲ್ಲ, ಅವರಿಗೆ ಹಾದಿ ಸರಿಯಾಗಿ ನಾವು ತೋರಿಸ್ತಾ ಇಲ್ಲ ಅಂತ ಹೇಳುವಂತಹದ್ದು.
ಡಿಪ್ರೆಷನ್ ಎಲ್ಲ ಬೇಗ ಅಟ್ರಾಕ್ಟ್ ಆಗ್ತಿದ್ದಾರೆ.
ಹೌದು, ಆದರೆ ಅವ್ರಿಗೆ ಈ ನೀವು ಹೆಂಗೆ ಹಸಿದಾಗಿದೆ ಅಂದ ತಕ್ಷಣ ವಿ ಗೋ ಟು ಫಾಸ್ಟ್ ಫುಡ್, ನಮ್ಮ ಮಕ್ಕಳಿಗೆ ನೋಡಿದಿರಲ್ಲ ಅದೇ ಥರ. ಇಫ್ ಇನ್ ದೇ ಕಮ್ ಅಕ್ರಾಸ್ ಸಮ್ ಪ್ರಾಬ್ಲಮ್, ದೇ ವಾಂಟ್ ಇಮಿಡಿಯೇಟ್ ಸೊಲ್ಯೂಷನ್,
ಇಮಿಡಿಯೇಟ್ ಆಗಿ ನಮಗೆ ಸೊಲ್ಯೂಷನ್, ಹಾಂ
ಇಮಿಡಿಯೇಟ್ ಸೊಲ್ಯೂಷನ್ ಬೇಕಂತಾರೆ. ಆ್ಯಂಡ್ ಬದುಕಿಗೆ ಯಾವುದು ಕೂಡ ಇಮಿಡಿಯೇಟ್ ಸೊಲ್ಯೂಷನ್ ಇಲ್ಲ ಅಂತಿಲ್ಲ. ಬದುಕನ್ನು ನಿರ್ವಹಣೆ ಮಾಡಬೇಕಾಗಿತ್ತು ಅಂತಂದರೆ ಎಷ್ಟೋ ಸನ್ನಿವೇಶಗಳಲ್ಲಿ ನಾವು ಒಂದು ಹಚ್ಚೆದ್ದೆ ಹಿಂದೆ ಹೋಗಿ ನೋಡ್ಕೋಬೇಕು, ನನ್ನ ಅನುಭವ ಏನಿತ್ತು ಹೇಗಿತ್ತು ಅಂತ ನೋಡ್ಕೊಳ್ಳುವಂಥದ್ದು, ಮುಂದೆ ನಾನು ಏನನ್ನು ಮಾಡ್ಕೊಳ್ಬೇಕು, ಹೇಗಿರಬೇಕು ಅಂತ ನೋಡ್ಕೊಳ್ಳುವಂಥ ಈ ಮುಂದಿನ ಇಷ್ಟು ಹೆಜ್ಜೆಗಳು, ಹಿಂದಿನ ಇಷ್ಟು ಹೆಜ್ಜೆಗಳನ್ನು ನೋಡಿ ಇಂದಿಗೆ ನಾನು ಬದುಕುವಂಥದ್ದು ಬೇಕು ಅಂದಾಗ ವಿದ್ಯಾರ್ಥಿಗಳಿಗೆ ಮನವರಿಕೆ ಆಗ್ತದೆ. ನಮ್ಮ ವಿದ್ಯಾರ್ಥಿಗಳು ಹಾಗಲ್ಲ, ಒಂದು ದ ಹ್ಯಾಂಗ್ ಆನ್ ಟು ದಿ ಪಾಸ್ಟ್, ಇಲ್ಲ ದ ಸ್ಟಾರ್ಟ್ ಗೆಟಿಂಗ್ ಆಂಗ್ಸೈಟಿ ಅಬೌಟ್ ದಿ ಫ್ಯೂಚರ್, ದೇ ಡೋಂಟ್ ಲಿವ್ ಇನ್ ದ ಪ್ರೆಸೆಂಟ್. That is why they started experiencing lot of problems. ಮಾನಸಿಕವಾಗಿ ಹೆಚ್ಚು ಹೆಚ್ಚು ಸಮಸ್ಯೆಗಳನ್ನು ಅನುಭವಿಸ್ತಾ ಇರೋದು ಇತ್ತೀಚಿನ ವಿದ್ಯಾರ್ಥಿಗಳು ಈ ಕಾರಣಕ್ಕಾಗಿ. ಅಂಡ್ ಅವರು ಸಮಸ್ಯೆ ಎದುರಿಸಿದ ತಕ್ಷಣ ಸಾಲ್ವ್ ಆಗಬೇಕು ಅಂತ ಹೇಳ್ತಾರೆ, ಅಂಡ್ ಇಟ್ಸ್ ನಾಟ್ ದಟ್ ಈಸಿ.
ವಿ ಶುಡ್ ವರ್ಕ್ ಫಾರ್ ಇಟ್.
ಯೆಸ್, ಹಂಗೆ
ಸರ್. ಇತ್ತೀಚೆಗೆ ಸ್ಟೂಡೆಂಟ್ಸ್ ಐ ಮೀನ್ ಕೆಲವು ಕಡೆ ಕೇಳಿರೋ ಹಾಗೆ ಏನೋ ಕಿರಿಸಿದಾಗುತ್ತೆ, ಶಬ್ದ ಕೇಳಿಸ್ಕೊಂಡಾಗತ್ತೆ, ವಾಸನೆ ಗ್ರಹಿಸಿದಾಗುತ್ತೆ, ವಾಸ್ತವವಾಗಿ ಏನೂ ಇರಲ್ಲ, ಅದೆಲ್ಲ ಅವ್ರ ಥಾಟ್ ಥಿಂಕ್ ಪ್ರೊಸೆಸ್ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಸರ್.
ದಿಸ್ ಇಸ್ ಅ ವೆರಿ ಯುನೀಕ್ ಸಬ್ಜೆಕ್ಟ್, ನೀವು ಕೇಳ್ತಾ ಇರುವಂತಹದ್ದು ಸ್ಪೆಷಲೈಸ್ಡ್ ಪ್ರಾಬ್ಲಮ್
ಅಲ್ಲ, ಬ್ರೀಫ್ ಆಗಿ ಸರ್ ಇದ್ರ ಬಗ್ಗೆ ಒಂದು ಇದೆ ಮಾಡೋಣ.
ಆಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂತ ಹೇಳ್ತೀನಿ ನಾವು ಇದಕ್ಕೆ, ಅಂದ್ರೆ ಇರ್ಲಾರ್ದನ್ನ ಗ್ರಹಿಸ್ತಾನೆ ಅವನು. ಆಯ್ತಾ, ನೀವು ಬಹಳ ಸಣ್ಣದು ಹೇಳಿದ್ರಿ. ಇನ್ನು ಕೆಲವೊಂದು ಕಡೆ ಶಬ್ದ ಕೇಳಿದ, ಯಾರೋ ಮಾತನಾಡ್ದಂಗೆ ಆಗಿರುವಂತದ್ದು, ಯಾರೋ ನನ್ನ ಮಾತಾಡಿಸ್ತಾ ಇದ್ದಾರೆ ಅಂತ ಹೇಳೋದು, ದೀಸ್ ಆರ್ ಆಲ್ ಹಲ್ಯೂಸಿನೇಷನ್ಸ್ ಅಂಡ್ ಡೆಲ್ಯೂಷನ್ಸ್ ಅಂತ ಒಂದು ನಮ್ಮಲ್ಲಿ ಒಂದು ಅಧ್ಯಯನ ಇದೆ. ಅದು
ಈ ತರ ಕೇಸಸ್ ಎಲ್ಲ ತುಂಬಾ ಅಪರೂಪನ ಇಲ್ಲ ನಾರ್ಮಲ್ ಆಗ್ಬಿಟ್ಟಿದ್ಯಾ ಸರ್?
ಇದು ಅಪರೂಪ ಅಂತ ಹೇಳೋದು, ಈಗ ದಿನಚಿ ಈ ವಿದ್ಯಾರ್ಥಿಗಳಲ್ಲಿ ಏನ ವಿದ್ಯಾರ್ಥಿಗಳು ಪರ್ಟಿಕ್ಯುಲರ್ ಆಗಿ ಫೋಕಸ್ ಮಾಡಿ ಹೇಳ್ತಾ ಇರುವಂತದ್ದು, ನಾನು ವಿದ್ಯಾರ್ಥಿಗಳಲ್ಲಿ ಈ ಕಾಲ್ಪನಿಕ ಮನೋಭಾವ ಜಾಸ್ತಿ ಆಗಿದೆ,
ಇಮ್ಯಾಜಿನೇಷನ್,
ಹಾಂ, ನಾಟ್ ಟುವರ್ಡ್ಸ್ ಪಾಸಿಟಿವ್ ಥಿಂಗ್ಸ್.
Okay.
ಫಾರ್ ಎಕ್ಸಾಂಪಲ್, ಆ ಒಬ್ಬ ವ್ಯಕ್ತಿ, ಒಬ್ಬ ವಿದ್ಯಾರ್ಥಿ ತನ್ನನ್ನು ತಾನು ಅರಿತುಕೊಳ್ಳುವಂಥದ್ದು ಬಹಳ ಮುಖ್ಯ. ತನ್ನನ್ನು ತಾನು ಅರಿತುಕೊಳ್ಳುವಂಥದ್ದೇ ತನ್ನ ಸಾಮರ್ಥ್ಯಗಳನ್ನು ಗುರುತಿಸಿಕೊಳ್ಳುವಂಥದ್ದು ಬೇಕು. ಅದು ಏನಾಗ್ಬಿಟ್ಟಿದೆ ಅಂತಂದ್ರೆ, ತನ್ನ ಸಾಮರ್ಥ್ಯಗಳು ಒಂದೆರಡು ಸಾಮರ್ಥ್ಯಗಳು ಅವನಲ್ಲಿ ಕಂಡು ಬಂದಾಗ ಅವುಗಳ ಬಗ್ಗೆ ಒಂದು ಮಿತಿ ಇಲ್ಲದೆ ನನ್ನ ಲಿಮಿಟೇಷನ್ಸ್ ಅಂತ ಗೊತ್ತಿಲ್ಲದೆ ನಾನು ಹೆಚ್ಚು ಬಿಯಾಂಡ್ ಮೈ ಲಿಮಿಟೇಷನ್ಸ್ ಐ ಸ್ಟಾರ್ಟ್ ಇಮ್ಯಾಜಿನಿಂಗ್ ಥಿಂಗ್ಸ್. ಸೊ ಹಿ ಗೆಟ್ಸ್ ಫ್ರಸ್ಟ್ರೇಟೆಡ್, ಆ ಅಚೀವ್ ಆಗ್ಲಿಲ್ಲ ಅಂತಂದಾಗ ಅವನಿಗೆ ಬೇಸರ ಆಗ್ತದೆ, ಫ್ರಸ್ಟ್ರೇಟ್ ಆಗ್ತಾನೆ, ದೆನ್ ಹಿ ಸ್ಟಾರ್ಟ್ಸ್ ಎಕ್ಸ್ಪೀರಿಯನ್ಸಿಂಗ್ ಆಲ್ ದೀಸ್ ಥಿಂಗ್ಸ್. ಈ ತರದ್ದೆಲ್ಲ
ಸರ್, ನೀವು ನೋಡಿರೋ ಯೂನಿಕ್ ಸೈಕೋಲಜಿಕಲ್ ಕೇಸ್ ಯಾವ್ದಾದ್ರು ಮರೆಯಕ್ ಆಗದೆ ಇರೋದು ಇಲ್ಲ ನಿಮ್ ಮನ್ಸಲ್ಲಿ ಕೂತಿರೋದು, ಒಂದು ಒಂದು ಎರಡು ನಮಗೆ ತಿಳಿಸ್ಕೊಡಿ ಸರ್.
ಆಯ್ತು, ನಿಮ್ಗೆ ಹೇಳ್ಬೇಕಾಗಿತ್ತು ಅಂತಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳ ಕೇಸನ್ನ ನಾನು ಹೇಳ್ಬೇಕಾಗಿತ್ತು ಅಂತಂದ್ರೆ, ನನ್ನ ಹತ್ರ ಬಂದ ಕ್ಲೈಂಟ್, ಶಿ ವಾಸ್ ಅ ಗರ್ಲ್ ಹೂ ವಾಸ್ ಸ್ಟಡಿಂಗ್ ಇನ್ ಬಿಕಾಮ್. ಅವರ ಪೇರೆಂಟ್ಸ್ ಅವರು ಕರ್ಕೊಂಡು ಬಂದರು. ಕರ್ಕೊಂಡು ಬಂದಾಗ ಇತ್ತೀಚಿನ ದಿನಗಳಲ್ಲಿ ವಿದ್ಯಾಭ್ಯಾಸ ಇವಳು ಮುಂಚೆ ತುಂಬ ಚೆನ್ನಾಗಿ ಓದ್ತಾ ಇದ್ಲು, ಓದ್ತಾ ಇಲ್ಲ, ಯಾವುದರಲ್ಲೂ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ, ಮನೇಲಿ ಅಪ್ಪ ಅಮ್ಮ ಹೇಳಿದ ಮಾತು ಕೇಳ್ತಾ ಇಲ್ಲ, ತಂದು ತಾನು ಮಾಡ್ಬೇಕಂದ್ರೆ ಅದನ್ನು ಮಾಡ್ತಾ ಇಲ್ಲ. ನಾವು ಹೀ ಶಿ ಈಸ್ ಟ್ರೈಂಗ್ ಟು ಐಸೋಲೇಟ್ ಹರ್ಸೆಲ್ ಫ್ರಮ್ ಎವ್ರಿಬಡಿ. ಮನೇಲಿದ್ರು ಕೂಡ ರೂಮ್ ಒಳಗೆ ಹೋದ ತಕ್ಷಣ ಬಾಗಿಲು ಹಾಕೊಂಡ್ಬಿಡ್ತಾಳೆ, ಯಾರ ಜೊತೆ ಮಾತಾಡೋದಿಲ್ಲ, ಹೀಗೆಲ್ಲ ಇದ್ದಾಳೆ ಅಂತ. ಓಕೆ, ಇದು ದೆನ್ ವಿ ಐ ಕಾಲ್ಡ್ ಅವರು, ನಮ್ಮ ಡಿಪಾರ್ಟ್ಮೆಂಟಲ್ಲೇ ನಾವು ಅಟೆಂಡ್ ಮಾಡ್ತೀವಿ, ಆ್ಯಂಡ್ ಇಟ್ಸ್ ಅ ಫ್ರೀ ಸರ್ವಿಸ್. ನಾವು ಹೇಳ್ತಾ ನೀವು ಮೊದಲನೇದಾಗಿ ಹೇಳಬೇಕಾಗಿತ್ತು, ಇಟ್ಸ್ ಎ ಕೌನ್ಸಿಲಿಂಗ್, ವಿ ಕಾಲ್ ಇಟ್ ಆಸ್ ಎ ಸರ್ವಿಸ್.
ಯೂನಿವರ್ಸಿಟಿ ಆಫ್ ಮೈಸೂರು. ಹೌದು
ಹೌದು. ಸೊ ಸರ್ವಿಸ್ ಕೊಡ್ತಾ ಇರೋದ್ರಿಂದ ಅವರಿಗೆ ನಾನು ಅದನ್ನು ಮಾತಾಡಿಕೊಂಡು, ಇಟ್ ಟುಕ್ ಆಲ್ಮೋಸ್ಟ್ 4 months ಕೀಪ್ ಇಂಟ್ರಾಕ್ಟಿಂಗ್ ವಿತ್ ಹರ್ ಯೂಸಿಂಗ್ ಸರ್ಟನ್ ಥೆರಪೀಸ್. ಆಫ್ಟರ್ 4 months ದೆನ್ ಶಿ ಕಂಪ್ಲೀಟೆಡ್ ಹರ್, ಆ ಸ್ಟೇಜಿಗೆ ಬಂದಾಗ ಶಿ ಕಂಪ್ಲೀಟೆಡ್ ಹರ್ ಬಿಕಾಮ್ ಆಲ್ಸೋ. ಬಿಕಾಮ್ ಎಕ್ಸಾಮಿನೇಷನ್ ಸಕ್ಸಸ್ಫುಲ್ ಆಗಿ ಬರಲು, ನಾಟ್ ಓನ್ಲಿ ಬಿಕಾಮ್ ಎಕ್ಸಾಮಿನೇಷನ್, ಆಫ್ಟರ್ ಕಂಪ್ಲೀಟಿಂಗ್ ದ ಬಿಕಾಮ್ ಕೋರ್ಸ್ ಶಿ ಅಗೇನ್ ಕೇಮ್ ಬ್ಯಾಕ್. ಸಮ್ಟೈಮ್ಸ್ ಇಟ್ ಗೆಟ್ಸ್ ರಿಲ್ಯಾಪ್ಸ್ಡ್. ಬಂದಾಗ ಅವಳಿಗೆ ಮತ್ತೆ ಕೌನ್ಸಿಲಿಂಗ್ ಮಾಡಿದಾಗ, ಫೀಡ್ಬ್ಯಾಕ್ ಕೊಟ್ಟು ಕೌನ್ಸಿಲಿಂಗ್ ಮಾಡಿದಾಗ, ದೆನ್ ಶಿ ಕುಡ್ ರೈಟ್ ಹರ್ ಸೆಲ್ಫ್ ಬ್ಯಾಂಕಿಂಗ್ ಎಕ್ಸಾಮಿನೇಷನ್, ಬರೆದು ಪಾಸ್ ಆಗಿ ನೌ ಶಿ ಈಸ್ ಇನ್ ವರ್ಕಿಂಗ್ ಇನ್ ಮೈಸೂರು ಓನ್ಲಿ ಇನ್ ದ ಬ್ಯಾಂಕ್. ಅವ್ರ ಪೇರೆಂಟ್ಸ್ ಬಂದ್ಬಿಟ್ಟು ಒಂದ್ಸಲ ಏನಾಯ್ತು ಅಂದ್ರೆ, ಬೆಳಿಗ್ಗೆ ವಾಕ್ ಹೋಗಿ ಸಿಗಬೇಕಾದ್ರೆ ಒಬ್ಬ ಪೇರೆಂಟ್ಸ್ ಸಿಕ್ಕರು, ಹಾಗೆ ಒಬ್ಬರದೊಬ್ಬರು ಪರಿಚಯ ಮಾಡ್ಕೊಳ್ತಾ ಇದ್ದಾಗ ಮಾತನಾಡ್ತಾ ಇದ್ದಾಗ ಸರ್ ನೀವು ಯಾವ ಡಿಪಾರ್ಟ್ಮೆಂಟ್ ಅಂತ ಅವ್ರು ಯಾರೋ ಇನ್ನೊಬ್ರು ಕೇಳಿದಾಗ ಸೈಕಾಲಜಿ ಸರ್ ನಿಮ್ಗೆ ಅಲ್ಲಿ ಒಬ್ರು ಜೀವಿಕೆ ಅಂತ ಇದಾರೆ ಗೊತ್ತಾ ಸರ್ ನಾನು ಯೂಶಲಿ ಐ ಆಮ್ ನೋನ್ ಆಸ್ ಎ ಜೀವಿಕೆ ವೆಂಕಟೇಶ್ ಕುಮಾರ್ ಅಂತ ಬಹಳ ರೇರ್ ಆಗಿ ನೋಡುವಂಥದ್ದು ಅಲ್ಲಿ ಗೊತ್ತಾ ಸರ್ ಅಂತ ಹೇಳಿದ್ರು ಇವರು ವೆಂಕಟೇಶ್ ಕುಮಾರ್ ಅಂತ ನನ್ನ ಪರಿಚಯ ಮಾಡಿಸಿದ್ದಕ್ಕೆ ಅವ್ರಿಗೆ ಕನ್ಫ್ಯೂಷನ್ ಆಯ್ತು ಇವರು ಅದೇ ನಾವು ಬೆಳಗ್ಗೆ ವಾಕ್ ಹೋಗ್ಬೇಕಾದ್ರೆ ನಿಮ್ಗೆ ಗೊತ್ತಲ್ಲ ಪ್ಯಾಕ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಗೊತ್ತಾಗ್ಲಿಲ್ಲ ಅವ್ರಿಗೆ ಸ್ವಾಮಿ ಅದು ನಾನೇ ಅಂತ ಹೇಳ್ತಾನೆ ಅವ್ರು ಅಲ್ಲೇನೆ ಕೈ ಮುಗಿದು ಅದು ಸರ್ ನಿಮ್ಮ ತುಂಬ ಧನ್ಯವಾದ ನನ್ನ ಮಗಳು ಇವಾಗ ಶಿ ಈಸ್ ವೆರಿ ಕಂಫರ್ಟಬಲ್ ಆ್ಯಂಡ್ ಶಿ ಈಸ್ ವರ್ಕಿಂಗ್ ಇನ್ ಬ್ಯಾಂಕ್ ಅವಳಿಗೆ ಮದುವೆಗೆ ನೋಡ್ತಾ ಇದ್ದೀವಿ ನೀವು ಬರಬೇಕು ಮದುವೆಗೆ ಖಂಡಿತವಾಗ್ಲೂ ಕೂಡ ಅಂತೇಳಿ ಅಷ್ಟೆಲ್ಲ ಅಂದರೆ ವಿ ಹ್ಯಾವ್ ಡೆಫಿನೆಟ್ಲಿ ಸೊಲ್ಯೂಷನ್ಸ್ ಇನ್ ಸೈಕಾಲಜಿ ಫಾರ್ ಸೈಕಲಾಜಿಕಲ್ ಡಿಸಾರ್ಡರ್ಸ್
ಅಂದ್ರೆ ನೀವು ಹೇಳ್ತಿರೋದು ಒಂದ್ ಏನೇ ಒಂದ್ ಸಾಧನೆ ಮಾಡ್ಬೇಕು ಅಂದ್ರೂ ಮಾನಸಿಕವಾಗಿ ಆರೋಗ್ಯವಾಗಿದ್ರೆ
ಮಾತ್ರ ಬಹಳ ಮುಖ್ಯ
ಓನ್ಲಿ
ಆರೋಗ್ಯವಾಗಿದ್ದಾಗ ಮಾತ್ರ ನೀವು ಏನನ್ನು ಬೇಕಾದರೂ ಕೂಡ ಸಾಧಿಸಬಹುದು ಅಂತ ಹೇಳುವಂತ
ಸರ್ ನೀವ್ ಹೇಳ್ತಿರೋ ಹಾಗೆ ಈಗಿನ ಕಾಲದ ಮಕ್ಕಳಿಗೆ ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಇದೆ ಅಂತ ಒಂದ್ಸತಿ ಮನ್ಸ್ ಮಾಡಿದ್ರೆ ಒಬ್ಬ ಮನುಷ್ಯ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು ಬಟ್ ಮನ್ಸ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದು ತುಂಬಾ ಕಷ್ಟ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್
ಅದಕ್ಕೆ ನಿಮ್ಮ ಮನಸ್ಸನ್ನು ಹೇಗೆ ನೀವು
ನಮ್ ರೇಡಿಯೋ ಮಾನ್ಸ ಕೇಳುಗರಿಗೆ ಒಂದು ಚಿಕ್ಕದಾಗಿ ಹೇಳ್ಬೇಕಂದ್ರೆ
ಮನಸ್ಸನ್ನು ನೀವು ನಿಯಂತ್ರಣದಲ್ಲಿ ಇಟ್ಟುಕೊಳ್ಬೇಕಾಗಿತ್ತು ಅಂತಂದ್ರೆ ಮೊದಲನೇದಾಗಿ ನಾ ಆಗ್ಲೇ ಹೇಳಿದಾಗೆ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಯುವರ್ ಸೆಲ್ಫ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಯುವರ್ ಸೆಲ್ಫ್ ಫ್ರಮ್ ತ್ರೀ ಡೈಮೆನ್ಷನ್ಸ್ ಒಂದು ನೀವು ಯಾರು ಅಂತ ನಿಮಗೆ ತಿಳಿದಿರಬೇಕು ಎರಡನೇದು ನಿಮ್ಮನ್ನು ಇತರರು ಹೇಗೆ ಅರ್ಥ ಮಾಡಿಕೊಂಡಿದ್ದಾರೆ ಅಂತ ತಿಳ್ಕೊಳ್ಳುವಂಥದ್ದು ಮೂರನೇದು ನೀವು ಇತರರನ್ನ ಹೇಗೆ ಅರ್ಥ ಮಾಡ್ಕೊಂಡು ಅವ್ರ ಜೊತೆ ಇಂಟ್ರಾಕ್ಟ್ ಮಾಡ್ತಾ ಇದ್ದೀರಿ ಅಂತ ಹೇಳುವಂಥದ್ದು ಇದು ಮೂರು ಒಂದು ವಿ ಕಾಲ್ ಇಟ್ ಆಸ್ ಅಬ್ಜೆಕ್ಟಿವ್ ಸೆಲ್ಫ್ ಇನ್ನೊಂದು ಸಬ್ಜೆಕ್ಟಿವ್ ಸೆಲ್ಫ್ ದೆನ್ ದಿಸ್ ಇಸ್ ಥರ್ಡ್ ಒನ್ ನಾನು ಹೇಳಿದ್ದು ಎಂಪತಿ ಫ್ಯಾಕ್ಟರ್ ನಿಮ್ಮೊಳಗೆ ಎಂಪತಿ ಫ್ಯಾಕ್ಟರ್ ಅನ್ನುವಂಥದ್ದು ಕೆಲಸ ಮಾಡ್ತಿತ್ತು ಅಂತಂದರೆ ನೀವು ಎಂಥ ಸನ್ನಿವೇಶಗಳನ್ನು ಕೂಡ ಭಾಳ ಪರಿಣಾಮಕಾರಿ ಆಗಿ ತಸುಲಭವಾಗಿ ಕೂಡ ಎದುರಿಸುವ ಶಕ್ತಿ ಟಿಪ್ಪಲ್ಲಿ ಬೆಳೀತದೆ ಅಂತ ಹೇಳುವಂಥದ್ದು ಅವರಿಗೆ ನಾವು ಅದನ್ನು ಕಲಿಸಬೇಕಾಗಿರುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಆ ಎಂಪತಿ ಫ್ಯಾಕ್ಟರ್ ಅನ್ನುವಂಥದ್ದು ವಿ ಹ್ಯಾವ್ ಲಾಸ್ಟ್ ಅಂತಾರೆ ವಿ ಡು ವೆರಿ ರೇರ್ಲಿ ಸಿ ದೀಸ್ ಥಿಂಗ್ಸ್ ಎಲ್ಲಿ ನೋಡಿದ್ರು ನೀವು ಇವನು ರಸ್ತೆಯಲ್ಲಿ ಹೋಗಬೇಕಾದ್ರೆ ಒಂದು ಸ್ವಲ್ಪ ಯಾರನ್ನ ಅಡ್ಡ ಬಂದ್ರೆ ಜಗಳಕ್ಕೆ ನಿಲ್ತಾರೆ
ಹೌದು ಪೇಷನ್ಸ್ ಇರಲ್ಲ ನಿಂತ್ಕೊಳ್ಳೋಕೆ
ಅಂದ್ರೆ ನಿಮ್ಮ ಮನಸ್ಸಿನ ನಿಯಂತ್ರಣದಲ್ಲಿ ಇಲ್ಲ ಅಂತ ಹೇಳ್ತಾ ಇರುವಂತದ್ದು
ಏನಾದ್ರೂ ಟಿಪ್ಸ್ ಅಂಡ್ ಟ್ರಿಕ್ಸ್ ಇದೆಯಾ ಸರ್
ಟಿಪ್ಸ್ ಖಂಡಿತ ಅದು ಅದಕ್ಕೆ ಹೇಳ್ತಾ ಇರೋದು ನೀವು ಆತರ ಕರಿಬೇಕಾಗಿತ್ತು ಅಂತಂದ್ರೆ ವಿ ಹ್ಯಾವ್ ಗಾಟ್ ವೆರಿ ಗುಡ್ ಪ್ರೋಗ್ರಾಮ್ ಫಾರ್ ದೀಸ್ ಥಿಂಗ್ಸ್ ಖಂಡಿತವಾಗ್ಲೂ ನಿಮ್ಮ ಹತ್ರ ಬಂದ ನಾನು ಹಾಗೆ ಸ್ಪೆಸಿಫಿಕ್ ಆಗೇನೆ ನಾನು ಇಂಟ್ರಾಕ್ಟ್ ಮಾಡ್ತೀನಿ
ಖಂಡಿತ ಅದ್ರ ಬಗ್ಗೆನೇ ಒಂದು ಪ್ರೋಗ್ರಾಮ್ ಮಾಡೋಣ ಸರ್ ನಮ್ಮ ಎಲ್ಲಾ ಮೈಸೂರು ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳಿಗೆ ಖಂಡಿತ ಹೆಲ್ಪ್ ಆಗುತ್ತೆ ಸರ್ ಬಟ್ ಈಗ ಸ್ಮಾಲ್ ಆಗಿ ಹೇಳೋದಾದ್ರೆ ಟಿಪ್ಸ್ ಅಂಡ್ ಟ್ರಿಕ್ಸ್ ಇದೆಯಾ ಸರ್ ಮನ್ಸ್ನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ
ಮನ್ಸ್ನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಸದ್ಯಕ್ಕೆ ನಿಮ್ಗೆ ಹೇಳಬೇಕಾಗಿತ್ತು ಅಂತಂದ್ರೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ದೇಹ ಬಹಳ ಮುಖ್ಯ
ಹೌದು
ನಿಮ್ಮ ಮನಸ್ಸನ್ನು ನಿಯಂತ್ರಣ ಮಾಡುವುದೇ ದೇಹ ನಿಮ್ಮ ದೇಹನ ನಿಯಂತ್ರಣ ಮಾಡುವಂಥದ್ದು ನಿಮ್ಮ ಮನಸ್ಸು ದೇ ಆರ್ ಇಂಟರ್ಲಿಂಕ್ಡ್ ಹಾಗೆ ಇರೋದ್ರಿಂದ ಮೊದಲು ನಿಮ್ಮ ದೇಹ ನಿಮ್ಮ ಮನಸ್ಸಿಗೆ ಹೇಗೆ ಸ್ಪಂದಿಸ್ತಾ ಇದೆ ಅನ್ನುವಂಥದ್ದು ನೋಡ್ಕೊಳ್ಳುವಂಥದ್ದು
ಮಾನಸಿಕವಾಗಿ ಆರೋಗ್ಯವಾಗಿ ಇರ್ಬೇಕಂದ್ರೆ ದೈಹಿಕವಾಗಿ ಆರೋಗ್ಯವಾಗಿ ಇರೋದು ಬಹಳ ಮುಖ್ಯ ಅಂತ ಹೇಳ್ತಾರೆ
ನಿಮ್ಮ ದೈಹಿಕ ಆರೋಗ್ಯ ಏನಿದೆಯಲ್ಲ ಅದು ಮನಸ್ಸಿನ ಮೇಲೆ ಪ್ರಭಾವ ಬೀರುವಂತಹದ್ದು ಹೇಗೆ ನಿಮ್ಗೆ ಒಂದು ಚಿಕ್ಕ ಉದಾಹರಣೆ ಹೇಳಬೇಕಾಗಿತ್ತು ಅಂತಂದ್ರೆ ಇವೆಲ್ಲ ಸುಮ್ಮನೆ ಟಿಪ್ಸ್ ಹೇಳುವಂತಹದ್ದು ಮಾತಾಡೋದು ನೀವು ಕೇಳಿರ್ಬೇಕು ಕಥೆಗಳ ರೂಪದಲ್ಲಿ ನಾವು ಹೇಳುವಂತಹದ್ರಿ ಕೇಳಿ ಬಟ್ ದೀಸ್ ಆರ್ ದ ಥಿಂಗ್ಸ್ ವಿಚ್ ರಿಯಲಿ ವರ್ಕ್ ಹೇಗೆ ವರ್ಕ್ ಆಗ್ತದೆ ಅಂತ ಹೇಳುವಂತಹದ್ದು ಒಬ್ಬ ಕೈದಿಗೆ ಮರಣದಂಡನೆ ಅಂದ್ರೆ ಹ್ಯಾಂಗ್ ಮಾಡ್ಲಿಕ್ಕೆ ಎಲ್ಲ ಆಗಿರ್ತದೆ ಡಿಸಿಷನ್ ಆಗಿರ್ತದೆ ಹ್ಯಾಂಗ್ ಮಾಡ್ಬೇಕು ನಾಳೆ ನಿನಗೆ ಅಂತ ಹೇಳಿ ಎಲ್ಲ ಆಗ್ತದೆ ಅವ್ರಿಗೆ ಹ್ಯಾಂಗ್ ಮಾಡ್ಲಿಕ್ಕೆ ತೆರೆದು ನಿಲ್ಸಿದ್ರು ನಿನ್ನ ಕೊನೆ ಆಸೆ ಏನು ಅಂತ ಕೇಳ್ತಾರೆ ಕೊನೆ ಆಸೆ ಏನು ಅಂತ ಕೇಳಿದಾಗ ನಾನು ಸಾಯ್ತಾ ಇದ್ದೀನಿ ನನಗೇನು ಕೊನೆ ಆಸೆಗಳು ಯಾವೂ ಇಲ್ಲ ಹೇಗೋ ಸಾಯ್ಬೇಕಲ್ಲ ನಾನು ಅಂತ ಹಾಗಾದ್ರೆ ಅವರು ನಾನು ಹೇಳ್ತೇನೆ ನನಗೆ ಸಾಯ್ಲಿಕ್ಕೆ ಇಷ್ಟ ಇಲ್ಲ ಸಾಯ್ಲಿಕ್ಕೆ ಇಷ್ಟ ಇಲ್ಲ ನನಗೆ ಆದರೆ ನೀವು ನನಗೆ ಇದು ಪನಿಷ್ಮೆಂಟ್ ನೀವು ಕೊಡ್ತಾ ಇದ್ದೀರಿ ಸರಿ ಆಯಿತು ಕೊಡಿ ಅಂತ ಹೇಳ್ತಾಗ ಅವ್ರು ಇವ್ರೇನು ಹೇಳ್ತಾರೆ ಸರಿ ಒಂದು ಕೆಲಸ ಮಾಡೋಣ ಈಗ ನಿನಗೆ ಕಷ್ಟ ಕೊಟ್ಟು ಅಂದರೆ ಉರುಳಿ ಹಾಕಿ ಸಾಯಿಸೋದಕ್ಕಿಂತ ಭಾಳ ಸುಲಭವಾದ ಒಂದು ವಿಧಾನವನ್ನು ನಿಮಗೆ ಅಳವಡಿಸ್ತೀವಿ ಏನಪ್ಪಾ ಅಂತಂದರೆ ನಿಮಗೆ ಸೂಜಿಯಿಂದ ಒಂದು ಎರಡು ಸಲ ಚುಚ್ತೇನೆ ನಿನಗೆ ಆ ಸೂಜಿಯಿಂದ ನೀನು ಸಾಯ್ತೀಯಾ ಅಂತ ಅಂತ ಹೇಳುವುದಿಲ್ಲ ಅವನು ಆಯ್ತಾ ಉರುಳಾಕ ಬದಲು ನಿನಗೆ ಹಾವು ಕಚ್ಚಿಸಿ ಸಾಯಿಸ್ತೇನೆ ಅಂತ ಹೇಳ್ತಾನೆ ಅವನಿಗೆ ತಲೆಯಲ್ಲಿ ಏನು ಹಾಕಿದ್ರು ಈಗ ಉರುಳು ಹಾಕೋಕ್ಕಿಂತ ಹಾವು ಕಚ್ಚಿದ್ರೆ ಸುಲಭವಾಗಿ ಸಾಯ್ತೀಯ ನೀನು ಅಂತ ಆಯ್ತು ಹಾಗೆ ಮಾಡಿ ಅಂತ ಹೇಳ್ತಾನೆ ಆಯ್ತಾ ಅವನಿಗೆಲ್ಲ ರೆಡಿಯಾಗಿ ಇನ್ನೇನು ಹಾವು ಕಚ್ಚಬೇಕು ತರಿಸ್ತಾರೆ ಆ ಬುಟ್ಟಿಲೆಲ್ಲ ತರಿಸಿ ತೋರಿಸ್ತಾರೆ ನೋಡು ಇದೇನು ಆಗ್ರಹವು ನಿನಗೆ ಕಚ್ಚುವಂಥದ್ದು ಇದೆಲ್ಲ ಅಂತ ಅದರ ನಂತರ ಅದೆಲ್ಲ ಕಣ್ಣು ಇದೆಲ್ಲ ತಲೆಯೆಲ್ಲ ಕಟ್ಟಿ ಅವನಿಗೆ ಕಾಣಲಾರ್ದಂಗೆ ಮಾಡಿ ಅವನಿಗೆ ಎರಡು ಪಿನ್ ಅಂತ ಹೇಳ್ತೀವಲ್ಲ ಆ ಎರಡು ಪಿನ್ನ ಇಲ್ಲಿ ಚುಚ್ಚೋ ಜಾಗದಲ್ಲಿ ಇಲ್ಲಿ ಚುಚ್ಚುತ್ತಾರೆ, ಚುಚ್ಚಿದ ತಕ್ಷಣ ಅವನು ಪ್ರಾಣನೇ ಹೋಗ್ತದೆ. ಹಾವು ಕಚ್ಚಿದ್ದಲ್ಲ, ಅದು ಎರಡು ಪಿನ್, ಅದು ಗುಂಪಿನ್ ಅಂತ ಹೇಳ್ತೀವಲ್ಲ, ಗುಂಪಿನಿಂದ ಚುಚ್ಚಿದ್ದು ಮಾತ್ರ. ಬಟ್ ಅವನಿಗೆ ಆ ಆತಂಕ, ಆ ಭಯದಿಂದ ಸತ್ತಿದ್ದವನು. ನನಗೆ ಹಾವು ಕಚ್ಚಿತು ಒಂದು ಆತಂಕ, ಒಂದು ಭಯದಿಂದನೇ ಅವನು ಪ್ರಾಣ ಬಿಟ್ಟಿರುವಂತದ್ದು. ಸೊ ಇದು ಇದು ನಿಮ್ಗೆ ನಿಮ್ಗೆ ಇದು ಲಿಟ್ರಲಿ ಹೇಗಾಯ್ತು ಅಂತ ನಿಮ್ಗೆ ನೋಡ್ಬೇಕಾಗಿತ್ತು ಅಂತಂದ್ರೆ
ಕರೋನಾ,
ಹೌದು ಘಟನೆ. ನಿಮ್ಗೆ ನಿಮ್ಗೆ ಉದಾಹರಣೆ ಕೊಡ್ತೀನಿ ಇವಾಗ ಏನಾಯ್ತು ಅಂತ. ಇತ್ತೀಚೆಗೆ ಎರಡು ವರ್ಷದಲ್ಲಿ ನೀವು ಕರೋನಾ ಪೀರಿಯಡ್ ಅಲ್ಲಿ ನೀವು ನೋಡಿದೀರಿ, ಕರೋನಾದಲ್ಲಿ ಜನ ಸತ್ತಿದ್ದು ಕರೋನಾದಿಂದ ಸತ್ತಿದ್ದಕ್ಕಿಂತ ಕರೋನಾ ಭಯದಿಂದ ಸತ್ತದ್ದು ನೀವು ಬಹಳಷ್ಟು ಜನರನ್ನು ನೋಡಿರ್ಬೇಕಿತ್ತು. ಸಿಂಪಲ್ ಉದಾಹರಣೆ ನಿಮಗೆ,
ಐ
ಆಮ್ ಜಸ್ಟ್ ಟೆಲಿಂಗ್ ಯು ಹೌ ಇಟ್ ಇಸ್ ಪಾಸಿಬಲ್. ನೀವು ಸಂಶಯ ವ್ಯಕ್ತಪಡಿಸಿದ್ರೆ ನಿಜಾನ ಅಂತ ಹೇಳಿದಕ್ಕೆ ಲೈವ್ ಎಕ್ಸಾಂಪಲ್ ನಾವು ನೀವು ಕಂಡಿರುವಂತಹದ್ದು ನಿಮಗೆ ಹೇಳ್ತಾ ಇರುವಂತಹದ್ದು ಭಯದಿಂದ. ನಾನು ಅದು ಆರ್ಟಿಕಲ್ ಕೂಡ ಬಂದಿತ್ತು ಆ ಟೈಮಲ್ಲಿ, ನಮ್ಮ ಯೂನಿವರ್ಸಿಟಿ ಅವರು ನನಗೆ ಕೌನ್ಸಿಲರ್ ಅಂತ ಹೇಳಿ ಅನೌನ್ಸ್ ಮಾಡಿ ಪೇಪರ್ಲೆಲ್ಲ ಹಾಕಿ ನನಗೆ ದೊಡ್ಡ ಇದು ಕೊಟ್ಟಿದ್ರು, ಜವಾಬ್ದಾರಿಯನ್ನು ಕೊಟ್ಟಿದ್ರು. ತುಂಬಾ ಕೇಸುಗಳು ಬಂದಿವೆ ಅವಾಗ. ಆ ಕೇಸುಗಳನ್ನ ನೋಡ್ತಾ ಹೋದಾಗ ದಿಸ್ ವಿ ಹ್ಯಾವ್ ಸೀನ್, ನಾನು ಅಸೆಸ್ಮೆಂಟ್ ಮಾಡ್ತಾ ಹೋದಂಗೆಲ್ಲ ಭಯದಿಂದನೇ ಭಯದಿಂದನೇ ಸತ್ತಿರುವಂತಹರು ತುಂಬಾ ಜನ. ಡಿಸೀಸ್ ಪ್ರಾಬ್ಲಮ್ ಇಲ್ಲ ಆಕ್ಚುಲಿ, ಆ ನನಗೆ ಕರೋನಾ ಆಯ್ತಲ್ಲ ಅನ್ನೋದೇ ಬೆದರ್ಕೊಂಡು ಸಾಯುವಂತದ್ದು.
ಸರ್, ಅದೇ ನಮ್ಮ ವಿದ್ಯಾರ್ಥಿಗಳ ವಿಷಯಕ್ಕೆ ಬರ್ತೀನಿ. ಎಕ್ಸಾಮ್ ಅಂದಿದ್ ಕೂಡಲೇ ಭಯ ಪಡ್ಕೋತಾರೆ, ಭಯದಿಂದ ಮರ್ತ್ಕೊಳ್ಳೋದು ಜಾಸ್ತಿ, ಖಿನ್ನತೆಗೊಳಗಾಗ್ತಾರೆ. ಇಂತಹ ವಿದ್ಯಾರ್ಥಿಗಳು ಎಕ್ಸಾಮ್ನ ಹೇಗೆ ನಿಭಾಯಿಸಬೇಕು, ಹೇಗೆ ಅಕ್ಸೆಪ್ಟ್ ಮಾಡಬೇಕು ಸರ್?
ಖಿನ್ನತೆ ಅನ್ನಲ್ಲ ಮೇಡಮ್, ಅದನ್ನ ನಾವು ಪ್ಯಾನಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ. ಅಂದ್ರೆ ಅವನು ಒಬ್ಬ ಕೆಲವರು ತಯಾರಾಗಿರ್ತಾರೆ, ಬಟ್ ಅದನ್ನು ವ್ಯಕ್ತಪಡಿಸಕ್ ಆಗ್ತಿರಲ್ಲ. ಕೆಲವರು ಅದೇನು ಪ್ರಿಪೇರ್ ಆಗಿರೋದಿಲ್ಲ, ಅಂತವ್ರು ಕೂಡ ಅವ್ರಿಗೆ ಆಂಗ್ಸೈಟಿ ಇದೆ, ಎಕ್ಸಾಮಿನೇಷನ್ ಆಂಗ್ಸೈಟಿ ಅಂತ ನಾವು ಹೇಳ್ತೀವಿ, ಎಕ್ಸಾಮ್ ಟೆನ್ಷನ್ ಅಂತ ಹೇಳ್ತೀವಿ ನಾವು. ಇವೆಲ್ಲ ಇದೆ, ಖಂಡಿತವಾಗ್ಲೂ ಕೂಡ ಇದೆ. ರ್ಯಾಂಕ್ ಹೋಲ್ಡರ್ಸ್ ಕೂಡ ಗೊತ್ತಾಯ್ತಾ ಈ ಎಕ್ಸಾಮಿನೇಷನ್ ಟೆನ್ಷನ್ ಅನ್ನ ಅನುಭವಿಸ್ಲಿಕ್ಕೆ ಸಾಧ್ಯತೆ ಇದೆ. ಆಯ್ತಾ, ಅದರಲ್ಲೂ ಕೂಡ ಬಹಳ ಪರ್ಟಿಕ್ಯುಲರ್ ಆಗಿ ಹೇಳಬೇಕಾಗಿತ್ತು ನಿಮಗೆ ಅಂತಂದ್ರೆ, ಎಕ್ಸಾಮಿನೇಷನ್ ಹಾಲಲ್ಲಿ ಹೋದಾಗ ಎಲ್ಲವೂ ಓದ್ಕೊಂಡಿದ್ದೇನೆ, ನನಗೆ ಎಲ್ಲವೂ ಬರ್ತದೆ ಅಂತ ಹೇಳ್ತಾರೆ. ಅಲ್ಲಿ ಕೂತ್ಕೊಂಡ ತಕ್ಷಣ ಏನು ಬರುದಿಲ್ಲ, ಈ ಕಂಪ್ಲೀಟ್ಲಿ ಬಿಕಮ್ಸ್ ಬ್ಲಾಂಕ್ ಅಂತ ಹೇಳುವಂಥ ಅವ್ರಿಗೆ ಆಗ್ತದೆ. ಹಾಗೆ ಹಾಗೆ ಆಗುವಂಥದ್ದು ಏನಾಗ್ತದೆ ಅಂತಂದ್ರೆ, ಅತಿ ಹೆಚ್ಚಿನ ಆತಂಕವನ್ನು ಅವರು ಅನುಭವಿಸಿದಾಗ ಈ ಥರ ವಿ ಗೆಟ್ ಬ್ಲಾಕ್. ನಮ್ಮ ಮೈಂಡ್ ಥಾಟ್ಸ್ ಏನು ಫ್ಲೋ ಏನಿರ್ತದಲ್ಲ, ಆ ಥಾಟ್ಸ್ ಫ್ಲೋ ಆಗೋದು ನಿಂತು ಬಿಡ್ತದೆ ಅಂತ ಹೇಳುವಂಥದ್ದು. ಹಾಗಾದಾಗ ಇದು ಪ್ಯಾನಿಕ್ ಅಟ್ಯಾಕ್ಸ್ ಅಂತ ಹೇಳ್ತೀವಿ ನಾವು. ಬಿದ್ದೋಗೋದು, ಚಕ್ಕರ್ ಬಂದು ಮೂರ್ಛೆ ಬಂದು ಬಿದ್ದೋಗೋದು, ಎರಡು ಮೂರು ನಿಮಿಷ ಬಿದ್ದೋಗ್ತಾರೆ, ನಿಮ್ಗೆ ಗೊತ್ತಿಲ್ಲ. ಪ್ಯಾನಿಕ್ ಅಟ್ಯಾಕ್ಸ್ ಅಂತ ಅದು ಬಹಳ ಯುನೀಕ್ ಕೇಸಸ್ ಆಗ್ತಿರ್ತವೆ. ಸೊ ಆ ಥರ ವಿದ್ಯಾರ್ಥಿಗಳಿಗೆ ಆಗುವಂಥದ್ದು ಸಹಜ. ಇಂಥ ವಿದ್ಯಾರ್ಥಿಗಳಿಗೆ ನಾವು ಮೊದಲನೇದಾಗಿ ಹೇಳ್ಕೊಡ್ಬೇಕಾಗಿರುವಂಥದ್ದು ಅವರ ಆತ್ಮವಿಶ್ವಾಸ, ಅವರ ತಯಾರಿ ಹೇಗಿದೆ ಅನ್ನುವುದಂತ ನೋಡುವಂಥದ್ದು. ನೀನು ಕಡಿಮೆ ತಯಾರಿ ಮಾಡಿಕೊಂಡಿದ್ರು ಪರವಾಗಿಲ್ಲ, ಬಟ್ ಆತ್ಮವಿಶ್ವಾಸದಿಂದ ಪರೀಕ್ಷೆಯನ್ನು ಎದುರಿಸಬೇಕು ಅಂತ ಹೇಳುವಂಥದ್ದು. ನೀನು ಹೆಚ್ಚು ತಯಾರು ಮಾಡ್ಕೊಂಡಿದ್ದೀನಿ ಅಂತ ಅತಿ ಹೆಚ್ಚಿನ ಆತ್ಮವಿಶ್ವಾಸದಿಂದ ಕೂಡ ಸಮಸ್ಯೆಗಳಾಗಲಿಕ್ಕೆ ಸಾಧ್ಯತೆ ಇರ್ತದೆ. ಸೊ ನಿನಗೆ ಅಗತ್ಯವಿದ್ದಷ್ಟು ನೀನು ಪ್ರಿಪೇರ್ ಆಗಿದೀಯಾ ಅಂತಂದ್ರೆ, ಯು ಜಸ್ಟ್ ಯುವರ್ ಜಾಬ್ ಯುವರ್ ರೋಲ್ ಇಸ್ ಟು ಗೋ ಅಂಡ್ ರೈಟ್ ದಿ ಎಕ್ಸಾಮಿನೇಷನ್. ಅದಕ್ಕೆ ನಮ್ಮದೇ ಆದ ಕೆಲವು ಸ್ಕಿಲ್ಸ್ ಅನ್ನ ಹೇಳ್ಕೊಡ್ತೀವಿ. ಈಗ ಅವನು ಓದಬೇಕಾದ್ರೂ ಕೂಡ ಹೇಗೆ ಕಾನ್ಸಂಟ್ರೇಷನ್ ಪ್ರಾಬ್ಲಮ್ ಹೇಳ್ತಾ ಇದ್ದೀನಿ ನೀವು, ಕಾನ್ಸಂಟ್ರೇಷನ್ ಪ್ರಾಬ್ಲಮ್ ಕೂಡ ಹಾಗೆ ಅವನು ಎಷ್ಟು ಸಾಧ್ಯ ಆದಷ್ಟು ಡಿಸ್ಟ್ರಾಕ್ಟಿವ್ ಫೋರ್ಸಸ್ ಅನ್ನ ಅವಾಯ್ಡ್ ಮಾಡಿ ಅದರಿಂದ ದೂರ ಇದ್ದುಕೊಂಡು ಅಧ್ಯಯನ ಮಾಡುವಂಥದ್ದು ಬೇಕು. ಹಾಗಿದ್ದಾಗ ಮಾತ್ರ ಅವನಿಗೆ ಕಾನ್ಸಂಟ್ರೇಷನ್ ಬರಲಿಕ್ಕೆ ಸಾಧ್ಯತೆ ಇದೆ. ಈ ನಮಗೆ ನಿಮಗೆ ಹೇಳಬೇಕು ಅಂದ್ರೆ, ಟೀನೇಜರ್ಸ್ ತುಂಬಾ ಬರ್ತಾರೆ ಈ ಕಾನ್ಸಂಟ್ರೇಷನ್ ಪ್ರಾಬ್ಲಮ್ ಸಲುವಾಗಿ. ಟೀನೇಜರ್ಸ್ ಎಂತ ಸಮಸ್ಯೆ ಅಂತಂದ್ರೆ, ನಮ್ಗೆ ಕೆಲವೊಂದ್ಸಲ ಈ ತರದ ಎಕ್ಸಾಂಪಲ್ಸ್ ಹೇಳ್ಬೇಕು ಬೇಡ ಅಂತ ಅನಿಸ್ತದೆ. ಏನು ಅಂತಂದ್ರೆ, ವೆರಿ ವೆರಿ ರೀಸೆಂಟ್ಲಿ ಈಗ ಈ ಪರೀಕ್ಷೆಗಳ ಕರೋನಕ್ಕಿಂತ ಮುಂಚೆ ಬಂದ ಪರೀಕ್ಷೆಗಳ ಹತ್ತನೇ ಕ್ಲಾಸಿನ ವಿದ್ಯಾರ್ಥಿ, ಪಿ ಯು ಸಿ ಕ್ಲಾಸಿನ ವಿದ್ಯಾರ್ಥಿ, ಅವನು ಸೈನ್ಸ್ ವಿದ್ಯಾರ್ಥಿ. ಎಂಥದೋ ಮೊಹಲ್ಲಾ ಇಲ್ಲಿ ಪಕ್ಕದ ವಿದ್ಯಾರ್ಥಿ ಅವನು, ಮರಿಮೋಟ್ಲ ಮರಿಮಲ್ಲಪ್ಪ ಕಾಲೇಜಿನ ವಿದ್ಯಾರ್ಥಿ ಬಂದು, ಇಸ್ ಎ ವೆರಿ ಗುಡ್ ಸ್ಟೂಡೆಂಟ್, ಕರಿಯರ್ ಟ್ರ್ಯಾಕ್ ರೆಕಾರ್ಡ್ ನೋಡಿದ್ರೆ ತುಂಬ ಚೆನ್ನಾಗಿದೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಅವನು ನನಗೆ ಆಗ್ತಾ ಇಲ್ಲ ಓದಲಿಕ್ಕೆ, ಹಾಗಾಗ್ತಿ ಸರಿಯಪ್ಪ ಆಗ್ತಾ ಇಲ್ಲ ಅಂತಂದರೆ ಏನಾಗುತ್ತೆ ಅಂತ ಆದರೂ ಹೇಳಿದರೆ ತಾನೇ ನಾನು ನಿನಗೆ ಸಮಸ್ಯೆ ಹೇಳಬೇಕಾಗಿರೋದು. ಇಲ್ಲ ಸರ್, ಓದ್ತೀನಿ ಏನು ನೆನಪಿರಲ್ಲ ಅಂತ ನೀವು ಓದಿದ್ದು ಹೇಗೆ ಓದ್ತಿ ಅದನ್ನು ಹೇಳು ಅಂತಂದೆ ನಾನು. ನಿನ್ನೆ ಓದಿದ ವಿಧಾನವನ್ನು ಅದನ್ನು ನಾನು ತಿಳ್ಕೊಳ್ಬೇಕಲ್ಲ ಅಂತ. ಆ ಓದಿನ ಇಲ್ಲ ಸರ್ ಓದ್ತೀನಿ ನಾನು, ಚೆನ್ನಾಗಿ ಓದ್ತೀನಿ, ಆದರೆ ನಾನು ಓದ್ಲಿಕ್ಕೆ ಕೂತ್ಕೊಂಡ ತಕ್ಷಣ ನನಗೆ ನನ್ನ ಗೆಳತಿ ನೆನಪಾಗ್ತಾಳೆ, ಆ ಪುಸ್ತಕದಲ್ಲಿ ಅವಳದೇ ಮುಖ ಕಾಣುತ್ತೆ ನನಗೆ, ಅವನು ಪಿ ಯು ಸಿ ಹುಡುಗ, ಏನು ಹೇಳಬೇಕು ಅವನಿಗೆ ಅಂತ. ಬಟ್ ಈಗ ಬಂದಿರೋದು ಕೌನ್ಸಿಲಿಂಗ್, ಅವನು ನಾನು ಅವನಿಗೆ ಅದಕ್ಕೆ ಹೇಳಲೇಬೇಕು ಏನು ಹೇಳಬೇಕು. ನಾನು ಹೇಳಿದೆ, ಯಾರು ಆ ಹುಡುಗಿ, ಅವ್ರು ಸ್ವಲ್ಪ ಹಿಂದೆ ತಗೊಂಡು ಹಿಂಗೆಲ್ಲ ತಿಳಿದಾಗ, ನನ್ನ ಕ್ಲಾಸ್ಮೇಟ್ ಅಲ್ವಾ ನಿನ್ನ ಕ್ಲಾಸ್ಮೇಟ್, ಅವಳು ಹೇಗೆ ಓದ್ತಾ ಇದ್ದಾಳೆ, ಅವಳು ತುಂಬ ಚೆನ್ನಾಗಿ ಓದ್ತಾಳೆ ಅಂತ. ನೀನು ಒಂದು ಕೆಲಸ ಮಾಡು, ನಿನಗಾಗಿ ನೀನು ಓದ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಅವಳಿಗಾಗಿ ನೀನು ಓದ್ಲಿಕ್ಕೆ ಸಾಧ್ಯ ಇದೆಯಾ ಅಂತ ಕೇಳಿದೆ ನಾನು. ಓದ್ತೀನಿ ಸರ್ ಅವಳಿಗಾಗಿ ಓದು ಅಂತಂದೆ. ಅವಳು ನಿಂಗೆ ಇಷ್ಟ ತಾನೇ, ನೀವು ಅವಳು ಕನ್ಸು ನೀವು ಪುಸ್ತಕ ಕಣ್ ತೆಗೆದ ತಕ್ಷಣ ಅವಳೇ ಬರ್ತಾಳೆ ತಾನೆ, ಅವಳನ್ನು ನೆನೆಸ್ಕೊಂಡು ಅವಳು ಪಾಸಿಟಿವ್ ಫೋರ್ಸ್ ಅಂತ ತಗೊಂಡು ನೀನು ಓದು ಅಂತ ಹೇಳಿ. ಅಂಡ್ ಇಬ್ರು ಬಂದಿದ್ರು ಫಾರ್ ಯುವರ್ ಇನ್ಫಾರ್ಮೇಶನ್. ಆ ಹುಡುಗಿ ಆ ಹುಡುಗನನ್ನ ಆ ಹುಡುಗ ಹೋಗಿ ಆ ಹುಡುಗಿನ ಕರ್ಕೊಂಡು ನನಗೆ ಈ ಥರ ಸಮಸ್ಯೆ ಇದೆ ಅಂತ ಇವ್ರಿಗೆ ಬಂದಿದ್ದೆ, ಇಬ್ರು ಸ್ವೀಟ್ಸ್ ತಗೊಂಡು ಬಂದಿದ್ರು ಸರ್, ನಾವೇ ಫ್ರೆಂಡ್ಸ್ ಅದು, ವಿ ಆರ್ ವೆರಿ ಗುಡ್ ಫ್ರೆಂಡ್ಸ್, ಬಟ್ ಇವನು ಸುಮ್ಮನೆ ಇಲ್ಲಿದ್ದೆಲ್ಲ ತಲೆ ಹಾಕೊಂಡು ಡಿಸ್ಟ್ರಾಕ್ಟ್ ಮಾಡ್ಕೊಂಡಿದ್ದೆ ಸರ್ ಅಂತ. ಆ ಹುಡುಗಿನೇ ಬಂದು ಜೊತೆಯಲ್ಲಿ ಬಂದ್ಕೊಂಡು ಇಬ್ರು ಪಾಸ್ ಆದ್ಮೇಲೆ ರಿಸಲ್ಟ್ಸ್ ಆದ್ಮೇಲೆ ಸ್ವೀಟ್ ತಂದು ಕೊಟ್ಟು ಹೋದ್ರು ನಮಗೆ.
ಸರ್, ಹೀಗೆ ಒಬ್ಬ ಸಾಮಾನ್ಯ ಮನುಷ್ಯನ ಜೀವನದಲ್ಲಿ ತುಂಬಾ ತರ ಪ್ರತಿಯೊಬ್ಬ ಮನುಷ್ಯನು ಡಿಫ್ರೆಂಟ್ ಆಗಿ ಮನೋ ತರ ಮೆಂಟಲ್ ಪ್ರಾಬ್ಲಮ್ಸ್ ನ ನೋಡ್ತಿರ್ತಾರೆ. ಏನ್ ಕಿವಿ ಮಾತು ಹೇಳಕ್ ಇಷ್ಟಪಡ್ತೀರಾ ಸರ್, ಒಬ್ಬ ನಾರ್ಮಲ್ ಸಾಮಾನ್ಯ ಮನುಷ್ಯ ಆಗ್ಲಿ, ವಿದ್ಯಾರ್ಥಿ ಆಗ್ಲಿ, ದೊಡ್ಡವರಾಗ್ಲಿ, ಎಲ್ಲಾರ್ಗು ಅಡ್ರೆಸ್ ಮಾಡೋದಾದ್ರೆ ಏನಂತ ಅಡ್ರೆಸ್ ಮಾಡ್ತೀರಾ ಸರ್?
ಇದು ಸಮಸ್ಯೆ ಏನು ಅಂತಂದ್ರೆ, ನೀವು ಬೇಂದ್ರೆಯವರು ಒಂದು ಮಾತಿದೆ ಕನ್ನಡದಲ್ಲಿ, ಧಾರವಾಡನವರೊಬ್ರು ಬೇಂದ್ರೆಯವರು ಕವಿಗಳು ಒಂದು ಮಾತನ್ನು ಹೇಳ್ತಾರೆ, ನಿನ್ನೊಳಗಿನ ನೀನು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಪ್ರತಿಯೊಬ್ಬರಲ್ಲೂ ಕೂಡ ಈಗ ನಿಮ್ಮ ಹೆಸರೇನು?
ರಕ್ಷಿತ.
ಈ ರಕ್ಷಿತ ನಾನು ನೋಡ್ತಾ ಇದ್ದೀನಿ, ದೇರ್ ಇಸ್ ಒನ್ ಮೋರ್ ರಕ್ಷಿತ ಇನ್ಸೈಡ್, ದಾಟ್ ರಕ್ಷಿತ ರೂಲ್ಸ್ ದಿಸ್ ರಕ್ಷಿತ. ಆ ರಕ್ಷಿತ ಹೇಳಿದ ಹಾಗೆ ಈ ರಕ್ಷಿತ ಕೇಳ್ತಿರ್ತಾಳೆ. ಆ ರಕ್ಷಿತನ ನಾವು ನೋಡ್ಬೇಕಾಗಿರೋದು ಬಹಳ ಮುಖ್ಯವಾಗಿ. ಆ ರಕ್ಷಿತ ಇನ್ಸ್ಟ್ರಕ್ಷನ್ಸ್ ಕೊಡ್ತಾಳೆ, ಆಯ್ತಾ? ಆ ರಕ್ಷಿತ ಹೇಳಿದ ಹಾಗೆ ಈ ರಕ್ಷಿತ. ಬಟ್ ಇಫ್ ದರ್ ಇಸ್ ಎ ಕಾನ್ಫ್ಲಿಕ್ಟ್ ಬಿಟ್ವೀನ್ ದಿಸ್ ರಕ್ಷಿತ ಅಂಡ್ ದಟ್ ಒಳಗಿನ ರಕ್ಷಿತ, ದೆನ್ ಯು ಲ್ಯಾಂಡ್ ಇನ್ ಟು ಪ್ರಾಬ್ಲಮ್ಸ್. ಅದರ ಅರ್ಥ ಯು ಕಾಂಟ್ ಬಿ ಟು, ಯು ಕ್ಯಾನ್ ಬಿ ಓನ್ಲಿ ಒನ್. ರಕ್ಷಿತ ಅಂದ್ರೆ
ವಿ ಹ್ಯಾವ್ ಟು ಮೇಕ್ ಅವರ್ ಸೆಲ್ಫ್ ಕ್ಲಿಯರ್.
ರಕ್ಷಿತ ಅಂದ್ರೆ ಒಂದೇ ಇರಬೇಕು. ನಾವು ಬಹಳಷ್ಟು ಜನ ಏನ್ ಮಾಡ್ತೀವಿ ಅಂತಂದ್ರೆ ಮುಖವಾಡಗಳನ್ನು ಹಾಕೊಂಡು ಹೊರಗೊಂದು ಒಳಗೊಂದು ಬದುಕನ್ನು ಬದುಕ್ತಾ ಇದೀವಿ ನಾವು. ಇತ್ತೀಚಿನ ದಿನಗಳಲ್ಲಿ, ಇತ್ತೀಚಿನ ಸಮಾಜದಲ್ಲಿ ಹೊರಗೊಂದು ವೇಷ ಹಾಕೊಂಡು ಒಳಗೊಂದು ವೇಷ ಇಲ್ಲ, ಅದು ಸ್ಮಾರ್ಟ್ನೆಸ್ ಅಲ್ಲ. ಅಲ್ಟಿಮೇಟ್ ಆ ಕ್ಷಣಕ್ಕೆ ನಿಮಗೆ ಸ್ಮಾರ್ಟ್ನೆಸ್ ಅಂತ ಅನ್ಬಹುದು, ಬಟ್ ದಟ್ ಅಲ್ಟಿಮೇಟ್ಲಿ ರಿಫ್ಲೆಕ್ಟ್ಸ್ ಆನ್ ಯುವರ್ ಹೆಲ್ತ್ ಅಂತ ಹೇಳ್ತಾರೆ, ಸೈಕಲಾಜಿಕಲ್ ಹೆಲ್ತ್. ಯಾಕಂದ್ರೆ ನಾನು ಆತರ ಇಲ್ವಲ್ಲ, ಆದ್ರೆ ಆತರ ತೋರಿಸ್ಕೊಳ್ತಾ ಇದ್ದೀನಿ, ಐ ಆಮ್ ನಾಟ್ ದಟ್, ಬಟ್ ಐ ಆಮ್ ಟ್ರೈಂಗ್ ಟು ಪ್ರೊಜೆಕ್ಟ್ ಮೈ ಸೆಲ್ಫ್
ಲೈಕ್ ದಟ್,
ಬಟ್ ದಟ್ಸ್ ನಾಟ್ ಯುವರ್ ಟ್ರೂ ಸೆಲ್ಫ್. ಯು ವಾಂಟ್ ಟು ಶೋ ದಟ್ ಸೆಲ್ಫ್, ಅದಕ್ಕೆ ಯು ಆರ್ ಶೋಯಿಂಗ್ ಇಟ್, ಬಟ್ ದಟ್ ಇಸ್ ನಾಟ್ ಆಕ್ಚುಯಲ್ ಸೆಲ್ಫ್.
You are telling that is directly affecting to the
mind. Yes, adhyanakte, there is a conflict. Nanu alladanna nanu anta torustaa idini, nanu yen idde anadanna torsak aagta illa. And that conflict is leading to a lot of psychological problems.
Neevu yen keeva maat helbeku antidira andre neevu
neevagiri.
Okay.
Yes. Valugu avare irbeku, varugu kuda avare irbeku anta helavantu.
ಸರ್, ಕೊನೆಯದಾಗಿ ಮತ್ತೆ ನಿಮ್ಮ ವಿಭಾಗಕ್ಕೆ ಬರೋದಾದ್ರೆ, ನೀವು ಹೇಳಿದಾಗೆ ಮನೋವಿಜ್ಞಾನ ವಿಭಾಗದ ಮುಂದಿನ ಗುರಿಗಳು ಮತ್ತೆ ಧ್ಯೇಯಗಳೇನು ಸರ್, ನಮ್ಗೊಂದು ಸ್ವಲ್ಪ ತಿಳಿಸಿ.
ನಾನು ಈಗ ರಿಟೈರ್ಮೆಂಟ್ ವರ್ಜನ್ ಅಲ್ಲಿ ಇದ್ದೇನೆ, ಅದು ಬೇರೆ ವಿಷಯ. ಓಕೆ, ಇನ್ನೊಂದು 6 ತಿಂಗಳಿಗೆ ನಾನು ರಿಟೈರ್ಡ್ ಆಗ್ತೀನಿ. ಬಟ್ ಈಗಾಗಲೇ ನಮ್ಮ ನೆಕ್ಸ್ಟ್ ಜನರೇಷನ್ ಇವರಿಗೆ ನಾನು ಕೆಲವು ಸಲಹೆಗಳನ್ನು ಹಾಕಿ ಸೂತ್ರಗಳನ್ನು ಕೊಟ್ಟಿದ್ದೇನೆ. ಏನಂತಂದ್ರೆ, ಇಡೀ ದೇಶದಲ್ಲಿ ನಾವು 100 ವರ್ಷ ಸೈಕಾಲಜಿ ಡಿಪಾರ್ಟ್ಮೆಂಟ್ ಅನ್ನು ಮಾಡ್ತಾ ಇದ್ದೀವಿ ಅಂತಂದ್ರೆ, there has to be something very significant about these things. ಮೊದಲನೇದಾಗಿ ನಾವು ಶೈಕ್ಷಣಿಕವಾಗಿ ಈಗ ಬೇಕಾದಂತಹ ಸಮಾಜಕ್ಕೆ ಅಗತ್ಯ ಇದೆಯಂತಹ ಕೆಲವು ಕೋರ್ಸ್ಗಳನ್ನು ರೀಇಂಟ್ರೊಡ್ಯೂಸ್ ಮಾಡಬೇಕು. ಯಾಕಂದ್ರೆ ವಿ ಹ್ಯಾವ್ ಡನ್ ಅವೇ ವಿತ್ ಮೆನಿ ಕೋರ್ಸಸ್ ಬಿಕಾಸ್ ಆಫ್ ಯು ನೋ ದಟ್ ಪ್ರೆಸೆಂಟ್ ಸಿಚುವೇಶನ್, ಅಂದರೆ ರಿಕ್ರೂಟ್ಮೆಂಟ್ಸ್ ಆಗ್ತಾ ಇಲ್ಲ, ಹೀಗೆ ಅದೆಲ್ಲ ಸಮಸ್ಯೆಗಳಿವೆ. ಲೆಟ್ ಇಸ್ ನಾಟ್ ಟಾಕ್ ಅಬೌಟ್ ದಟ್. ಈ ಸಮಸ್ಯೆಗಳ ಆಧಾರದ ಹಿನ್ನೆಲೆಯಲ್ಲಿ ನಾವು ಆಕ್ಚುಲಿ ಇರೋದು ಈಗ ಇಬ್ಬರೇ, ಒಂದು ಕಾಲದಲ್ಲಿ 8 ಜನ ಪ್ರೊಫೆಸರ್ಸ್ ಇದ್ವಿ, ಎಲ್ ಆಲ್ ಆರ್ ಎಕ್ಸಲೆಂಟ್ ಸೂಪರ್ ಸ್ಪೆಷಲೈಸ್ಡ್ ಅವರೆಲ್ಲ. ಈಗ ಅವ್ರು ಯಾರೂ ಇಲ್ಲ, ಆಯ್ತಾ? ಹೀಗಾಗಿ ಅಕಾಡೆಮಿಕ್ ಆಗಿ ಬಡವರಾಗಿದ್ದೇವೆ ನಾವು ಅಂತ ಹೇಳುವಂಥದ್ದು. ನಮ್ಗೆ ವಿ ಡೋಂಟ್ ಹ್ಯಾವ್ ರಿಸೋರ್ಸಸ್ ನಾವು, ಬಟ್ ಈ ರಿಸೋರ್ಸನ್ನ ಹೀಗೆ ಹೇಗಿದೆಯೋ ಹಾಗೆ ಇಟ್ಕೊಂಡು ಇದ್ದ ರಿಸೋರ್ಸಸ್ಸನ್ನು, ಅಂದರೆ ನಾವು ಗೆಸ್ಟ್ ಫ್ಯಾಕಲ್ಟಿ ಇದ್ದ ರಿಸೋರ್ಸನ್ನು ಬಳಸಿಕೊಂಡು ಹೇಗೆ ನಾವು ನಮ್ಮ ವಿಭಾಗವನ್ನು ಕಟ್ಟಬಹುದು ಅನ್ನೋದಕ್ಕೆ ಕೆಲವು ಟಿಪ್ಸನ್ನು ಕೊಟ್ಟಿದ್ದೇನೆ. ಉದಾಹರಣೆಗೆ, ಹೊಸ ಹೊಸ ಕೋರ್ಸ್ ಅನ್ನು ನಾವು ಇಂಟ್ರೊಡ್ಯೂಸ್ ಮಾಡುವಂತಹದ್ದು ಒಂದು, ಅಥವಾ ಇದ್ರ ಜೊತೆಗೆ ನಾವು ಬೇರೆ ಬೇರೆ ವಿಭಾಗಗಳೊಂದಿಗೆ ಹೇಗೆ ನಾವು ಇಂಟರ್ ಡಿಸಿಪ್ಲಿನರಿ ಕೋರ್ಸ್ ಮಾಡಿಕೊಂಡು ನಾವು ಮುಂದುವರಿಬೇಕಾಗಿರುವಂತಹದ್ದು, ಇನ್ನು ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಇತರ ವಿಭಾಗಗಳ ಜೊತೆಗೆ ನಾವು ಹೇಗೆ ಕೆಲಸ ಮಾಡಿ, ಈಗ ಫಾರ್ ಎಕ್ಸಾಂಪಲ್ ಸ್ಪೀಚ್ ಅಂಡ್ ಹಿಯರಿಂಗ್ ಜೊತೆಗಾಗಲಿ, ಕೇರ್ ಹಾಸ್ಪಿಟಲ್ ಜೊತೆಗೆ ಆಗಲಿ, ಕೆಲವು ಎನ್ ಜಿ ಒ ಜೊತೆಗಾಗಲಿ, ನಾವು ಬಹಳಷ್ಟು ಕೆಲಸಗಳು ಮಾಡಲಿಕ್ಕೆ ಸಾಧ್ಯತೆ ಇದೆ. ಸೊ ವಿ ನೀಡ್ ಟು ಬಿ ಅ ಪಾರ್ಟ್ ಆಫ್ ದ ಸೊಸೈಟಿ, ನಾಟ್ ಓನ್ಲಿ ದ ಡಿಪಾರ್ಟ್ಮೆಂಟ್ ಅಂತ. ವಿ ನೀಡ್ ಟು ಗೋ ಔಟ್ ಟು ದ ಸೊಸೈಟಿ ಅಂಡ್ ವಿಲೇಜಸ್ಗೆ ಹೋಗಿ ವಿಲೇಜ್ಗಳಲ್ಲೆಲ್ಲೂ ಕಾರ್ಯಕ್ರಮ ಹಾಕೊಂಡು ಈ ಮಾನಸಿಕ ರೋಗಗಳ ಬಗ್ಗೆ ಅವರಿಗೆ ಅವೇರ್ನೆಸ್ ಕೊಡುವಂಥ ಇವೆಲ್ಲವೂ ಕೂಡ ಹೇಗೆ ಹಾಕಿ ಮಾಡ್ತಾ ಇದ್ದೇವೆ. ಬಟ್ ಮಾಡಬಹುದು ಅಂತ ಅನಿಸ್ತದೆ. ಯಾಕಂದ್ರೆ ನೆಕ್ಸ್ಟ್ ಜನರೇಷನ್ ವಿದ್ಯಾರ್ಥಿಗಳು ನಮ್ಮಲ್ಲಿ ಸ್ವಲ್ಪ ತುಂಬ ಆಕ್ಟಿವ್ ಇದ್ದಾರೆ, ಮಾಡುವಂಥವ್ರು ಕೆಲಸ ಮಾಡುವಂಥ, ಅವರಿಗೆ ಪ್ರೋತ್ಸಾಹ ಬೇಕು ಅಷ್ಟೇ. ಒಬ್ಬರು ಹಿಂದೆ ನಿಂತ್ಕೊಂಡು ನೀವು ಮಾಡಿ ನೀವು ಮಾಡಿ ಅಂತ ಹೇಳುವ, ನಾವಿದ್ದೇವೆ ನೀವು ಮಾಡಿ ಅಂತ ಹೇಳುವಂಥದ್ದು ಬೇಕು. ಅದು ಖಂಡಿತವಾಗ್ಲೂ ಈಗ ಆಗ್ತಾ ಇದೆ, ಮಾಡ್ತಾ ಇದ್ದಾರೆ.
ನಿಮ್ಮ ವಿಭಾಗದ ಮೇಲೆ ಡಿಪೆಂಡೆನ್ಸಿ ಎಲ್ಲಾ ವಿಭಾಗಕ್ಕೂ ಇದೆ ಅನ್ಸುತ್ತೆ, ಮೆಂಟಲ್ ಹೆಲ್ತ್ ಚೆನ್ನಾಗಿದ್ರೆ.
ನನಗೆ ತಿಳಿದ ಮಟ್ಟಿಗೆ ನಾನು ಹ್ಯಾವ್ ಆಲ್ಮೋಸ್ಟ್ ಇಂಟ್ರಾಕ್ಟೆಡ್ ವಿತ್ ಆಲ್ ದಿ ಡಿಪಾರ್ಟ್ಮೆಂಟ್ಸ್, ನನ್ನನ್ನು ಬಹಳಷ್ಟು ವಿಭಾಗಗಳಲ್ಲಿ ಕರೆದಿದ್ದಾರೆ. ನಿಮ್ಗೆ ಹೇಳಬೇಕಾಗಿತ್ತು ಅಂತಂದ್ರೆ, ಈಗ ನಾಳೆ 12ನೇ ತಾರೀಕು ಕ್ರಾಫರ್ಡಲ್ ನಮ್ಮ ನಾನ್ ಟೀಚಿಂಗ್ ಸ್ಟಾಫ್ಗೆನೆ ಒಂದು ಮಾನಸಿಕ ಒತ್ತಡದ ಮೇಲೆ ನಾನು ಮಾತನಾಡ್ತಾ ಇದ್ದೇನೆ, ಸಾಧ್ಯವಾದ್ರೆ ನೀವು ಬನ್ನಿ.
ಖಂಡಿತ ಸರ್. ಇಷ್ಟೊತ್ತು ನಮ್ಮ ರೇಡಿಯೋ ಮಾನ್ಸ ವಿಶೇಷ ಕಾರ್ಯಕ್ರಮದಲ್ಲಿ ತಮ್ಮ ಅಮೂಲ್ಯವಾದ ಸಮಯವನ್ನು ಹಂಚಿಕೊಂಡ ಪ್ರೊಫೆಸರ್ ಜಿ ವೆಂಕಟೇಶ್ ಕುಮಾರ್ ಸರ್ ಅವರಿಗೆ ನಮ್ಮ ರೇಡಿಯೋ ಮಾನಸ ಹಾಗೂ ಮೈಸೂರು ವಿಶ್ವವಿದ್ಯಾನಿಲಯದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಧನ್ಯವಾದಗಳು ಸರ್.
ನಮಸ್ಕಾರ ಮೇಡಮ್. ಥ್ಯಾಂಕ್ ಯು.